प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयत्यजोखण्डगुणोरुमण्डलः सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः। जयत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। जयत्यसङ्ख्योरुबलाम्बुपूरो गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। सोमेश्वराय सितभूतिविकस्वराय प्रेमप्रवृद्धगिरिजाहृदि भास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय। उमेशाद्या सुरावोहम् ईडे चेतोऽभिमानिनः यूयं सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुखस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोद्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवत ಶ್ರೀಮನ್ಮಹಾಭಾರತ ಇಡೀ ಜಗತ್ತಿನಲ್ಲೇನೆ ದೇವತೆಗಳಿಂದಲೂ ಸಹ ಮಾನ್ಯವಾಗಿರತಕ್ಕಂತಹ ಮಹೋನ್ನತವಾದ ಕೃತಿ. ಅದರ ಶ್ರವಣ ಮರಣಾದಿಗಳೆಲ್ಲ ಮನುಷ್ಯನನ್ನು ಅತ್ಯಂತ ಉನ್ನತವಾದ ಮಟ್ಟಕ್ಕೆ ಎತ್ತತಕ್ಕಂತಹ ಅಪೂರ್ವ ಸಾಧನ ಅದು. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಪರ್ವಗಳಿಂದ ಕೂಡಿದ್ದಕ್ಕೆ ಪರ್ವತ ಅಂತ ಪರ್ವತಕ್ಕೆ ಹೆಸರು. ಮಹಾಭಾರತದಲ್ಲಿ 18 ಪರ್ವಗಳಿರೋದ್ರಿಂದ ಪರ್ವ ಅಂದರೆ ಶಿಖರಗಳು ಅಂತ ಅರ್ಥ. 18 ಶಿಖರಗಳ ಮಹಾಪರ್ವತ ಶ್ರೀಮನ್ ಮಹಾಭಾರತ. ಪರ್ವತವನ್ನು ಏರ್ತಾ ಏರ್ತಾ ಹೋದಂತೆ ನಮ್ಮ ದೃಷ್ಟಿ ವಿಶಾಲವಾಗ್ತಾ ಹೋಗುತ್ತೆ. ಮೊದಲು ಏನೋ ಕಾಣ್ತೀವಿ ನೋಡಿ, ಇಲ್ಲಿ ಸುತ್ತ ನೋಡ್ಲಿಕ್ಕೆ ಸಾಧ್ಯವಾಗೋದು ಪರ್ವತ ಹತ್ತಿದ ಮೇಲೆ. ಮಹಾಭಾರತ ಒಂದು ಪರ್ವತ ಆದ್ದರಿಂದ, ಅದರಂಥ ಪರ್ವತನೇ ಇಲ್ಲ ಆದ್ದರಿಂದ ಅದನ್ನು ಕೆಡ್ತಾ ಕೆಡ್ತಾ ಹೋದಂತೆ ನಮ್ಮ ಮೇಲೆ ಕೇರ್ತಾ ಏರ್ತಾ ಹೋದಾಗ ಆಕಾಶ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಇನ್ನೂ ಕೂಡ ಇಡೀ ಜಗತ್ತೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಂದರೆ ಸುಲಭವಾಗಿ ನಾವು ಅಷ್ಟೇ ಎತ್ತಕ್ಕೆ ನಾವು ಹೋಗ್ಲಕ್ಕಾಗೋದಿಲ್ಲ. ಪರ್ವತವನ್ನು ಹತ್ತಿದಾಗ ನಮಗೆ ಸಾಧ್ಯ ಅದು. ಮಹಾಭಾರತವನ್ನು ಹತ್ತಬೇಕಾದದ್ದು ಈ ಕಾಲಿಂದ ಹತ್ತ ಪರ್ವತ ಅಲ್ಲ, ತಲೆಯಿಂದ ಹತ್ತಬೇಕಾದ ಪರ್ವತ. ಅದು ಭಾರಿ ವಿಶೇಷ. ತಲೆಯಿಂದ ಚಿಂತನೆ ಮಾಡ್ತಾ ಮಾಡ್ತಾ ಹೋದಂತೆ ಮಹಾಭಾರತದ ಹಿರಿಮೆಗಳು ನಮ್ಮ ಮೌಲ್ಯವನ್ನು, ನಮ್ಮ ಜೀವನದ ಮಹತ್ವವನ್ನು ಆಕಾಶದ ಎತ್ತರಕ್ಕೆ, ಬಹಳ ದೊಡ್ಡ ಪರ್ವತ ಆದ್ದರಿಂದ ತುಂಬ ಮೇಲೆ ಹೋಗ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಮಹಾಭಾರತವನ್ನು ಅವರಿವರು ಕೇಳಬೇಕು ಅಲ್ಲ, ಉದ್ಧಾರ ಬಯಸ್ತಕ್ಕಂಥ ಪ್ರತಿಯೊಬ್ಬರೂ ಕೇಳಬೇಕು ಅನ್ನೋದನ್ನು ಹೇಳುತ್ತಾರೆ. ಮತ್ತು ಬದರಿಯಾತ್ರೆ ಯಾತಕ್ಕೆ ಶ್ರೇಷ್ಠ, ಅತ್ಯಂತ ಉನ್ನತವಾದ ಸ್ಥಾನ. ಅಲ್ಲಿ ಹೋಗಿ ಬಂದವರಿಗೆ ಬಹಳ ವಿಶೇಷವಾದ ನೆಮ್ಮದಿ ಸಿಗುತ್ತೆ. ಅದು ಭೌತಿಕವಾಗಿ ಉನ್ನತ ಸ್ಥಾನವಾದರೆ ಮಹಾಭಾರತ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಮೌಲ್ಯಗಳ ಮಹಾಪರ್ವತ. ಅದನ್ನು ಕೇಳೋದು ಹೇಳೋದು ಪ್ರತಿಯೊಂದು ನಮ್ಮ ಜೀವನಕ್ಕೆ ಅತ್ಯಂತ ತಾರಕ. ಅಂತಹ ಮಹಾಭಾರತದಲ್ಲಿ ಯುದ್ಧ ಅತ್ಯಂತ ಪ್ರಮುಖವಾದ ಘಟ್ಟ. ಅದು ಯುದ್ಧ ಮುಗಿದ ಮೇಲೆ ಧರ್ಮರಾಜ ಸಾಕಷ್ಟು ಗೊಂದಲಕ್ಕೊಳಗಾದ. ತಾನು ಯುದ್ಧ ಮಾಡಿದ್ದು ಸರಿಯೋ ತಪ್ಪೋ ಅನ್ನೋ ಜಿಜ್ಞಾಸೆಗೆ ಒಳಗಾದ. ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ಅಂಶ. ಇದು ಯುದ್ಧ ಮಾಡದೆ ಹೋದರೂ ಕೂಡ ಜಗಳ ಅಂತೂ ಆಡ್ತೇವೆ ಸಾಕಷ್ಟು ಸಲ. ಜಗಳ ಆಡಿದ ಮೇಲೆ ನಾವು ಆಡಿದ ಸರಿಯೋ ಇಲ್ಲ ಅಂತ ಯೋಚನೆ ಮಾಡೋದೇ ಇಲ್ಲ. ಆಗ ಧರ್ಮರಾಜರ ಮಹತ್ವ ನಮಗೆ ಗೊತ್ತಾಗ್ತದೆ. ಆತ ಸರಿಯಾಗಿ ಜಗಳಾಡಿ ನೀನು ತಪ್ಪು ಮಾಡಿಬಿಟ್ಟು ಅಂತ ಯೋಚನೆ ಮಾಡ್ತಾ ಇದ್ದ. ಏನಾದರೂ ತಪ್ಪಾಯ್ತೋ ಏನೋ, ನಾನು ಮಾಡಬಾರ್ದಾಗಿತ್ತೋ ಏನೋ, ದೊಡ್ಡವ್ರ ಮನಸ್ಸು ನೋಯಿಸಿಬಿಟ್ಟೋ ಏನೋ, ಎಷ್ಟು ಆತಂಕ ಪಡ್ತಾನೆ ಪಾಪ. ಸರಿಯಾದ ಪಕ್ಷದಲ್ಲಿ ಯೋಚನೆ ಮಾಡ್ತಾನೆ. ಆದ್ದರಿಂದ ನಿತ್ಯ ಜೀವನದಲ್ಲಿ ನಾವು ಮಾಡಿದ ಪ್ರತಿಯೊಂದು ಕೆಲಸವನ್ನು ಕೂಡ ನಮ್ಮದು ತಪ್ಪಿರಬಹುದೇ ಅಂತ ವಿವೇಚನೆ ಮಾಡಲಿಕ್ಕೆ ಹೊರಟ್ರೆ ಅದು ಉನ್ನತಿಯ ಮಹಾದ್ವಾರ. ಆದರೆ ಹಾಗೆ ಯೋಚನೆ ಮಾಡೋದಿಲ್ಲ, ನಾವು ನಮ್ಮ ತಪ್ಪೇ ಇಲ್ಲ ಅಂತ ಮೊದಲು ತೀರ್ಮಾನ ಮಾಡ್ಕೋತೇವೆ. ಮತ್ತು ಉಳಿದವರು ಗ್ಯಾರಂಟಿ ತಪ್ಪಿತ್ತು ಅಂತ ಅದು ಬೇರೆ ತೀರ್ಮಾನ ಮಾಡ್ಕೋತೇವೆ. ಅಂದರೆ ಧರ್ಮರಾಜ ಸರಿಯಾಗಿದ್ದು ಗೊಂದಲಕ್ಕೊಳಗಾದ, ನಾವು ತಪ್ಪಾಗಿದ್ದು ಏನು ಗೊಂದಲಕ್ಕೊಳಗಾಗೋದೇ ಇಲ್ಲ. ಆಮೇಲೆ ಮುಂದಲ ಗೊಂದಲ ತಪ್ಪಿದ್ದಲ್ಲ, ಈ ಗೊಂದಲಕ್ಕೊಳಗಾದ ಸಾಲ್ವ್ ಆಯಿತು. ಆಮೇಲೆ ಒಳಗಾದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಅತ್ಯಂತ ಮಾರ್ಮಿಕವಾದಂಥ ಮಹೋನ್ನತವಾದ ಸಂದೇಶ ಶ್ರೀಮನ್ ಮಹಾಭಾರತದ್ದು. ಆಗ ಭಗವಂತ ಇಂಥ ಸಾತ್ವಿಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಅದು ಭಾರಿ ವಿಶೇಷ, ಎಲ್ಲರಿಗೂ ಇಂಥ ಅವಕಾಶ ಸಿಗೋದಿಲ್ಲ. ಭಗವಂತನಾದ ಕೃಷ್ಣ ಧರ್ಮರಾಜನೇ ಹೇಳಿದ. ಹಾಗಿದ್ರೆ ಯೋಚನೆ ಮಾಡಬೇಡ, ಹತಪಕ್ಷಗತತ್ವೇನ ತ್ವಚ್ಛಂಕಾಯ ಅಪಿ ಅಗೋಚರ ಭೀಷ್ಮ. ಹತಪಕ್ಷ ಯಾರನ್ನು ಕೊಂದಿದ್ದೇನೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಆ ಪಕ್ಷದ ಪ್ರಮುಖರು ಭೀಷ್ಮರು ಇನ್ನೂ ಜೀವಂತ ಇದ್ದಾರೆ, ಅವರನ್ನೇ ಕೇಳು, ಅವರಿಂದ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಪಡೆ ಅಂತ ಹೇಳಿದಾಗ ಧರ್ಮರಾಜ ಒಪ್ಪಿಕೊಂಡ. ಭಗವಂತ ಸಲಹೆ ಕೊಟ್ಟಿದ್ದು ಭಗವಂತ, ಕರ್ಕೊಂಡು ಹೋಗಿದ್ದು ಭಗವಂತ, ಭೀಷ್ಮರಿಗೆ ಹೇಳಕ್ಕೆ ಕೇಳಿದ್ದು ಭಗವಂತ, ಒಳಗೆ ನಿಂತು ಮಾತಾಡಿದ್ದು ಭಗವಂತ. ಎಷ್ಟು ತಮಾಷೆ ಇದು ಅಂತ ಅದಕ್ಕೆ ಹೇಳ್ತಾರೆ, ಭೀಷ್ಮರು ಮಾತಾಡಿದ್ದಲ್ಲ, ಒಳಗೆ ಕೃಷ್ಣ ನಿಂತ್ಕೊಂಡು ಮಾತಾಡ್ತಾನೆ. ಅಲ್ಲ, ಯಾರೂ ಮಾತಾಡೋದಿಲ್ಲ, ಯಾರು ಮಾತಾಡಿದ್ರು ದೇವರೇ ಮಾತಾಡಿಸ್ತಾನೆ. ಅದು ಬಹಳ ಮುಖ್ಯ. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ನೀಡುವನೊಬ್ಬನಲ್ಲಿ ಬೇಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಮಾತಾಡೋದು ನಮ್ಮ ಕೈಯಲ್ಲಿಲ್ಲ, ಕೇಳೋದು ನಮ್ಮ ಕೈಯಲ್ಲಿಲ್ಲ. ಅದು ಬಹಳ ಆಶ್ಚರ್ಯ. ಕಿವಿನಲ್ಲಿ ಏನು ಕೇಳ್ತಾನೆ ಇವತ್ತೆ, ಏನಂದ್ರೆ ಕೇಳ್ತಿರೋದು ಅಷ್ಟೇ, ಅವ್ರತ್ತೇನೇ ಇಲ್ಲ ಅದರೊಳಗೆ. ಎಂಥ ಇನ್ಸ್ಟ್ರೂಮೆಂಟು ಒಂದು ಕಾಲಕ್ಕೆ ಫೇಲ್ ಆಗಿಬಿಡುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ನಾವು ದೈವಿಕವಾದ ಶಕ್ತಿಯನ್ನು ಒಪ್ಪಿಕೊಳ್ಳದೆ ಹೋದರೆ ಮತ್ತು ಜಗತ್ತಿನ ನಿತ್ಯ ಜೀವನದ ಚಟುವಟಿಕೆಗಳನ್ನೇ ವಿಶ್ಲೇಷಣೆ ಮಾಡೋದು ಸಾಧ್ಯವಾಗೋದೇ ಇಲ್ಲ. ಅದನ್ನು ಯೋಚನೆ ಮಾಡಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಅಧ್ಯಾತ್ಮ ತುಂಬಿದೆ, ನಾವು ಅಧ್ಯಾತ್ಮ ಪ್ರಪಂಚಕ್ಕೆ ಹೋಗಬೇಕಾಗಿಲ್ಲ, ಇರೋದೇ ಅಧ್ಯಾತ್ಮದೊಳಗೆ. ಅರ್ಥ ಮಾಡಿಕೊಂಡ್ರೆ ಸಾಕಷ್ಟೇ. ನಾವು ಗಾಳಿ ಹುಡ್ಕೊಂಡು ಎಲ್ಲೋ ಹೊರ ಬದುಕಿರೋ ಜಾಗದಲ್ಲೇ ಗಾಳಿ ಇದೆ, ಬರುತ್ತಾನೆ ಇರಲಿಲ್ಲ ಯಾರೂ ಕೂಡ. ಅದು ಅರ್ಥ ಮಾಡಿಕೊಂಡ್ರೆ ಸಾಕಷ್ಟೇ. ಇವತ್ತು ವಿಜ್ಞಾನ ಇರೋ ಗಾಳಿ ಬಗ್ಗೆ ಹೇಳಿಕೊಡ್ತು, ತತ್ವಜ್ಞಾನ ಇರೋ ವಾಯುದೇವರ ಬಗ್ಗೆ ಹೇಳಿಕೊಡುತ್ತೆ. ಇದು ಗಾಳಿ, ಭೌತಿಕ ಗಾಳಿಯನ್ನು ವಿಜ್ಞಾನ ಹೇಳಿಕೊಟ್ರೆ, ಆಧ್ಯಾತ್ಮಿಕ ವಾಯುದೇವರನ್ನ ತತ್ವಶಾಸ್ತ್ರ ಹೇಳಿಕೊಡುತ್ತೆ. ವಾಯುದೇವರ ಮೇಲೆ ಪ್ರಾಣಶ್ಯ ಪ್ರಾಣ ಹಾಗೆ ಭಗವಂತ ಇದ್ದಾನೆ ಎಂಬುದನ್ನು ಅಲ್ಲಿ ಕಾಣ್ತೇವೆ. ಧರ್ಮರಾಜ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ. ಇದು ಬಹಳ ವಿಶೇಷ. ಕೇಳೋವರೆಗೂ ಸಂಕೋಚ ಪಟ್ಟ, ಕೇಳಕ್ಕೆ ಶುರು ಮಾಡಿದ ಮೇಲೆ ಸಂಕೋಚ ಪಡಲಿಲ್ಲ. ಅದು ಬಹಳ ಮುಖ್ಯವಾದದ್ದು. ಪ್ರಶ್ನೆ ಕೇಳತಕ್ಕಂಥವನು ತನ್ನ ಸಂಶಯ ಮುಚ್ಚಿಟ್ಟುಕೊಳ್ಳಬಾರದು ಅಂತ ಹೇಳುತ್ತಾರೆ. ತನ್ನ ರೋಗವನ್ನು ಮುಚ್ಚಿಟ್ಟುಕೊಂಡ್ರೆ ರೋಗಿ ಕೆಟ್ಟ, ಸಂಶಯ ಪ್ರಶ್ನೆ ಮುಚ್ಚಿಟ್ಟುಕೊಂಡ್ರೆ ಜಿಜ್ಞಾಸು ಕೆಟ್ಟ ಅಂತ ಅರ್ಥ. ಅದಕ್ಕೆ ರೋಗವನ್ನು ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ, ನಗುತ್ತಾರೆ, ತಮಾಷೆ ಮಾಡ್ತಾರೆ. ವೈದ್ಯರ ಮುಂದೆ ಹೇಳ್ಕೋಬೇಕು. ಅದೇ ರೀತಿಯಲ್ಲಿ ಗುರುಗಳ ಮುಂದೆ ಸಂಶಯ ಹೇಳ್ಕೊಂಡಾಗ ಪರಿಹಾರವಾಗುತ್ತೆ. ಅಲ್ಲಿ ಸಂಶಯ ಮುಚ್ಚಿಟ್ಕೊಂಡ ಅಂದರೆ ಅವನ ದೇಹದ ವಿನಾಶ, ರೋಗ ಮುಚ್ಚಿಕೊಟ್ಟರೆ, ಅವನ ಸಂಶಯವನ್ನು ಮುಚ್ಚಿಟ್ಕೊಂಡ್ರೆ ಅವನ ಚೈತನ್ಯವೇ ಕುಗ್ಗಿ ಹೋಗುತ್ತೆ ಎಂಬುದನ್ನು ಮರಿಬಾರದು ನಾವು. ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆಗಳನ್ನು ಕೇಳೋದು ಇವರ ಕರ್ತವ್ಯ, ಕೇಳಿದ ಪ್ರಶ್ನೆಗಳನ್ನು ಅಭಿನಂದಿಸಿ ಉತ್ತರ ಕೊಡಬೇಕಾದದ್ದು ಗುರುಗಳ ಕರ್ತವ್ಯ. ಅದನ್ನೇ ಭೀಷ್ಮರು ಮಾಡಿತ್ತು. ನಮಃ ಕೃಷ್ಣಾಯ ಮಹತೆ, ನಮೋ ಧರ್ಮಾಯ ಮಹತೆ, ನಮಃ ಕೃಷ್ಣಾಯ ವೇಧಸೆ, ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್. ಶಾಶ್ವತ ಧರ್ಮಗಳನ್ನು ಹೇಳಿ ಒಳ್ಳೆ ಪ್ರತಿಜ್ಞೆ ಮಾಡ್ತಾರೆ ಅವರು. ಶಾಶ್ವತ ಧರ್ಮಗಳನ್ನು ಹೇಳುತ್ತೇನೆ. ಇದು ಮಹಾಭಾರತದ ಸಾರ್ವಕಾಲಿಕ ನಿದರ್ಶನ. ಇವತ್ತು ಸರ್ಕಾರದ ನಿಯಮಗಳು ಬದಲಾಗ್ತಾನೆ ಇರುತ್ತೆ. ಐದೈದು ವರ್ಷಕ್ಕೆಲ್ಲ ಮತ್ತೆ ಹೊಸ್ತಾಗೆಲ್ಲ ಫ್ರೇಮ್ ಮಾಡ್ತಾ ಹೋಗಬೇಕು. ಕೇಸಿ ಎಲ್ಲ ಬದಲಾಗ್ತಾ ಇರುತ್ತೆ. ಮಹಾಭಾರತದ ನಿಯಮಗಳು, ಭಗವಂತ ನಿಯಮಗಳು ಮಾತ್ರ ಯಾವಾಗಲೂ ಒಂದೇ ರೀತಿ ಇರುತ್ತೆ ಎಂಬುದಾದ್ರೆ ಆಶ್ಚರ್ಯ. ಅದಕ್ಕೇನೆ ದೇವರನ್ನು ಪರಿಪೂರ್ಣ ಅಂತ ಕರೆಯೋದು. ಇವರ ಮೌಲ್ಯಗಳು ಯಾತಕ್ಕೆ ಬದಲಾಗುತ್ತೆ ಅಂದರೆ ಅಪರಿಪೂರ್ಣರಾದ್ದರಿಂದ ಬದಲಾಗ್ತಾರೇ ಹೋಗ್ತಿರ್ತಾರೆ ಕೊನೆಯವರಿಗೂ ಕೂಡ. ದೇವರು ಪರಿಪೂರ್ಣನಾದ್ದರಿಂದ ಅವನು ಹೇಳಿದ ಮಾತು ಅಂದರೆ ರಾಮೋ ದುರ್ನಾಭಿಭಾಷತೆ, ಭಗವಂತ ಒಂದು ಮಾತಾಡಿದ ಮೇಲೆ ಅದು ಶಾಶ್ವತವಾಗಿ ಉಳಿಬೇಕು. ಅದನ್ನು ತಿಳಿಸೋದೇ ಮಹಾಭಾರತದ ಉದ್ದೇಶ. ಧರ್ಮರಾಜ ಬಗೆ ಬಗೆಯ ಪ್ರಶ್ನೆ ಕೇಳಿದಾಗ ನಿನ್ನೆ ದಿವಸದ ಮುಖ್ಯವಾದ ಘಟ್ಟದಲ್ಲಿ ಎಂತೆಂಥ ಕಥೆಗಳನ್ನು ಹೇಳಿದ್ದಾರೆ, ಪಶುಪಕ್ಷಿಗಳ ಕಥೆಗಳು, ಬ್ರಾಹ್ಮಣರ ಕಥೆಗಳು, ಧರ್ಮ ಭ್ರಷ್ಟರ ಕಥೆಗಳು, ಬಗೆ ಬಗೆಯ ಕಥೆಗಳನ್ನು ಹೇಳುತ್ತಾ ಒಬ್ಬ ಕೃತಜ್ಞನ ಕಥೆಯನ್ನು ಹೇಳಿದರು. ಇವತ್ತು ಎಷ್ಟರ ಸಿಕ್ತಾರಂಥವ್ರು, ತನ್ನನ್ನು ಆಹಾರ ಕೊಟ್ಟು ಅವಕಾಶ ಕೊಟ್ಟು ಸ್ವತಃ ತನ್ನ ರೆಕ್ಕೆಗಳಿಂದ ಬೀಸಿ ಅವರಿಗೆ ಅಪಾರವಾದ ಐಶ್ವರ್ಯ ರಾಶಿಯನ್ನೇ ಕೊಟ್ಟಂತಹ ಬಕಪಕ್ಷಿಯನ್ನು ಅವನು ನಿರ್ದಾಕ್ಷಿಣ್ಯವಾಗಿ ಕೊಂದು ಅದರ ಮಾಂಸವನ್ನು ಕಟ್ಟಿಕೊಂಡು ಹೋಗ್ತಾನೆ ಅಂದರೆ ಯಾವ ಮಟ್ಟದ ಪಾಪಿಯಾಗಿರಬೇಕು ಲೆಕ್ಕ ಹಾಕಿ. ಕೃತಜ್ಞತೆಯ ಪರಾಕಾಷ್ಠೆಯನ್ನು ಕಾಣ್ತಾ ಇದ್ದೇವೆ ನಾವು. ಇದು ಹೆಸರಿಗೆ ಒಬ್ಬನ ಕಥೆಯಾದರೆ ವಸ್ತುಸ್ಥಿತಿಯಲ್ಲಿ ಇವತ್ತು ದೇವರಿಗೆ ಕೃತಜ್ಞರಾಗಿ ನಾವೆಲ್ಲ ಇದ್ದೇವೆ ಅನ್ನೋದರಿಗೆ ಸಂಶಯವೇ ಇಲ್ಲ. ಮತ್ತೆ ಯಾರೋ ಊಟ ಕೊಟ್ಟರು, ಯಾರೋ ಕೊಟ್ಟರು, ಏನೋ ಮಾಡಿ ನೆನೆಸ್ತಾನೇ ಇರ್ತೇವೆ, ಆದರೆ ದೇವರನ್ನೇ ಮರೆತು ಬಿಡ್ತೇವೆ ಈ ಮಧ್ಯೆ. ಇವತ್ತು ನಾವು ಎಲ್ಲ ಯಾರೇ ಏನೇ ಕೊಟ್ಟರು ಕೂಡ ಎಲ್ಲರೂ ಡೆಲಿವರ್ ಮಾಡೋರು ಅಷ್ಟೇನೆ. ಇವತ್ತು 10,080 ಕೊಟ್ಟ ಒಬ್ಬನು ಅಂತ ಕೇಳಿದರೆ ಪೋಸ್ಟ್ಮ್ಯಾನ್ ಕೊಟ್ಟಿದ್ದಲ್ಲ ಅದು, ಅವನ ಕೈಯಿಂದ ನಮಗೆ ಬಂದರೂ ಕೂಡ ಕಳಿಸಿದವರು ಬೇರೆ ಇದ್ದಾರೆ, ಈ ಮಧ್ಯೆ ಕಳಿಸಿದವರು ಬೇರೆ ಇದ್ದಾರೆ, ಅವರ ಕೈಲಿ ಬರಲಿಕ್ಕಾಗೋದಿಲ್ಲ ಅಂತ ಅವರು ಇನ್ನೊಬ್ಬರ ಕೈಲಿ ಕಳಿಸಿಕೊಟ್ಟಿದ್ದಾರೆ. ದೇವರು ಹಾಗಲ್ಲ, ಬರಲಿಕ್ಕಾಗೋದಿಲ್ಲ ಅಲ್ಲ, ಭಗವಂತ ತಾನು ಬಂದು ತೋರಿಸ್ಬೇಕು ಕೊಡೋದಿಲ್ಲ. ಈ ಮಧ್ಯೆ ಆಕ್ಸಿಜನ್ ತಂದು ಜಲಜನಕ ತಂದು ಎರಡು ಕಿಲೋ ಮಿಕ್ಸ್ ಮಾಡಿ ತಯಾರು ಮಾಡಿ ಯಾವನು ದೇವರಾಣೆ ಕೊಡೋದಿಲ್ಲ, ಆ ಕೆಲಸ ಮಾಡಿದ್ದು ಭಗವಂತ. ಈ ಮಧ್ಯೆ ಇದು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರು ಎಷ್ಟು ಕರುಣಾಳು ಇದ್ದಾನೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ನೀರು ಕೊಟ್ಟು, ಅನ್ನ ಕೊಳ್ಳೆ ಕೈಗಳು ಕೊಟ್ಟು, ಹಾಕಲಿಕ್ಕೆ ಪಾತ್ರೆಗಳು ಕೊಟ್ಟು, ಯಾರಿಗಾರು ಬಾಯಿ ಕೊಟ್ಟು ಅಮ್ಮ ನೀರು ಅಂತ ಕೇಳಿದರೆ ನಮ್ಮ ಉತ್ತರ ಗೆಟ್ ಔಟ್ ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಎಲ್ಲ ಕೊಟ್ಟಿದ್ದರೆ ಇಲ್ಲಿಂದ ಅಲ್ಲಿಗೆ ಎಕ್ಸ್ಚೇಂಜ್ ಮಾಡಯ್ಯ ಅಂತ ಕೇಳಿದರೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಇನ್ನೇನು ಮಾಡೋದು, ನೀರ ತಯಾರು ಮಾಡ್ಕೊಂಡು ಕೊಡಿ ಅಂತ ಗತಿ ಏನಾಗ್ತಿತ್ತು ಮಧ್ಯೆ ಲೆಕ್ಕ ಹಾಕಿ? ಸಾಧ್ಯವೇ ಇಲ್ಲ. ಇವತ್ತು ಸಾಧನೆ ಬಹಳ ಸುಲಭ ಅರ್ಥ ಮಾಡಿಕೊಂಡ್ರೆ, ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಅರ್ಥ ಮಾಡಿಕೊಳ್ಳದೆ ಹೋದರೆ. ಅವ್ರು ಎಂಥ ಕೃತಜ್ಞನಾದ ಇವತ್ತು ಅಂತ ಜನರು ಕತೆ ಅಷ್ಟೇ, ತುಂಬ ಜನ ಪೇಪರಲ್ಲಿ ನೋಡ್ತಾನೆ ಇರ್ತಾರೆ. ಎಂಥ ಕೃತಜ್ಞರು ಸಿಗ್ತಾರೆ ಮನೆಯೊಳಗೆ, ಯಾನೋ ಸಾಕಿ ಸಲಹೆ ನೋಡಿದ್ರಲ್ಲ, ತಾನೇ ಕೆಲಸದಾರೆ ಕೊಂದು ಹೋಗ್ಬಿಡ್ತಾರೆ ಯಜಮಾನರು. ನಾಲ್ಕು ದಿವಸ ಇರ್ತಾರೆ ಕೆಲಸ ಮಾಡೋಕ್ಕೆ, ನೋಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಒಂದು ದಿವಸ ಎಲ್ಲ ಕೊಂದು ಹೊರಟುಬಿಡೋದು ಆ ಕಡೆ. ಪೇಪರಲ್ಲಿ ಬರ್ತಾನೆ ಇರುತ್ತೆ, ಜನ ನಂಬ್ತಾನೆ ಇರ್ತಾರೆ, ನಂಬಿಕೆಟ್ಟೆ ಅಂತಾನೇ ಇರ್ತಾರೆ. ಅದು ಹೇಳ್ತಾರೆ ಅವ್ರ ನಂಬಿಕೆಟ್ಟಿ ಎಲ್ಲ ನಂಬಬಾರದವನ್ನು ನಂಬ್ರೆ ಕೆಟ್ಟಲೇಬೇಕಾಗತ್ತೆ, ದಾರಿನೇ ಇಲ್ಲ. ಒಂದು ಕಡೆ ನೋಡಿದರೆ ಫೈನಾನ್ಸಲ್ಲಿ ಹೋಗ್ತಾ ಅಲ್ಲಿಟ್ಟೆ ಇಲ್ಲಿಟ್ಟೆ ಎಲ್ಲ ಕಳ್ಕೊಂಡ, ಯಥಾ ಪ್ರಕಾರ ಯಾರನ್ನೋ ನಂಬಿ ಇರೋದನ್ನು ಕಳ್ಕೊಂಡ, ಅಲ್ಲಿ ಕೊಟ್ಟು ಕಳ್ಕೊಂಡ, ಇಟ್ಕೊಂಡು ಕಳ್ಕೊಂಡ, ಇಷ್ಟೇ ಹೊರತು ಬೇರೆ ಇಲ್ಲ. ಆದರೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ದೇವರನ್ನು ನಂಬಿ ಕೆಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ, ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳಿದ್ದಾರೆ. ಅಂತ ಮಹಾಕೃತಜ್ಞ ಅವನು, ಕೊನೆಗೂ ಸತ್ತ, ಆದರೆ ಬಕಪಕ್ಷಿ ಕೊನೆಗೂ ಬದುಕಿತದ. ಅವನು ಎಷ್ಟು ದುಷ್ಟನಾಗಿದ್ದ ಅಂತ ಹೇಳಿದರೆ ಆ ಕಥೆ ಕೇಳಿದಾಗ ಮೈ ನಡಿಗೋಗುತ್ತೆ. ಎಂಥ ನಡುಕ, ಅವನು ಮಾಂಸವನ್ನು ಮುಟ್ಟಲಿಕ್ಕೆ ಕಳ್ಳರು ಸುಳ್ಳರು ಪಶುಗಳು ಪಕ್ಷಿಗಳು ಯಾರೂ ತಯಾರಿಲ್ಲ ಅಂತ ಹೇಳಿಕೊಂಡ್ರೆ ಎಷ್ಟು ಪಾಪದ ಮುದ್ದೆ ಅಂತ ಅರ್ಥ ಆಗ್ತದೆ. ಪಾಪದ ಮುದ್ದೆ, ದಧೀಚಿ ಮುನಿಗಳ ಅಸ್ಥಿಗಳು ನಾರಾಯಣ ಕವಚ ಮಂತ್ರಸಿದ್ಧರಾಗಿದ್ದಕ್ಕೆ ಅವರ ಅಸ್ಥಿಗಳಿಂದ ಮಾಡಿಸಿಕೊಂಡು ವಜ್ರಾಯುಧ ಆಯಿತಂತೆ. ಅವು ಎಂಥ ಪವಿತ್ರವಾದ ದೇಹವರು, ಭಾಗವತ ಕೇಳಿದವರಿಗೆ ಗೊತ್ತಿರುತ್ತದೆ. ಅವರ ಅಸ್ಥಿಗಳಿಂದ ಮಾಡಿದ ವಜ್ರಾಯುಧ ವಜ್ರದ ಆಯುಧ ಅಲ್ಲದು, ವಜ್ರಕ್ಕಿಂತ ಗಟ್ಟಿಯಾದ ಆಯುಧ ಅದು, ಮೂಳೆಗಳ ಆಯುಧ. ಆ ಮೂಳೆಗಳ ದಧೀಚಿ ಮುನಿಗಳ ಮೂಳೆಗಳು, ನಾರಾಯಣನೇ ಕವಚ ಅಂತ ನಂಬಿ ಬದುಕಿದ್ದಕ್ಕೆ ಅಂಥ ಒಂದು ಪಾವಿತ್ರ್ಯ ಬಂದಿತ್ತು ಅವರ ದೇಹಕ್ಕೆ. ಇವನು ಅಂತ ಕೃತಜ್ಞನಾಗಿದ್ದರಿಂದ ಅವನ ಪಶು ಪಕ್ಷಿಗಳು ಮುಟ್ಲಕ್ಕೆ ಸಾಧ್ಯ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಇದೆ? ಆ ಯಾರು ದೇವರ ಭಗವದ್ ಇವತ್ತು ರಾಯರ ವೃಂದಾವನ ಅಂದ್ರೆ ಏನು, ಒಳಗೆ ವೃಂದಾವನದಲ್ಲಿ ಕೂತಿದ್ದಾರೆ. ಅವರು ಎಂಥ ಪಾವಿತ್ರ್ಯ ಇದೆ ಅದರೊಳಗೆ. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪ ಕಾಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾ ವಂಧ್ಯಾ ಸುಪುತ್ರ ಪ್ರದೋ ಗಂಗ ಸ್ವಂಗ ಸಮೃದ್ಧಿದೋ ಗ್ರಹಮಹಾ ಪಾಪಾಪಹ ತಂಶ್ರಯೇ. ಒಂದು ಎಂಥ ಸಿದ್ಧಿ ಬಂದಿದೆ ಲೆಕ್ಕ ಹಾಕಿ. ಇವನು ನೋಡಿದ್ರೆ ಮುಟ್ಲಕ್ಕೆ ಯಾರುತ್ತೆ, ಅವ್ರ ತಲೆ ಮೇಲೆ ಹಾಕೋತಾರೆ, ಆನಂದ ಪಡ್ತಾರೆ. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಅದನ್ನ ಮನುಷ್ಯ ಭಗವಂತನಿಗೆ ಕೃತಜ್ಞನಾಗಿ ಬದುಕಿದರೆ ಎಷ್ಟು ಪೂಜ್ಯರಾಗ್ತಾರೆ, ಕೃತಜ್ಞರಾಗಿ ಬದುಕಿದರೆ ಎಷ್ಟು ನಿಂದನಾಗ್ತಾನೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಕೊನೆಗೂ ಪಕಪಕ್ಷಿ ಮತ್ತೆ ಬದುಕಿತು, ಅವನ ಧರ್ಮ ಬಿಡಲಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಮೇಲಿಂದ ಕಾಮಧೇನುವಿನ ಒಂದು ಹನಿ ಹಾಲು ಬಿತ್ತು, ಬದುಕಿತು. ಇಂದ್ರದೇವರು ಬಂದರು, ಬದುಕಿದ್ದೇವೆ, ಇಂಥ ಪುಣ್ಯಜೀವಿ ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬದುಕಿಸಿಬಿಟ್ರಂತೆ. ಸತ್ತವರು ಬಸ್ಸಿ ದೊಡ್ಡ ಪವಾಡವಾಗಿ ಹೋಯ್ತದ. ಆಗ ಅವನು ಬದುಕಿದ ಮೇಲೆ ಯಥಾ ಪ್ರಕಾರ ಒಳ್ಳೆಯವನೇನೂ ಆಗಲಿಲ್ಲ ಅವನು. ಅವನಿಗೆ ದುಷ್ಟಾಂತ ಗೊತ್ತಿತ್ತು, ನನ್ನ ನಿಮಿತ್ತ ಸತ್ತಾಂತ ಆಗಬಾರದು ಅಂತ ಬದುಕಿಸ್ತಾ ಯಥಾ ಪ್ರಕಾರ ಯಾರು ಬದುಕಿದ್ರು ಯೋಚನೆ ಮಾಡಲಿಲ್ಲ. ಇಷ್ಟೊತ್ತು ಕೂಡ ಏನು ಕೇಳಿದ್ವಿ ನಾವೀಗ, ಅನ್ನ ಕೊಟ್ಟ, ನೀರು ಕೊಟ್ಟ, ಐಶ್ವರ್ಯ ಕೊಟ್ಟ ಕೇಳಿದ್ವಿ, ಈ ಹೋದ ಪ್ರಾಣ ಕೊಟ್ಟ ಮತ್ತೆ ಪಾಪ ಅವನು, ಅವನು ಪರವಾಗಿ ಬೇಡಿಕೊಂಡು ಪ್ರಾಣ ಕೊಡಿಸ್ತ. ಮುಂದೆ ಅವನು ಒಂದು ಮಾತು ಕೂಡ ಅನ್ನಲಿಲ್ಲ, ತಪ್ಪಾಯಿತು ಅನ್ನಲಿಲ್ಲ, ತನ್ನ ಕೃತಜ್ಞ ಅನ್ನಲಿಲ್ಲ, ಯಥಾ ಪ್ರಕಾರ ದುಡ್ಡಿನ ಗಂಟು ತಗೊಂಡು ಹೊರಟೇ ಬಿಟ್ಟ ಮುಂದಕ್ಕೆ. ಎಷ್ಟು ಪಾಪಿಷ್ಟ ಇರಬಹುದು. ಹೊರಟ ಸೀತ ತನ್ನ ಊರು ಸೇರಿದ, ಸೇರಿದವನು ಮಾಡಿದ್ದೇನೋ, ಯಥಾ ಪ್ರಕಾರ ಮದುವೆ ಆಗಿದ್ದಲ್ಲ ಒಬ್ಬಳನ್ನು, ಪರಮ ದುಷ್ಟ ಸ್ತ್ರೀಯವಳು, ಅವಳನ್ನು ಜೊತೆ ಸಂಸಾರ ಮಾಡಿದ. ಮೊದಲು ಮಕ್ಕಳಾಗಿದ್ದಲ್ಲ, ಈಗ ಮಕ್ಕಳಾದ್ರಂತೀಗ ಮಕ್ಕಳಾದ್ರೆ ಎಂಥ ಮಕ್ಕಳು, ಅವನಿಗೆ ತಕ್ಕಂತೆ ಮಕ್ಕಳಾದ್ರಂತೆ. ಯಥಾ ಪ್ರಕಾರ ಮಹಾಪಾಪಿಗಳು ಎಲ್ಲರೂ ಕಲೆಕ್ಟಿವ್ ಆಗಿ ಪಾಪ ಮಾಡಿದ್ರು, ಅಷ್ಟೇ ವ್ಯತ್ಯಾಸ. ಕಲೆಕ್ಟಿವ್ ಆಗಿ ಏಕಾಚಿ ತಿಂದು ಬಿಟ್ರೆ ಒಟ್ಟಿಗೆ ಪಾಪ ಬಂದಾಗ ಲೆಕ್ಕ. ಒಬ್ಬರು ತಿಂದ್ರೆ ಅವರಿಗೆ ಎಲ್ಲರ ಮನೆಯಲ್ಲಿ ಸಾಮೂಹಿಕ ಮಾಡಿಕೊಂಡ್ರೆ ಆಗೋ ಹಾಕಿ, ಎಲ್ಲರೂ ತಿಂದು ಭಯಂಕರ ನರಕಳಿ ಹೋದ್ರಂತೆ. ಬದುಕಿದ್ರೆ ಸಾರ್ಥ ಮಾಡಿಕೊಳ್ಳೇ ಇಲ್ಲ ಅವನು, ಸರ್ವವಿಧ ಅನರ್ಥವನ್ನೇ ಕಂಡ. ಅಂದರೆ ಬದುಕಿದ್ರು ಕೂಡ ಉಪಯೋಗ ಆಗಲಿಲ್ಲ. ಇವನ ಬದುಕು ಬ್ರಹ್ಮಲೋಕಕ್ಕೆ ಹೋದ ಪುಣ್ಯಾತ್ಮ ಇವನು, ಬ್ರಹ್ಮದೇವರ ಸಭೆಯ ಸದಸ್ಯನಾಗಿ ಸೇರಿಕೊಂಡು ಬಿಟ್ಟ ಬಕಪಕ್ಷಿ. ಅವನು ನೋಡಿದರೆ ಯಮಲೋಕಕ್ಕೆ ಹೊರಟ, ಎಲ್ಲಿಂದಲ್ಲಿಯೇ ಸಂಬಂಧ, ಅರ್ಥಾತ್ ಸಂಬಂಧ ಇಲ್ಲ ಅವನ ಜೀವನ. ಅವನದು ಇವನ ಜೀವನ ಇವಂದೇನೆ. ಅಂದರೆ ಬದುಕಿದವರೆಲ್ಲ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇನೆ ಗ್ಯಾರಂಟಿ ಇಲ್ಲ. ಯಾವುದೋ ದೊಡ್ಡ ಟಿ ಬಿನೋ ಹಾರ್ಟ್ ಪೇಷಂಟಾಗಿ ಆಸ್ಪತ್ರೆ ಸೇರಿರ್ತಾನೆ, ಬದುಕ್ತಾನೆ, ಮನೆಗೆ ಬರ್ತಾನೆ. ಬದುಕಿದ ತಕ್ಷಣ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರಂತೇನೂ ಇಲ್ಲ. ಯಥಾಪ್ರಕಾರ ಕ್ಲಬ್ಗೆ ಹೋಗೋನೋ ಇರ್ತಾನೆ, ಮತ್ತೆ ಮಾಮೂಲಾಗಿ ಸದಸ್ಯರ ಕಂಟಿನ್ಯೂ ಆಡ್ತಾನೆ ಇರ್ತಾನೆ. ಬದುಕೇನು ಉಪಯೋಗ ಈ ಮಧ್ಯೆ ಅಂತವ್ರು ಬದುಕೇನು ಮಾಡ್ತಾರೆ, ಏನೂ ಪ್ರಯೋಜನ ಇಲ್ಲ. ಅಂದರೆ ಜೀವನದ ಒಂದು ಭಗವಂತ ನಮಗೆ ನೋ ರೋಗ ರುಜನಗಳನ್ನು ಯಾತಕ್ಕೆ ಕೊಡ್ತಾನೆ ಅಂದರೆ ಅದು ವಾರ್ನಿಂಗ್ ಇದ್ದಾಗ, ಇದನ್ನು ಅರ್ಥ ಮಾಡಿಕೊಳ್ಳಿ, ನಮ್ಮ ಲಿಮಿಟೇಷನ್ ಅರ್ಥ ಮಾಡಿಕೊಳ್ಳಿ ಅಂತೇಳಿ. ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಚೇಂಜ್ ಆಗಿಬಿಡ್ತಾರೆ, ಇನ್ನು ಮಾಡಿದ್ದು ಸಾಕು ನಾವು ಅಂತೇಳಿ ಬದಲಾಗ್ತಾರೆ. ಕೆಲವರು ಬದಲಾಗೋದೇ ಇಲ್ಲ, ಇನ್ನೂ ಹೆಚ್ಚು ಮತ್ತೆ ಆವಾಸ ಆಯ್ತೇವೆ ಅಂತ ಬೇಗ ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಟ್ಟ ಕೆಲಸಗಳನ್ನು ಫಾಸ್ಟ್ ಮಾಡಿ ಮುಗಿಸಿಬಿಡ್ತಾರೆ ಹೊರತು ಎಚ್ಚರ ಬರೋದಿಲ್ಲ. ಅದಕ್ಕೆ ಹೇಳುತ್ತಾರೆ, ಸತ್ತ ಬಕಪಕ್ಷಿನೂ ಬದುಕಿತು, ಸತ್ತ ಅವನೂ ಬದುಕಿದ, ಇವನು ಬದುಕಿ ಬ್ರಹ್ಮಲೋಕಕ್ಕೆ ಹೋದ, ಅವನು ಬದುಕಿ ಯಮಲೋಕಕ್ಕೆ ಹೋದ, ಮತ್ತೆ ಇನ್ನು ಹತ್ತಾರು ಜನಕ್ಕೆ ಯಮಲೋಕಕ್ಕೆ ಹೋಗಲು ದಾರಿ ಬೇರೆ ಮಾಡಿಕೊಟ್ಟ. ಅವರವರ ಸ್ವರೂಪ ಯೋಗ್ಯತೆ ಎಂಬುದು ಯಾವಾಗಲೂ ಒಂದೇನೆ, ಅವರು ಎಂದೂ ಬದಲಾಗೋದಿಲ್ಲ. ಜೀವಗಣ ನೀಚೋಚ್ಚ ಭಾವಂಗತಾಹ, ಮಧ್ವಾಚಾರ್ಯರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮಾತ್ರ ನಾವು ಇಂಥ ಪ್ರಸಂಗಗಳನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ. ಈಗ ನೋಡಿದ್ವಿ ಎಷ್ಟೋ ಜನ ಸಾಕಿದ್ರು, ಕೈ ಕೊಟ್ಟು ಹೋದ್ರು, ಕಥೆ ಕೇಳ್ತೇವೆ. ಆದರೆ ಇನ್ನೂ ಕೆಲವರು ಸಾಕಿದ್ದಕ್ಕೆ ಎಷ್ಟು ಉದ್ಧಾರ ಮಾಡ್ತಾರೆ ಈ ಮಧ್ಯೆ. ಅನಾಥ ಜನ ನಿಜವಾಗಲೂ ಕೂಡ ಲೋಕೋಪಕಾರ ಮಾಡ್ತಾರೆ. ಅಂದರೆ ಅದು ವ್ಯರ್ಥ ಆಗಲಿಲ್ಲ ಈ ಮಧ್ಯೆ. ಅಂದರೆ ಇನ್ನೊಬ್ರು ಸಾಕಬಾರ್ದಂತ ಅರ್ಥ ಏನೂ ಅಲ್ಲ. ಆದರೆ ನಾವು ಸಾಕಬೇಕಾದ್ರೆ ಅವನು ಸಾಕ್ತೇವೆ ಅಂತ ಸಾಕಬಾರದು. ದೇವರು ಕೊಟ್ಟ ಅವಕಾಶ ಅಂತ ಭಾವಿಸಿದರೆ ಎಲ್ಲ ಉದ್ಧಾರಕ್ಕೆ ಕಾರಣ ಆಗ್ತದೆ. ತಮ್ಮ ಒಂದು ಪ್ರತಿಭೆ, ತಮ್ಮ ಒಂದು ಹಿರಿತನ ಅಂತಕ್ಕಂಥ ಅಹಂಕಾರ ಬಂದರೆ ಕಥೆ ಮುಗೀತು. ಆದರೆ ನಾಹಂಕರ್ತ ಹರಿಹಕರ್ತ ಅಂತ ಬದುಕಿದರೆ ಜೀವನ ಸಾರ್ಥಕವಾಗ್ತದೆ. ಅಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆಗೆ ಅವಕಾಶ ಇದೆ. ಏನು ಅಂದರೆ, ಇಂಥ ಬಕಪಕ್ಷಿಗೆ ಅಂತ ಕೊಲೆಯಾಗ ಯುಗ ಯಾಕೆ ಬಂತು? ಇಂಥ ಭತ್ತ ಪ್ರಶ್ನೆಗಳಿಗೆ ಶುರುವಾಗತ್ತೆ. ಅಷ್ಟು ಒಳ್ಳೆಯವನು ಬಕಪಕ್ಷಿ ಅಂತ ಹೇಳಿದ್ದೀರಿ, ಕಶ್ಯಪರ ಮಗ ಅಂತ ಹೇಳಿತೀರಿ, ನಾಡಿ ಜಂಘ, ಅವನು ದೇವಲೋಕಕ್ಕೆ ಹಾರಿಕೊಂಡು ಹೋಗಿ ಬರ್ತಾ ಇದ್ದ ಅಂತ ಹೇಳಿತೀರಿ, ಅಂತ ಒಂದು ದುರ್ಮರಣ ಯಾತಕ್ಕಾಯಿತು ಅಂತ ಪ್ರಶ್ನೆ ಇದೆ. ಇವೆಲ್ಲ ಸೂಕ್ಷ್ಮ ವಿಚಾರಗಳೇ. ಅದಕ್ಕೂ ಮಹಾಭಾರತವನ್ನು ಯಾತಕ್ಕೆ ಕೊಂಡಾಡ್ತಾರೆ ಅಂದರೆ, ಯಾವ ಪ್ರಶ್ನೆಯೂ ಕೂಡ ಉತ್ತರಿಸದೆ ಹೋಗೋದಿಲ್ಲ ಮುಂದಕ್ಕೆ, ಪ್ರತಿಯೊಂದಕ್ಕೆ ಉತ್ತರ ಕೊಟ್ಟೇ ಮುಂದೆ ಹೋಗೋದು. ಅದಕ್ಕೊಂದು ಕಾರಣ ಇಂದ್ರದೇವರು ಹೇಳ್ತಾರೆ, ನೋಡು ಬಕ, ನಿನಗೆ ಇಂಥ ಸಾವು ಯಾತಕ್ಕೆ ಬಂತು ಗೊತ್ತಾ? ಕೊಲೆಯಾಗಿ ಸಾಯ್ತಕ್ಕಂಥ ಯೋಗ ಯಾತಕ್ಕೆ ಬಂತು ಅಂದರೆ, ಬ್ರಹ್ಮದೇವರು ಒಂದು ಸಲ ಸಭೆಗೆ ಬರೋದಕ್ಕೆ ಹೇಳಿ ಕಳಿಸಿದ್ರಂತೆ. ಇವನು ಅಹಂಕಾರ ಪಡ್ಕೊಂಡು ಹೋಗಿರಲಿಲ್ಲ ಆ ದಿವಸ. ಅದಕ್ಕೋಸ್ಕರ ಅವರು ಬದುಕು ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟ, ದುರ್ಮರಣಕ್ಕೆ ಅವಕಾಶವಾಯಿತು ಅಂತ ಹೇಳುತ್ತಾರೆ. ಬ್ರಹ್ಮದೇವರ ಮಾತನ್ನು ಉಲ್ಲಂಘನೆ ಮಾಡಿದ್ದರ ಫಲ ಹಾಗಾಗಿತ್ತು. ಆ ಮರಣದಿಂದ ಶಿಕ್ಷೆ ಪರಿಹಾರವಾಯಿತು. ಅವನು ಪಶ್ಚಾತ್ತಾಪಪಟ್ಟ, ಮತ್ತೆ ಮೇಲಕ್ಕೆ ಹೋಗಿಬಿಟ್ಟ. ಅಂದರೆ ಒಮ್ಮೆ ತಪ್ಪು ಮಾಡಿದ್ದಕ್ಕೆ ಅವನಿಗೆ ಶಿಕ್ಷೆಯಾಗಿ ಉದ್ಧಾರ ಮಾಡಿದರು, ಸದಾ ತಪ್ಪು ಮಾಡಿದ್ದಕ್ಕೆ ಅವನಿಗೆ ಉದ್ಧಾರವಾಗಿ ಇನ್ನೊಬ್ಬರು ಉದ್ಧಾರವಾಗಲೇ ಇಲ್ಲ. ಅದಕ್ಕೆ ದಿನ ಸಾಯಿರು ಒಳವರು ಯಾರು ಅಂತ ಕೇಳ್ತಾರಲ್ಲ, ಹಾಗೆ ಕೆಲವರು ದುಃಖ ಪಡ್ತಾರೆ, ಅಯ್ಯೋ ಯಾಕೆ ಯೋಚನೆ ಮಾಡ್ತೀವಿ, ಯಾವಾಗ ಹಣೆ ಬರಣೇ ಅಷ್ಟು ಹೊರದು ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಹೊಟ್ಟೆ ತುಂಬ ಹಾಕಿದ್ರು ಬೇಕಾದ ಕೂತಿರ್ತಾರೆ, ಏನೋ ತಾಂಬೂಲ ಸರಿ ಕೊಡಿ, ಅಲ್ಲೇ ಗಲಾಟೆ, ಮತ್ತೆ ಅದು ಎಲ್ಲ ಸತ್ತು ಕೊಡಲಿಲ್ಲ, ತಿನ್ನೂ ಗಲಾಟೆನೆ. ಕೆಲವರು ಬರೀ ನೀರು ಕೊಟ್ಟರು ಭಾರಿ ಸಂತೋಷ ಪಡೋ ಸ್ವಭಾವದವರು ಇರ್ತಾರೆ. ತೃಪ್ತಿ ಪಡೋ ಸ್ವಭಾವ ಇದ್ರೆ ಅವರು ಏನು ಕೊಟ್ಟರು ಭಾರಿ ಸಂತೋಷ ಪಡುತ್ತಾರೆ. ಅತೃಪ್ತ ಜೀವನಕ್ಕೆ ಏನು ಕೊಟ್ಟರು ಸಮಾಧಾನವಾಗೋದೇ ಇಲ್ಲ. ಅದು ಎಲ್ಲಿಂದನೋ ಬಂದಿದ್ದಲ್ಲ, ಅದ್ರ ಸ್ವರೂಪದೊಳಗೆ ಸೇರಿರತಕ್ಕಂಥ ಅಂಶ ಅದು. ಅದನ್ನು ಅರ್ಥ ಮಾಡಿಕೊಳ್ಳೋದು ಶಾಸ್ತ್ರ ಹೊರತು ಬೇರೆ ಅಲ್ಲ. ಕೊನೆಗೂ ಸಹ ಆ ಕಥೆಯ ಒಂದು ಅಪೂರ್ವ ಸಂದೇಶ ಕಂಡಾಗ ನಾವು ತಿಳ್ಕೊಳ್ಬೇಕಾದದ್ದು, ನಾವು ಕೃತಜ್ಞರಾಗಬಾರದು. ಆ ಕೃತಜ್ಞತೆಗೆ ಯಾವ ಕಾರಣಕ್ಕೂ ಪ್ರಾಯಶ್ಚಿತ್ತ ಉಳ್ಳೇ ಇಲ್ಲೇ ಇಲ್ಲ. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಅಂಥ ಒಂದು ಅಪೂರ್ವ ಅವಕಾಶವನ್ನೇ ಅವನು ಕಳ್ಕೊಂಡ ಅಂದಮೇಲೆ ಇನ್ನು ನಮಗೆ ಅಂಥ ಅವಕಾಶ ಸಿಗೋದೂ ಇಲ್ಲ. ಕೃತಜ್ಞರಾಗಿ ಪಾಪ ಕಳ್ಕೊತೇವೆ ಅಂತ ಯೋಚನೆ ಮಾಡೋದಕ್ಕಿಂತ ಕೃತಜ್ಞರಾಗಬಾರದು. ನಮಗೆ ಸಾಧ್ಯವಾದಷ್ಟು, ನಮಗೇನು ಸಾಧ್ಯವಾಗುತ್ತೋ ಅದನ್ನು ಕೊನೆಯ ಪಕ್ಷ ಒಂದು ಮಾತೆ ಒಳ್ಳೆ ಮಾತಿನಿಂದ ಆಚಾರ್ಯ ಹೇಳ್ತಾರೆ ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಹೌದಲ್ಲೋ, ಒಂದು ಮಾತು ಹೇಳಿ ನಿಸ್ವಹ ಭಕ್ತ್ಯಾ ಕ್ಷಮಾಪಯಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ವಿನಯದಿಂದ ಹೇಳ್ಕೊಳ್ಳಿ, ಅದನ್ನು ಬಿಟ್ಟು ದುರಹಂಕಾರಕ್ಕೆ ಏನಾದರೂ ಒಳಗಾದರೆ, ಕೃತಜ್ಞತೆಗೆ ಒಳಗಾದರೆ ಎಂದೂ ಮರಳಿಬಾರದ ಲೋಕವನ್ನು ಸೇರಬೇಕಾಗುತ್ತೆ. ಬರೀ ದುಃಖ ಚಿತ್ರಹಿಂಸೆ ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಅಂತ ಏನು ಕೇಳಿರ್ತೇವೆ ಅಂತ ಭಯಂಕರವಾದಂಥ ಉಗ್ರ ಲೋಕಕ್ಕೆ ಹೋಗಬೇಕಾಗತ್ತೆ ಮನುಷ್ಯ ಅನ್ನೋ ಎಚ್ಚರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಮುಂದಿಂದ ಅನೇಕ ಪ್ರಸಂಗಗಳನ್ನು ಹೇಳ್ತಾ ಜೀವನದಲ್ಲಿ ಮನುಷ್ಯ ಬಗೆ ಬಗೆಯ ಇಕ್ಕಟ್ಟಿ ಸಿಕ್ಕಾಕೊಂಡ್ಬಿಡ್ತಾನೆ, ಅದು ಅರ್ಥ ಮಾಡಿಕೊಳ್ಳೋದ್ರ ಬದಲು ಕೊರಗುತ್ತಾನೆ. ಒಬ್ಬ ಬ್ರಾಹ್ಮಣ ಇದ್ದ, ಕಾಶ್ಯಪ ಅಂತ ಹೆಸರು, ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಪಾಠ ಪ್ರವಚನಶೀಲ, ಒಳ್ಳೆ ಸದಾಚಾರಿಯಾದವನು, ಸತ್ಕುಲ ಪ್ರಸೂತನಾದವನು. ಒಂದ್ಸಲ ದಾರಿಯಲ್ಲಿ ಎಲ್ಲೋ ಹೋಗಿ ಬಡಿಯಲ್ಲಿ ಹೋಗ್ತಾ ಇದ್ದ ಪಾಪ, ಒಬ್ಬ ವೈಶ್ಯ ಭಾರಿ ಶ್ರೀಮಂತ, ಅವನ ಮಗ ಭಾರಿ ದುರಹಂಕಾರ, ಅವಪ್ಪ ಭಾರಿ ಶ್ರೀಮಂತ ಅಂತ ಅನ್ಕೊಂಡು ರಥದಲ್ಲಿ ಓಡಾಡ್ತಾ ಇದ್ದ. ರಥಲ್ಲಿದ್ದಿದ್ದು ತಪ್ಪಲ್ಲ, ಶ್ರೀಮಂತನಾಗಿದ್ದು ತಪ್ಪಲ್ಲ, ಅಹಂಕಾರ ಪಟ್ಟಿದ್ದು ತಪ್ಪಾಯ್ತು. ಜೋರಾಗಿ ಓಡಿಸ್ಕೊಂಡು ಬಂದ, ಇವನು ಪಾಪ ಬಡಿಯಲ್ಲಿ ಹೋಗ್ತಾ ಇದ್ದ, ರಥನ ಹಾಯಿಸ್ತಾ ಹೋಗಿಬಿಟ್ಟ, ದಪ್ಪ ಅಂತ ಬಿದ್ದ ಇವನು, ಓಡ್ಕೊಂಡು ಹೋಗಿಬಿಟ್ಟ. ಇವೇನು ಸ್ಕೂಟ್ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಬೇಕಾದ್ರೆ ಸಿಗ್ತಾರೆ ಅಂತ, ಅದು ಹಣ್ಣನ್ನು ಮುದುಕರನ್ನು ಬಿಡಿಸಿ ಹೋಗಿಬಿಡ್ತಾರೆ. ಪಾಪ ಹೋಗ್ತಿರೋರು ಪಕ್ಕದಲ್ಲಿ ಜೋರಾಗಿ ಹೋಗೋದು ಹೆಡಿಸಿಬಿಡೋದು, ಬಿತ್ತಷ್ಟ ಖುಷಿ ಅವರಿಗೆ, ಆನಂದ ಪಟ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಿತ್ಯ ನೋಡ್ತಾ ಇದ್ದೀವಿ, ಎಂದೋ ಪ್ರಸಾದ ನಡೀತಾನೆ ಇರುತ್ತೆ ಪಾಪ. ಕೆಲವು ಸತ್ಯ ಹೋಗ್ತಾರೆ ಗಲಾಟೆಯೊಳಗೆ, ಅವನು ಹಾಗೆ ಮಾಡಿದ ಹೊರಟೋಗ್ಬಿಟ್ಟ ಆ ಕಡೆ. ಹಿಂದಿನ ಕಾಲಕ್ಕೆ ಇವತ್ತು ಕಾರ್ ಇದ್ರೆ ಏನು ಬಹಳ ಹಿರಿಮೆನೋ, ರಥ ಇಟ್ಟವರು ಭಾರಿ ದೊಡ್ಡವರು ಅಂತ ಅರ್ಥ. ಒಂದು ಆನೆ ಮೇಲೆ ಓಡಾಡೋದು, ಕುದುರೆ ಮೇಲೆ ಓಡಾಡೋದು, ರಥದ ಮೇಲೆ ಓಡಾಡೋದು, ಅದು ಬಂಗಾರದ ರಥ ಇತ್ಯಾದಿ ವೆರೈಟಿಗಳು ಅದರಲ್ಲೂ ಕೂಡ. ಅದು ಶ್ರೀಮಂತ ತೋರಿಸಲಿಕ್ಕೆ ಕೆಲವು ಹೋಗ್ತಿರ್ತಾರೆ ಸ್ಕೂಟರ್ ಮೇಲೆ, ಏನು ಕೆಲಸ ಇರೋದಿಲ್ಲ, ಭರ್ರ ಅಂತ ಹೋಗ್ತಾರಲ್ಲಿ, ಏನು ರಾಜಕಾರ್ಯ ಇರುತ್ತೆ ಅಂತೇಳಿ, ಏನಿರೋದಿಲ್ಲ ಅದರೊಳಗೆ, ಏನಿಲ್ಲ ಅಷ್ಟೇ. ಕೆಲವು ಹೋಗ್ತಾ ಹೋಗ್ತಾರೆ ಮೆದರಿಗೆ ಬಿದ್ದ ಬಿಡ್ತಾರೆ ಆ ಕಡೆಗೆ, ಬಿದ್ದು ಸತ್ಯ ಹೋಗ್ತಾರೆ. ಅಂತ ಕೆಲಸ ಜಗತ್ತಲ್ಲಿ ಯಾವುದೂ ಇಲ್ಲ. ಎಷ್ಟೋ ತರ ಯವಲೋಕಕ್ಕೆ ಫಾಸ್ಟಾಗಿ ಹೋದ ಲೆಕ್ಕ ಇನ್ನೇನಿಲ್ಲ ಅಷ್ಟೇ, ಅರ್ಜೆಂಟಾಗಿ ಹೋದ ಲೆಕ್ಕ ಹೋಗ್ತೀನಿ, ಏನು ಕೆಲಸ ಇರೋದಿಲ್ಲ ಅಂತ ತಲೆ ಹೋಗೋ ಕೆಲಸ ಏನಿರುತ್ತೆ ಅವರಿಗೆ, ಏನಿರೋದಿಲ್ಲ ಅದರಲ್ಲಿ. ಸುಮ್ಮನೆ ಕೆಲವು ತಾ ಹೋಗೋದು ಭಾರಿ ದೊಡ್ಡ ಮಹಾಸಾಹಸ ಏನು ತೋರಿಸ್ಬೇಕು, ಕೆಟ್ಟ ಕೆಟ್ಟ ಸಿನಿಮಾ ನಾಟಕ ಹೋಗ್ಬಿಟ್ಟಿರ್ತಾರೆ, ತಾರೆ ಹೀರೋ ಅಂತ ಭಾವಿಸಿಬಿಡ್ತಾರೆ. ಪಾಪ ಹೋಗ್ಬಿಟ್ಟು ಹೋಗ್ಲಿಕ್ಕೆ ಹೋಗ್ತಾರೆ, ಇವನು ಹೋಗ್ತಾರೆ, ಉಳಿದವರು ಪ್ರಾಣ ಸಂಕಟ ತರುತ್ತಾರೆ, ಹುಚ್ಚಾಪಟ್ಟೆ ಮೂರ್ಖರು ಸಿಗ್ತಾರೆ. ಅದಕ್ಕೊಂದು ದೃಷ್ಟಾಂತ, ಆ ಧನಿಕನಾಗಿ ಮರವನ್ನು ತೋರಿಸಿ ಬೀಡಿಸ್ತ ಹೊರಟೋದ, ಇವನಿಗೆ ಭಾರಿ ದುಃಖ ಆಯಿತು ಬ್ರಾಹ್ಮಣನಿಗೆ. ಪಾಪ ಅಂತ ಪೆಟ್ಟೇನೂ ಆಗಲಿಲ್ಲ, ಅದು ಭಾರಿ ದುಃಖ ಆಯಿತು. ನನ್ನ ಪಾಡಿ ನಾನು ಮಡಿಯಲ್ಲಿ ಹೋಗ್ತಾ ಇದ್ರೆ, ನಾನು ಪಾರಾಯಣ ಮಾಡ್ಕೊತಾ ಹೋಗ್ತಿದ್ರೆ, ಎಷ್ಟು ಅವಮಾನ ಮಾಡಿದ, ಎಷ್ಟು ನನ್ನ ಕೀಳಾಗಿ ಮಾಡಿಬಿಟ್ಟ. ಇದಕ್ಕೆ ಕಾರಣ ನಾನು ಶ್ರೀಮಂತನಲ್ಲ ಅಂತಕ್ಕಂಥ ಒಂದು ಕೊರತೆ ನಾನು ಕಾಡ್ತಾ ಇದೆ ಅನ್ಕೊಂಡ. ಈಗ ಅವನಿಗೆ ಧನ ಇದೆ ಅಂತ ಒಂದು ಭಾರಿ ಬದ, ನನಗೆ ಇಲ್ಲ, ಅದಕ್ಕೆ ತುಚ್ಛವಾಗಿ ಕಂಡ. ಅದಕ್ಕೆ ನಾನೇನು ಬದುಕಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟನಂತೆ. ಆತ್ಮಹತ್ಯೆ ಈಗ ಎಷ್ಟೊಂದು ಪ್ರಸ್ತಾಪ ಮಾಡಿದ್ರಲ್ಲ, ಇನ್ನು ನಾನು ಬದುಕಿ ಪ್ರಯೋಜನ ಇಲ್ಲ. ತುಂಬಾ ಜನ ಇರ್ತಾರೆ ಸಿನಿಮಾ ಟಿಕೆಟ್ ಸಿಗಲ್ಲ ಅಂದ್ರೆ ಸಾಯಿದ್ರು ಸಿಗ್ತಾರೆ ಎಷ್ಟೋ ಜನಗಳು. ಸಾಯ್ಬೇಕು ಅಂದ್ರೆ ಹೇಗೆ ಬೇಕಾದ್ರೂ ಸಾಯ್ಬೋದು. ಎಲೆಕ್ಷನ್ ಟಿಕೆಟ್ ಸಿಗಲ್ಲ ಸತ್ತವರು ಇದ್ದಾರೆ, ಏನ್ ಮಾಡ್ಬೋದು, ಸಿಕ್ಕು ಜನರು ಸಾಯಿಸೋದು ತಪ್ಪಿತಲ್ಲ, ಅವ್ನು ಸತ್ತಿದ್ದು ಒಳ್ಳೆಯ ತಿಂದು ಅಂತವ್ರು ಸತ್ತಿದ್ದಕ್ಕೆ ಎಷ್ಟೋ ಜನ ಬದುಕಿದ್ರೆ ಲೆಕ್ಕ ಅಷ್ಟೇ. ಇದಕ್ಕೆಲ್ಲ ಸಾಯ್ತಾನ ಮನುಷ್ಯ, ಯೋಚನೆ ಮಾಡಿ ಸಾಯ್ದ ತೀರ್ಮಾನ ಮಾಡಿಬಿಟ್ಟ, ಅವನ ಬದುಕಿ ಏನು ಉಪಯೋಗ ಇಲ್ಲ, ದುಃಖಪಟ್ಟು ಕುತ್ಕೊಂಡು ಬಿಟ್ಟ. ನನಗೆ ಎಂಥ ಅವಮಾನವಾಯಿತು, ನಾನು ಬದುಕೇನು ಪ್ರಯೋಜನ, ಇಷ್ಟೆಲ್ಲ ಪಾಠ ಪ್ರವಚನ ಮಾಡಿ ಏನು ಉಪಯೋಗ. ನಮ್ಮದೇ ಇಂಥ ಪ್ರಶ್ನೆ ಹಾಕೋತಾರೆ, ಎಷ್ಟು ಚೆನ್ನಾಗಿ ಬದುಕಿದೆ, ಎಷ್ಟು ಸಾಧ ಮಾಡಿದೆ, ಎಷ್ಟು ಧರ್ಮ ಮಾಡಿದೆ, ಹೀಗಾಯ್ತು ನನ್ನ ಗತಿ, ಏನು ಉಪಯೋಗ ಇನ್ಮೇಲೆ ಅಂತ ಅನ್ಕೋತಾರೆ. ಅದೇ ಸ್ಥಿತಿಗೆ ಬಂದು ಆ ಹೊತ್ತಿಗೆ ಊಟ ತಿಂಡಿ ಬಿಟ್ಟೇ ಬಿಟ್ಟ, ಇನ್ನು ನಾನು ಬದುಕಲೇಬಾರದು ಅಂತ ತೀರ್ಮಾನ ಮಾಡ್ದ. ಅಷ್ಟೊತ್ತಿಗೆ ಅಲ್ಲಿ ಒಂದು ನರಿ ಬಂತದ್ದು, ನರಿ ಬಂದು ಮಾತಾಡಲು ಶುರು ಮಾಡ್ತಾ ಇದೆ. ಏನು ಬ್ರಾಹ್ಮಣ, ಏನು ಮಾಡ್ತಾ ಇದ್ದೀ ಅಂತ ಕೇಳಿದ. ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿದ್ದೇನೆ, ಏನಾಯ್ತು ನಿನಗೆ. ಅವನು ಬಂದ, ಜೋರ ಬೀಳಿಸಿ ಹೋಗಿಬಿಟ್ಟ, ನನಗೆ ಎಷ್ಟು ಅವಮಾನವಾಯ್ತು, ನನಗೆ ಬಹಳ ನೊಂದು ಬಿಟ್ಟಿದ್ದೇನೆ, ನಾನು ಬದುಕೋದಿಲ್ಲ ಅಂತ ಹೇಳುತ್ತಾನೆ. ಆ ಹೇಳ್ತಂತೆ, ಏನು ಬ್ರಾಹ್ಮಣ, ಏನು ಮಾತಾಡ್ತೀನಿ ಅಂತ ಕೇಳುತ್ತೆ ನರಿ. ಏನು ಮಾತಾಡ್ತೀನಿ, ನನಗೇನಿದೆ, ಏನು ಇಲ್ಲ, ಸಾಯ್ತೇನೆ ಅಂತ ತಿಳ್ಕೊಂಡಿದ್ದೀಯಲ್ಲ, ನಿನಗೇನು ಕಡಿಮೆ ಆಗಿದೆ ಅಂತ ಕೇಳಿದ್ದೆ. ಏನು ಕಡಿಮೆ ಆಗಿದೆ ನಿನಗೆ, ಅದು ಇದು ಇಲ್ಲ ಅಂತ ಯೋಚನೆ ಮಾಡಬೇಡ, ನಿನಗೆ ಎಂಥ ದೇಹ ಇದೆ ಯೋಚನೆ ಮಾಡು ಅಂತ ಹೇಳುತ್ತಾನೆ. ಎಂಥ ದೇಹ ಇದೆ, ನಮ್ಮ ದೇಹ ನೋಡು ಹೇಗಿದೆ ಅಂತ ಹೇಳಿದ್ರು. ನರಿಗಳು ನಾವು ಪ್ರಾಣಿಗಳು, ನಾವು ಹೇಗಿದ್ದೇವೆ, ನೀನು ಹೇಗಿದ್ದಿ ನೋಡು, ನೀನು ಮನುಷ್ಯ, ಅದರಲ್ಲಿ ಬ್ರಾಹ್ಮಣ, ಅದರಲ್ಲಿ ಶ್ರೋತ್ರಿಯ, ಎಷ್ಟು ಭಾಗ್ಯವಂತ ನೀನು, ನನಗೇನಿಲ್ಲ ಅಂತ ಕೊರಗ್ತೀಯಲ್ಲ, ನಮ್ಮನ್ನು ನೋಡು ಮೊದಲು ಅಂತ ಹೇಳುತ್ತಾರೆ. ನಿನಗೆ ಕೈ ಇದೆ, ನಮಗೆಲ್ಲಿ ಕೈ ಇದೆ ಯೋಚನೆ ಮಾಡು ಅಂತ ಹೇಳುತ್ತಾರೆ. ನಮ್ಮ ಕೈಗಳೇ ಇಲ್ಲ, ನಿನಗೆ ಕೈ ಇದೆ, ಕೈ ಹೊಂದಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಅಂತ ಕೇಳುತ್ತಾರೆ. ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ, ಕೈ ಇದ್ರೆ ನೀವೇ ಅಡಿಗೆ ಮಾಡ್ಕೊಳ್ಬಹುದು, ನೀವೇ ಬಡಿಸಬಹುದು, ನೀವೇ ತಿನ್ಕೊಳ್ಬಹುದು, ಬಟ್ಟೆ ಉಟ್ಕೊಳ್ಬಹುದು, ಇನ್ನೊಬ್ಬರಿಗೆ ಕೊಡಬಹುದು, ಎಷ್ಟು ಅಲಂಕಾರ ಮಾಡ್ಕೊಳ್ಬಹುದು, ಮುಳ್ಳು ಚುಚ್ಚರೆ ತೆಕೊಳ್ಬಹುದು, ತಿನಿಸಾದ್ರೆ ಕೆರಗೊಂಡು ತಿನಿಸನ್ನು ನೀವು ಕರ್ಕೊಳ್ಬಹುದು, ನಮಗೇನಿದೆ ನೋಡು ಅಂತ ಹೇಳಿದ್ದಂತೆ ನರಿ. ತನ್ನ ಬಗ್ಗೆ ಹೇಳ್ತಾ, ನಮಗೇನು ಇಲ್ಲ, ಎಷ್ಟು ಸಂಕಟ ಪಡ್ತಾ ಇದ್ದೆ ನೋಡಿದೀಯಾ, ಎಷ್ಟು ಭಾಗ್ಯವಂತ ನೀನು, ಇಂಥ ಒಂದು ದೇಹನ ಇಟ್ಕೊಂಡು ಬಿಟ್ಟು ಸಾಯ್ತೇನೆ ಅಂತ ಯೋಚನೆ ಮಾಡ್ತೀಯಲ್ಲ, ಇಲ್ಲ ಅಂತ ಯಾತ ಕೊರಗ್ತಿ ಅಂತ ಕೇಳುತ್ತಾರೆ. ನಮಗೆಲ್ಲ ದೊಡ್ಡ ಪಾಠ ಇದು ಒಂದು. ಅದಿಲ್ಲ ಅಂತ ಕೊರಗೋರಿಗೆ ಕೈಕಾಲು ಗಟ್ಟಿಯಾಗಿದೆಯಲ್ಲ, ಇದಕ್ಕಿಂತ ಏನೇನು ಭಾಗ್ಯ ಬೇಕು ನಿನಗೆ ಅಂತ ಕೇಳ್ತಾರೆ. ಕೆಲವರಿರ್ತಾರೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿರ್ತಾರೆ, ನಮಗೆ ಆ ದುಡ್ಡು ಇಲ್ಲ ಕಾಸು ಇಲ್ಲ ಅಂತ ಇರ್ತಾರೆ. ಇನ್ನೊಬ್ಬ ಭಾರಿ ಶ್ರೀಮಂತ ವೀಲ್ ಚೇರ್ ಅಲ್ಲಿ ಹೋಗ್ತಾ ಇರ್ತಾನೆ, ನೋಡ್ತಾನೆ ಏನು ಶ್ರೀಮಂತ ಅಂತ ನೋಡ್ತಾನೆ. ಅಲ್ಲಯ್ಯ ದೇವರು ನಮಗೆ ಕೈಕಾಲು ಕೊಟ್ಟಿದ್ದಾರೆ, ಎಷ್ಟು ಭಾಗ್ಯ ಅನ್ಕೊಳ್ಳೋದಿಲ್ಲ. ನನಗೂ ವೀಲ್ ಚೇರ್ ಇಲ್ವೇ ಅನ್ಕೊಂಡು ಏನ್ ಮಾಡ್ಬೇಕು ಈ ಮಧ್ಯೆ ಪಾಪಿ, ನನಗೂ ವೀಲ್ ಚೇರ್ ಇಲ್ವೇ. ಬಂಗಾರದ ವೀಲ್ ಚೇರ್ ಕೊಡೋದಕ್ಕಿಂತ ನಾವು ಸುಮ್ಮನೆ ಕೈಕಾಲು ಕೊಡೋದು ಕೋಟಿ ಪಾಲಿ ವಾಸಿ. ಯಾಕೆ ವೀಲ್ ಚೇರ್ ಅದೇನು ಕೈ ನಿಜವಾದ ಕಾಲ ಅಲ್ಲ ಅದು, ಎಷ್ಟು ತಮಾಷೆ ಇದೆ. ಕೊರಗೋರು ಯಾವಾಗಲೂ ಕೊರಗ್ತಾನೆ ಇರ್ತಾನೆ. ದೇವರು ಎಷ್ಟು ಅನುಕೂಲ ಮಾಡಿಕೊಡಿ, ಕೆಲವರು ಕಾರ್ ಕೊಟ್ಟಿರ್ತಾನೆ, ನಮಗೆ ಕಾಲ್ ಕೊಟ್ಟಿದ್ದಾನೆ ಸಾಕಲ್ಲ, ಕಾರ್ ಎಲ್ಲಿ ಬೇಕಾದ್ರೆ ಹೋಗೋದಿಲ್ಲ, ಅದು ಇಲ್ಲಿ ಬಂದು ಒಳಗಿಲ್ಲಕ್ಕಾಗೋದಿಲ್ಲ. ಕಾರು ಕಾಲ್ ಬಡಿಸ್ಕೊಳಕ್ ಬರುತ್ತೆ, ಎತ್ತಲಕ್ ಬರುತ್ತೆ, ಕೂಡ್ಲಕ್ ಬರುತ್ತೆ, ಆರಾಮು. ಕಾರ್ ಆಗಲ್ಲ ಮಾಡಕ್ ಬರುತ್ತೆ, ಇನ್ನು ಫೋಲ್ಡಿಂಗ್ ಕಾರ್ಸ್ ಬಂದಿಲ್ಲ ಇನ್ನೂ ಕೂಡ, ಫೋಲ್ಡ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವ್ರು ಎಂಥ ಮೆಕ್ಯಾನಿಸಂ ಇಟ್ಟಿದ್ದಾನೆ, ಮನುಷ್ಯ ದೇಹವನ್ನು ಯೋಚನೆ ಮಾಡಿದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್. ಜಗತ್ತಲ್ಲಿ ದೊಡ್ಡ ಆನೆ ಇದೆ, ಆದರೆ ತನ್ನ ಮೇಲೆ ಭಾರ ಹೊತ್ಕೊಳ್ಳೋಕೆ ಬರೋದಿಲ್ಲ, ಅದಕ್ಕೆ ತನ್ನಗಟ್ಟಲೆ ಭಾರ ಬರುತ್ತೆ, ತಾನೇ ಹೊತ್ಕೊಳ್ಳೋಕೆ ಬರೋ ಇರಬೇಕು ಇನ್ನೊಬ್ಬರು, ತಾನು ಹೊತ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೆ ಸಿಂಹಕ್ಕೆ ಅಂಥ ಪರಾಕ್ರಮ ಇದೆ, ಆದರೆ ತನ್ನ ಮೇಲೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕೈಗಳೇ ಇಲ್ಲ, ಮೇನ್ ಪಾಯಿಂಟ್ ಅಂದ್ರೆ ಕೈಗಳೇ ಇಲ್ಲ. ಅದಕ್ಕೆ ನೀನು ಕೈಗಳಿದೆ, 10 ಬೆರಳಿದೆ, ಏನು ಪುಣ್ಯವಂತ ನೀನು ಅಂತ ಹೇಳುತ್ತೆ. ಒಂದು ಬೆರಳು ಕಟ್ ಮಾಡಿ ಯೋಚನೆ ಮಾಡಿ ಎಷ್ಟು ಕಟ್ಟಾಗುತ್ತೆ ಅವನಿಗಾಗ. ಒಂದು ಬೆರಳು ಹೋಗ್ಬಿಟ್ರೆ ಸಾಕಿದ್ದು, ಕೈಯೇ ಹೋದ್ರಂತೂ ಗೋವಿಂದ ಅವನ ಸ್ಥಿತಿ. ಒಂದು ಕೈ ಹೋದ್ರೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿದರೆ ಎಷ್ಟು ಭಾಗ್ಯಶಾಲಿಗಳು. ಇವತ್ತು ಇಷ್ಟು ಪ್ರಾಣಿಗಳು, ಆನೆಯಷ್ಟು ಆನೆಗೆ 1,000 ಮನುಷ್ಯರ ಬಲ ಅಂತ ಕರೀತಾರೆ. ಆಕ್ಚುಲಿ ಫ್ಯಾಕ್ಟ್ ಅದು. 2000 ಉಡುಪಿಗೆಲ್ಲೇ ಹೋಗಿರ್ತೀರಿ, ಎಳಿತಾ ಇರ್ತಾರೆ, ಅಷ್ಟು ಜನ ಇರ್ತಾರೆ, ಮತ್ತೆ ರಥ ನಿಂತು ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಆನೆ ಇಟ್ಕೊಂಡಿರ್ತಾರೆ ಹಿಂದೆ, ಅದು ಹಿಂದಿನ ಸ್ವಲ್ಪ ಹೀಗನ್ನುತ್ತೆ ಸಾರ ಅಂತ ಹೇಳಿ ಸ್ವಲ್ಪ. ಅದೇ ಜೋರಮ್ಮದಲ್ಲಿ ಮತ್ತೆ ಜೋರ ಇಲ್ಲವೋ ಎಲ್ಲ ರಥ ಇವರೇ ಓಡೋಗ್ಬಿಡ್ತಾರೆ ಜೋರೊಂದು ಬಿಟ್ರೆ, ಒಂದು ಸ್ವಲ್ಪ ಈಗ ಅದು ಸಾರ ಅಂತ ಹೋಗಿಬಿಡುತ್ತೆ. ಏನ್ ಮ್ಯಾಜಿಕ್ ಇದು, 1,000 ದಿನಗಳಿಂದ ಆಗದ ಕೆಲಸ ಲೈಟಾಗಿ ಹೀಗೆ ಮಾಡುತ್ತೆ. ಇಂಥ ಶಕ್ತಿ ಇದೆ. ಆದರೆ ಆನೆಗೆ ಆನೆ ಮೇಲೆ ಮನುಷ್ಯ ಹತ್ತಿ ಕೂತು ಬಿಡ್ತಾರೆ. ಎಂಥ ಮ್ಯಾಜಿಕ್ ಇದು ಒಂದು, ಅಂತ ಆನೆ ಮೇಲೆ ಮನುಷ್ಯ ಹತ್ತಿ ಕೂಡ್ತಾನೆ ಅಂದರೆ ಎಂಥ ಶಕ್ತಿ, ಮನುಷ್ಯರ ಶಕ್ತಿ. ಅವನು ತುಳಿದ್ರೆ ಪೀಸ್ ಪೀಸ್ ಆಗಿಬಿಡ್ತಾನೆ ಅವನು, ಅದು ಉಪಾಯ ಮೇಲೆ ಹತ್ತಿ ಕೊಡ್ತಾನೆ. ಅದು ಆನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆನೆಗೆ ಸಾಧ್ಯನೇ ಇಲ್ಲ ಶಕ್ತಿ ಅದು. ಆನೆಗೆ ಒಂದು ಮಾತಿದೆ, ಆನೆ ಇದ್ರೂ 1,000 ಸತ್ರೂ 1,000 ಅಂತ ಒಂದು ಮಾತು. ಆನೆ ಇದ್ರೂ 1,000 ಸತ್ರೂ 1,000. ಆನೆ ಇಟ್ಕೊಂಡಿದ್ದಾನೆ ಅಂತ ಭಾರಿ ಗೌರವ. ಆನೆ ಸತ್ರೆ ಗೊತ್ತಲ್ಲ, ದಂತಗಿ ತೆಗೆದುಕೊಂಡು ಚರ್ಮಕ್ಕೆ ಉಚ್ಚಾಬಿಟ್ಟೆ ಬೆಲೆ. ದಂತಗಳಿಗೆ ಮನುಷ್ಯನಿಗೆ ಅಂತ ಬೆಲೆ ದೇವರಾಣೆ ಇಲ್ಲ. ಆನೆ ಇದ್ರೂ 1,000 ಸತ್ರೂ 1,000, ಮನುಷ್ಯ ಇದ್ರೂ 1,000 ಸತ್ರೂ 1,000 ಖರ್ಚಿಗೆ ಅಷ್ಟೇ. ಇದ್ರೆ 1,000 ಸತ್ರ ಸಾಗಿಸ್ಲಿಕ್ಕೆ 1,000 ಇರಬೇಕು ಈ ಮಧ್ಯೆ. ಏನು ತಮಾಷೆ ಇದು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಹಕ್ಕಿಗಳು ಹೇಗೆ ಹಾರುತ್ತೆ, ಆದರೆ ಮನುಷ್ಯ ಅದನ್ನು ಮೀರಿ ಹಾರುತ್ತಾನೆ, ಇದು ಆಶ್ಚರ್ಯ. ಇವತ್ತು ಯಾವ ಪಕ್ಷಿಗೂ ಜಟ್ಟೆತ್ತು ಇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಅದಕ್ಕಿಂತ ಮೀರಿ ಹಾರಿಸ್ತಾನೆ. ಅಂದರೆ ಸಹಜವಾಗಿ ಹಾರಾಟ ಅವಕ್ಕಿದೆ, ಬುದ್ಧಿಶಕ್ತಿ ಹಾರಾಟ ಮನುಷ್ಯ ಮಾಡ್ತಾನೆ, ಇದು ಮ್ಯಾಜಿಕ್. ಇದು ಮೀ ಯಾವ ಮೀನು ಈಜೋದಿಲ್ಲ, ಅಷ್ಟು ಒಳಗೆ ಹೋಗಿ ರಕ್ತ ತರ ಶಕ್ತಿ ಯಾವ ಮೀನಿಗೂ ಇಲ್ಲ. ಈಜುಬಿಟ್ಟು ಮನುಷ್ಯ ರಕ್ತಗಳನ್ನು ತೋ ಸಮುದ್ರ ರಕ್ತ ಎತ್ಕೊಂಡ್ಬರ್ತಾನೆ ಮೇಲೆ. ಎಂಥ ಆಶ್ಚರ್ಯ, ಅಷ್ಟು ಆಳಕ್ಕೆ ಯಾವ ಪ್ರಾಣಿನೂ ಈಜಲಿಕ್ಕೆ ಸಾಧ್ಯ ಇಲ್ಲ. ಜಲಚರಗಳು ಹೋಂಪಿಚ್ಚು ಅವರಿಗೆ, ಮನುಷ್ಯನಿಗಲ್ಲ. ಆದರೆ ವಂಡರ್ಸ್ ಮಾಡ್ತಾನೆ ಮನುಷ್ಯ, ಆಕಾಶದಲ್ಲಿ ಹಾರ್ತಾನೆ, ಏನೇನು ಮಾಡ್ತಾನೆ. ಇವತ್ತು ಮನುಷ್ಯನ ಚರ್ಮಕ್ಕೆ ತಗೊಳ್ಳಿ ಏನು ಬೆಲೆ ಇಲ್ಲ. ಅವನ ಆನೆಯ ದಂತಕ್ಕೆ ಮನುಷ್ಯನ ದಂತಕ್ಕೆ ಲೆಕ್ಕ ಹಾಕಿ ನೋಡಂತ. ಮನುಷ್ಯನ ದಂತ ಅವನೇ ಇಟ್ಕೊಂಡ್ರೆ ಬಿಸಾಕಿ ಬಂದ್ಬಿಡ್ತಾನೆ ನಡೆಯಂತೆ. ಆದಷ್ಟು ಬೇಗ ಎಸ್ತು ಬಿಡ್ತಾನೆ, ಅಸಹ್ಯ ಪಡ್ಕೊಂಡ್ಬಿಡ್ತಾನೆ. ಬಾಯಿ ಇಟ್ಕೊಂಡಿರ್ತಾನೆ ತೆಗೆದ್ರೆ ಅಸಹ್ಯ ಬರುತ್ತೆ, ತಮಾಷೆನ ತಮಾಷೆ. ಅದು ಆನೆಯ ದಂತದ ಬೆಲೆ ಕಂಪೇರ್ ಮಾಡಿದರೆ ಸಾಧ್ಯನೇ ಇಲ್ಲ. ಹುಲಿ ಸಿಂಹ ಇವತ್ತು ಜಿಂಕೆಯ ಚರ್ಮಕ್ಕೆ ಎಷ್ಟು ಬೆಲೆ ಇದೆ, ಹುಲಿ ಚರ್ಮಕ್ಕೆ ಎಷ್ಟು ಬೆಲೆ ಇದೆ, ಮನುಷ್ಯನ ಚರ್ಮಕ್ಕೆ. ಮನುಷ್ಯನ ಯಾವ ಅವಯಕ್ಕೂ ಬೆಲೆನೇ ಇಲ್ಲ, ತಮಾಷೆ ಅಂತ ಕೇಳಿದರೆ ಯಾವುದಕ್ಕೂ ಬೆಲೆ ಇಲ್ಲ. ಕಂಪ್ಲೀಟ್ ಬರ್ನ್ ಮಾಡ್ತಾರೆ ಹೊರತು ಚೂರು ಪ್ರಿಸರ್ವ್ ಮಾಡೋದೇ ಇಲ್ಲ, ಏನು ಪ್ರಿಸರ್ವ್ ಮಾಡೋದಿಲ್ಲ. ಪಾಪ ಪೋಸ್ಟ್ ಮಾಡೋ ಡಾಕ್ಟರ್ ನೆರವ ಇಲ್ಲ ಅಂತ ಕೆಲವು ಉಳಿಸ್ಕೊಡ್ತಾರೆ ಹೊರತು ಉಳಿದವರಿಗೆ ದೇವರಾಣೆ ಬೆಲೆ ಸಿಗೋದಿಲ್ಲ. ಆದರೆ ಬೇರೆ ಎಲ್ಲ ಪ್ರಾಣಿಗೂ ಬೆಲೆ ಇದೆ, ಆಶ್ಚರ್ಯ. ಪ್ರತಿಯೊಂದು ಪ್ರಾಣಿಗೂ ಬೆಲೆ ಇದೆ, ಆದರೆ ಎಲ್ಲ ಪ್ರಾಣಿಯ ಮೇಲೆ ಮನುಷ್ಯ ನಿಂತ್ಕೊಂಡಿದ್ದಾನೆ. ಇದೇನಿದು ತಮಾಷೆ. ಮನುಷ್ಯ ಬೇರೆ ಪ್ರಾಣಿಗಳಿಗೆ ನ್ಯಾಚುರಲ್ಲಿ ಬರೋದು ಮನುಷ್ಯನಿಗೆ ಯಾವುದು ಬರೋದಿಲ್ಲ, ಬುದ್ಧಿಶಕ್ತಿಯಿಂದ ಎಲ್ಲ ತಗೋತಾನೆ. ಇದು ತಮಾಷೆ ಅಂತ ಕೇಳಿ ಈಜು ಕಲಿತಾನೆ ಮನುಷ್ಯ. ಬೇರೆ ಪ್ರಾಣಿ ಈಜು ಬಾರ್ನ್ ಗಿಫ್ಟ್ ಅದು. ಇವು ಹುಟ್ಟಿದ ಕರುವು ಹಾಕಿ ಯಾವ ಮೀನನ್ನ ಹುಟ್ಟೆ ಬೆಳೆಯುತ್ತೆ, ನೀರಲ್ಲೇ ಹುಟ್ಟಿ ಬೆಳೆಯುತ್ತೆ. ಯಾವುದೋ ಒಂದು ನಾಯಿ ನೀರಲ್ಲಿ ಹಾಕಿ ತಕ್ಷಣ ಈಜು ಹೊಡ್ಕೊಂಡು ಹೋಗುತ್ತೆ ಮುಂದಕ್ಕೆ, ಮನುಷ್ಯ ಹಾಕಿ ಮುಳುಗೋಗ್ಬಿಡ್ತಾನೆ, ಮನೆ ಬರೋದಿಲ್ಲ ಅದು. ಒಂದು ನಿಜ ಅನ್ನೋ ಮನುಷ್ಯ ಕಲಿಬೇಕದನ್ನ, ಆದರೆ ಕಲ್ತು ಮೀರಿಸಿ ಹೋಗ್ಬಿಡ್ತಾನೆ. ಇದು ಬಹಳ ಆಶ್ಚರ್ಯ ಅಂತ ಕೇಳಿದರೆ ಮನುಷ್ಯನ ಸಾಮರ್ಥ್ಯ ಇದು. ನಿಜವಾಗಲೂ ಚಿರತೆಯಷ್ಟು ವೇಗವಾಗಿ ಹೋಗಕ್ಕೆ ಮನುಷ್ಯನಿಗೆ ಬರೋದಿಲ್ಲ. ವೇಗ ಆದರೆ ಮನುಷ್ಯ ಅಂಬೋದಿಲ್ಲ, ಚಿರತೆ ಅಂತಲೇ ಕರೆಯೋದು. ಇವತ್ತು ಪವರ್ ಅಂದರೆ ದೇವರಾಣೆ ಮನುಷ್ಯ ಅಂಬೋದಿಲ್ಲ, ಹಾರ್ಸ್ ಪವರ್ ಅಂತಲೇ ಕರೆಯೋದು. ಅಶ್ವಶಕ್ತಿಯಿಂದ ಮ್ಯಾನ್ ಪವರ್ ಅಂದರೆ ಮ್ಯಾನ್ ಪವರ್ ಊಟ ಮಾಡೋದಷ್ಟೇ, ಇನ್ನೇನು ಇಲ್ಲ. ಮ್ಯಾನ್ ಪವರ್ ಅಶ್ವಶಕ್ತಿ ಅಂತ ಕರೀತಾರೆ. ಕುದುರೆ ಬಲ ಆ ಜಡ್ಗ ದರಿದ್ರ ಜಡ್ಗ ಗಡಿಗಳು ಪಾಪವು ಎಂದು ಊಟ ಹಾಕಿರ್ತಾರೆ ಅನ್ನೋ ಪಾಪವನು ತುಂಬ ಲೋಡ್ ಮಾಡ್ತಾನೆ. ಓಡಿದರೆ ಕುದುರೆಗಳು ನಡೆದೇ ಗೊತ್ತಿಲ್ಲ, ಓಡೇ ಗೊತ್ತಾಗುತ್ತೆ. ಅಂತ ಕುದುರೆ ಓಡುತ್ತೆ ನಿಲ್ಲುತ್ತೆ ಹೊರತು ನಡೆದು ಗೊತ್ತಿಲ್ಲ ಅದಕ್ಕೆ. ಎಂಥ ಸಾಮರ್ಥ್ಯ ಅದು, ಎಂತೆಂಥ ದಪ್ಪ ಜನ ಕೂತಿರ್ತಾರೆ, ಅಷ್ಟು ಸಮಾಶೆ ಹೇಳ್ಕೊಂಡು ಹೋಗುತ್ತೆ. ಇಂಥ ಶಕ್ತಿ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಕುದುರೆ ಮೇಲೆ ಫಸ್ಟ್ ಕ್ಲಾಸಕ್ಕೆ ಕೊಡ್ತಾನೆ ಮನುಷ್ಯ. ಫಸ್ಟ್ ಕ್ಲಾಸಕ್ಕೆ ಕುತ್ಕೊಂಡು ಓಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಮನುಷ್ಯ ಮೇಲೆ ಕೊಡೋಕೆ ಶಕ್ತಿ ಕುದುರೆಗಿಲ್ಲ. ಸಿಂಹಗಳು ನೋಡಿ, ಒಂದ್ಸರ್ತ ಸಿಂಹ ಏನಾದರೂ ಅಡವಿಗೆ ಹೋಗಿ ಶಬ್ದ ಕೇಳಿರ್ಬೇಕು ಎಲ್ಲಾದರೂ ಕೂಡ, ಒಂದ್ಸರ್ತ ಗರ್ಜನೆ ಮಾಡಿದರೆ ಕಿಲೋಮೀಟರ್ ಗಟ್ಟಲೆ ಅಂತ ಇದು ಬರುತ್ತೆ, ರಿಬೌಂಡ್ ಆಗುತ್ತೆ ಸೌಂಡ್. ಅದು ಒಂದು ಮನುಷ್ಯ ಎಷ್ಟು ಒದಕ್ಕೆ ಅಡಿಗೆ ಬರಿಗೆ ಕೇಳೋದಿಲ್ಲ, ಒದರಿದ್ರೆ ಇದು ಅಲ್ಲೇ ಒದರಿದ್ರೆ ಅಲ್ಲೇ ಕೂತಿರ್ತಾರೆ. ಇವರು ಆ ಪಾಟಿಗೆ ಹೋಗುತ್ತೆ ಅಂತ ಧ್ವನಿ, ಕಾಡೆಲ್ಲ ಪ್ರತಿಧ್ವನಿಸಿ ಹೋಗಿಬಿಡ್ಬೇಕು ಅಂತ ಶಕ್ತಿ ಇದೆ. ಆದರೆ ಮನುಷ್ಯ ಅದನ್ನು ಲೀಲಾಜಾಲ ಹಿಡಿದು ಪಂಜರದಲ್ಲಿ ಹಾಕಿಬಿಡ್ತಾನೆ. ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ತಮ್ಮಿಂದ ಕೆಲಸ ತಾ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಇವತ್ತು ನಿಜವಾಗಲೂ ಕೂಡ ತನ್ನ ಅಡಿಗೆ ಬೇಯಿಸಿಕೊಳ್ಳೋ ಶಕ್ತಿ ಇರೋದು ಮನುಷ್ಯನೇ ಒಂದೇ. ಇನ್ಯಾವ ಪ್ರಾಣಿ ಬೇಯಿಸ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ಅದಕ್ಕೆ. ಅದು ಹಸಿ ಪದಾರ್ಥ ತಿನ್ನುತ್ತೆ ಹೊರತು ಬೇಯಿಸಿಕೊಳ್ಳೋಕೆ ಬರೋದಿಲ್ಲ ಅದಕ್ಕೆ. ನಿಜವಾಗಲೂ ವಸ್ತ್ರ ಧರಿಸಿ ಬರತಕ್ಕಂಥ ಪ್ರಾಣಿ ಮನುಷ್ಯ ಒಂದೇ, ಇನ್ಯಾವುದಕ್ಕೂ ಸಾಮರ್ಥ್ಯ ಇಲ್ಲ. ಅದಕ್ಕೆ ನಿಂತುಕೊಂಡು ತಲೆ ಮೇಲೆ ಇರತಕ್ಕಂಥ ನಡೆಯತಕ್ಕಂಥ ಪ್ರಾಣಿ ಅಂದ್ರೆ ಮನುಷ್ಯ ಒಂದೇ, ಇನ್ಯಾವುದು ತಲೆ ಮೇಲೆ ಮಾಡೋದಿಲ್ಲ. ಹೀಗಿರ್ಬೇಕು ತಡೆಗಡೆ, ಹೀಗೆ ಇರಬೇಕು ಅದಕ್ಕೆ. ಎಲ್ಲ ಪ್ರಾಣಿ ತಲೆ ಬಗ್ಗಿಸಿರುತ್ತೆ, ಮನುಷ್ಯ ಒಂದೇ ತಲೆ ಎತ್ತಿರೋದು. ಉಚ್ಚಾಬಟ್ಟೆ ಎತ್ತಿಬಿಡ್ತಾರೆ, ಅದು ಪದೀತಿ ಆಗ್ತದೆ. ಅಷ್ಟು ಎತ್ತಬಾರದು, ಸ್ವಲ್ಪ ಎತ್ತಿದ್ರೆ ಮನುಷ್ಯನ ಜಾಣತನ ಇರ್ತದೆ. ತಲೆ ಮೇಲಿರೋದು ಅಂದ್ರೆ ಜ್ಞಾನದ ಸಂಕೇತ ಅಂತ ಅರ್ಥ. ಬ್ರಹ್ಮಾವ ಬೋಧಧಿಷಣಂ ಮುದಮಾಪ ದೇವ. ದೇವ ಮನುಷ್ಯ ದೇವರಿಗೆ ನಿಜವಾದ ಅರ್ಥ ಎಷ್ಟು ಕೃತಜ್ಞನಾಗಿರಬೇಕು ಅಂದ್ರೆ, ಬೇರೆ ಯಾವುದೇ ಪ್ರಾಣಿ ಕೊಡದೇ ಇರತಕ್ಕಂತಹ ಬಲ ಕಂಠ. ಯಾವ ಕೋಗಿಲೆ ಅಂದ್ರೆ ಮನುಷ್ಯ ಭಾರಿ ಚೆನ್ನಾಗಿ ಹಾಡ್ತಾನೆ, ಹೇಳ್ತಾರೆ ಗೊತ್ತಾ, ಕೋಗಿಲೆ ಕಂಠ ಅಂದ್ಬಿಡ್ತಾರೆ ಕೊನೆಗೆ. ಅಷ್ಟೇ, ಮನುಷ್ಯನ ಕಂಠ ಅಂತ ಕರೆಯೋದಿಲ್ಲ, ಕೋಗಿಲೆ ಕಂಠ ಅಷ್ಟೇ. ಎಲ್ಲ ಕೋಗಿಲೆ ಹಾಡುತ್ತೆ, ಎಲ್ಲ ಮನುಷ್ಯ ಹಾಡೋದಿಲ್ಲ. ಹಾಡ್ತಾರೆ, ಉಳಿದವ್ರು ಕೇಳಾಗಿರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಅದು ಯಾವ ಕೋಗಿಲೆ ಹಾಡಿದ್ರು ಹಟ್ಲಾಸ ಹಾಡುತ್ತೆ. ನವಿಲು ಎಲ್ಲ ನವಿಲು ಒಂದೇ ರೀತಿ ಇರುತ್ತೆ, ಆದರೆ ಮನುಷ್ಯ ಆ ರೀತಿಯಲ್ಲಿ ಸಾಧ್ಯ ಇಲ್ಲ. ಗಿಳಿ ಮಾತು ಅಂತ ಕರೀತಾರೆ, ಗಿಳಿ ಮಾತು. ಇವೆಲ್ಲ ಯೋಚನೆ ಮಾಡಿದರೆ ಮನುಷ್ಯ ಯಾವುದಕ್ಕೂ ದಾಖಲೆ ಮಾಡಿಲ್ಲ. ಅವನು ಹೆಚ್ಚು ಅವರ ಬಾಡಿನ ಆದಷ್ಟು ಮೂರು ತಾಸು, ನಿನ್ನೆ ಹೇಳಿದ ಮೂರು ತಾಸು ಕ್ಲಿಯರ್ ಮಾಡಬೇಕೇ ಹೊರತು ಪ್ರಿಸರ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಷ್ಟೆಲ್ಲ ಪ್ರಾಣಿಗಳನ್ನು ನಿರ್ನಾಮ ಮಾಡೋಷ್ಟು ಮಟ್ಟಿ ಮನುಷ್ಯ ಬೆಳೆದಿದ್ದಾನೆ. ಇದಕ್ಕೇನು ಕಾರಣ ಅಂದರೆ, ಭಾಗವತ್ ಪುರಾಣ ಹೇಳುತ್ತೆ, ಬ್ರಹ್ಮಾವಬೋಧಧಿಷಣಂ ಉದಮಾಪ ದೇವ. ಬುದ್ಧಿಶಕ್ತಿ ಅಂತ ಇದೆಯಲ್ಲ ಮನುಷ್ಯನ ಹೊರತು ಬೇರೆ ಯಾವ ಪ್ರಾಣಿಗೂ ಭಗವಂತ ಕೊಟ್ಟಿಲ್ಲ, ಅವನಿಗೆ ಮಾತ್ರ ಕೊಟ್ಟಿದ್ದಾನೆ. ಅದಕ್ಕೇನೆ ಮನುಷ್ಯ ಅಷ್ಟು ಮೇಲಿದ್ದಾನೆ ಇವತ್ತಿನ ದಿವಸ. ಅಂಥ ದೇಹ ಬಂದಿರ ಕಾಲಕ್ಕೆ ಸಾಯ್ತೀನಿ ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ದೆ. ಈ ಸಾಯೋರೆಲ್ಲ ಓದ್ಬೇಕು ಈ ಭಾಗವನ್ನು. ದಿನ ಬೆಳಗಾದ ಆತ್ಮಹತ್ಯೆ ಎಂತ ಹುಡುಗರು ಸತ್ತು ಹೋಗ್ತಾರೆ. ನಾಳೆ ಪರೀಕ್ಷೆ ಇವತ್ತು ಸಾಯರು ಕೆಲವರು, ಇವತ್ತು ರಿಸಲ್ಟ್ ಅವತ್ತೇ ಸಾಯರು ಕೆಲವರು. ಆತ್ಮ ಕೆಲಸ ಇಲ್ಲದೆ ಸಾಯ್ತಾರೆ, ಯಾತಕ್ಕೆ ಸಾಯ್ತೀರಿ? ಸಾವು ಅದಾಗಿ ಬರ್ತೀರಿ, ಬೇರೆ ಸಾಯೋ ನೆಸಿಟಿ ಇಲ್ಲ. ಬದುಕಿ ಸಾಧನೆ ಮಾಡಬೇಕೇ ಹೊರತು ಸತ್ತೋಗೋ ದೊಡ್ಡ ಸ್ಥಿತಿಯಲ್ಲ. ನಮಗೆ ಅದಿಲ್ಲ ಇದಿಲ್ಲ ಅಂತ ಏನು ಕೊರಗಬೇಡಿ. ನಿಮ್ಮ ದೇಹದ ಬೆಲೆ, ಉದಾಹರಣೆ ಕಂಡೋಯ್ತು ಅಂತ ತಿಳ್ಕೊಳ್ಳಿ, ಅದು ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ, ದಂತಗಳಿಗೆ ಎಷ್ಟು ಚಿಕಿತ್ಸೆ ಆಗುತ್ತೆ, ಕೈಕಾಲು ರಿಪೇರಿ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ, ಹಾರ್ಟ್ ಆಪರೇಷನ್ ಎಷ್ಟು ಬೇಕಾಗುತ್ತೆ, ಕಿಡ್ನಿಗೆ ಎಷ್ಟು, ಇದೆಲ್ಲ ಯೋಚನೆ ಮಾಡಿದರೆ ಮನುಷ್ಯನ ಬೆಲೆ ಕೆಟ್ಟ ಗೊತ್ತಾಗುತ್ತೆ, ಸರಿಯಾಗಿದ್ದ ಗೊತ್ತಾಗೋದಿಲ್ಲ, ಸ್ವಲ್ಪ ಡಿಫೆಕ್ಟ್ ಬಂದಾಗ ಗೊತ್ತಾಗ್ತದೆ ಎಷ್ಟು ಹುಚ್ಚಾಬಟ್ಟೆ ಬೆಲೆ ಇದೆ ಅಂತ ಗೊತ್ತಾಗೋದ. ಇಷ್ಟಾದರೂ ಕೂಡ 100% ರಿಪ್ಲೇಸ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮನುಷ್ಯ ಒಂದು ಅಂಗವನ್ನು ಎಷ್ಟು ತಯಾರು ಮಾಡಿದರೂ ಕೂಡ, ಕೃತಕವು ಎಷ್ಟು ಹಾಕಿದರೂ ಕೂಡ, ದೇವರು ಕೊಟ್ಟಷ್ಟು ಅಂಗದಷ್ಟು ಸಮ ಅದಾಗಲಿ ಸಾಧ್ಯನೇ ಇಲ್ಲ. ಅದು ಎಫಿಷಿಯನ್ಸಿ ಬರೋದೇ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರು ಕೂಡ ನಮಗೆ ಒಂದು ಕೋಟ್ಯಾಧೀಶ ಕಣ್ಣಿಲ್ಲ, ಏನು ಕೋಟಿ ರೂಪಾಯಿ ಕೊಟ್ಟರೆ ಕಣ್ಣು ಬರೋದಿಲ್ಲ. ರಾಜ ಮಹಾರಾಜರು ಕೂಡಿರ್ತಾರೆ, ಕಣ್ಣು ಬರಲಿಕೊಳ್ಳೋಕೆ ಸಾಧ್ಯ ಇಲ್ಲ. ಧೃತರಾಷ್ಟ್ರನೇ ಕುರುಡ, ಚಕ್ರವರ್ತಿ ತಗೊಂಡು ಏನು ಮಾಡಬೇಕಾದ್ರಿಂದ ಅಂದರೆ, ಕಣ್ಣಿಗೆ ಬೆಲೆ ರಾಜ್ಯ ಪದವಿಗಿಂತ ಕಣ್ಣು ದೊಡ್ಡದು. ಇವತ್ತು ಮಹಾರಾಜನಿಗಿಂತ ಒಬ್ಬ ಕುಂಟ ಮಹಾರಾಜನಿಗಿಂತ ಕಾಲಿದ್ದ ವ್ಯಕ್ತಿ ಧೈರ್ಯ ನಡ್ಕೊಂಡು ಹೋಗ್ತಾರೆ. ಇದೆಲ್ಲ ಯೋಚನೆ ಮಾಡೋದಿಲ್ಲ ಅವೀಗ, ಇಲ್ಲ 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 ಅನ್ನೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ ಕೊರಗಬೇಡಿ ನೋಡಯ್ಯ, ನಿನ್ನಂಥ ಪುಣ್ಯಜೀವಿ, ನಿನಗೆ ಕೈ ಇದೆ ಇಷ್ಟಕ್ಕೆ ಸಂತೋಷ ಪಡಬೇಕು. ಎರಡು ಕೈ ಇದೆ, 10 ಬೆರಳು ಒಂದೊಂದಕ್ಕೆ 20 ಬೆರಳಾಯಿತು. ಎಷ್ಟು ಅಮೋಘ ಜೀವನ, ಕಾಲುಗಳು ಬೇರೆ ಇದೆ, ಎಷ್ಟು ಶೋಭ ಇದೆ, ಎಷ್ಟು ವ್ಯವಸ್ಥೆ ಮಾಡ್ಕೊಳ್ಳೋದು ಬರುತ್ತೆ ನಿನಗೆ. ನಮ್ಮ ಸ್ಥಿತಿ ನೋಡಯ್ಯ, ನಮಗೇನು ಇಲ್ಲ ಅಂತ ಹೇಳುತ್ತೆ. ನಮ್ಮ ಪ್ರಾಣಿಗಳು ಕಚ್ಚುತ್ತೆ, ಮೇಲೆ ಕ್ರಿಮಿಗಳು ಓಡಾಡುತ್ತೆ, ತೆಕೊಳ್ಳೋಕೆ ನಮಗೆ ಬರೋದಿಲ್ಲ. ಮುಳು ಚುಚ್ಚುತ್ತೆ, ತೆಕೊಳ್ಳೋದಕ್ಕೆ ಆನೆಗೆ ಮುಳು ಚುಚ್ಚಿದ್ರೆ ದೇವರಾಣೆ ತೆಕೊಳ್ಳೋಕೆ ಬರೋದಿಲ್ಲ, ಅದಕ್ಕೆ ಹಾಗೆ ಒದ್ದಾಡಬೇಕಷ್ಟೆ. ಯಾವ್ದಾದ್ರೆ ಕಿತ್ಕೋಬೇಕೆ ಹೊರತು ತನ್ನ ಶಕ್ತಿ ಇದೆ, ತನಗೆ ಕಿತ್ತಿದ್ಬಿಟ್ಟು ತಾನೇ ಕಿತ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೆ ನಿಮಗೆ ಮಾತ್ರ ಸಾಮರ್ಥ್ಯ ಇದೆ, ನಮಗಿಲ್ಲಿ ನಿಮಗಿಲ್ಲಿ ಹೋಲಿಸ್ಲಿಕ್ಕೆ ಬರೋದಿಲ್ಲ ಗೊತ್ತಾ ಅಂತ ಹೇಳಿತಂತೆ. ಅಂಥ ನೀನು ಸಾಯ್ತಿ ಅಂತ ಹೇಳ್ತೀಯಲ್ಲ, ನಿಜವಾಗಲೂ ಆ ಮಾತನ್ನು ನಾನು ಆಡಬೇಕು ಅಂತ ಹೇಳುತ್ತೆ ನರಿ. ನಾನು ಸಾಯ್ಬೇಕಾಗಿತ್ತು ಹೊರತು ನೀನಲ್ಲ ಸಾಯ್ಬೇಕಾಗಿತ್ತು. ಒಂದು ಪ್ರಶ್ನೆ ಹಾಕೊಳ್ಳುತ್ತೆ ನರಿ, ನಾನು ಸಾಯ್ತಾ ಇಲ್ಲ ಯಾತಕ್ಕೆ ಗೊತ್ತಾ ಅಂತ ಕೇಳಿತಂತೆ. ನಾನು ಯಾತಕ್ಕೆ ಸಾಯ್ತಾ ಇಲ್ಲ ಗೊತ್ತಾ? ಈಗ ನಮಗೆಲ್ಲ ಬಹಳ ಕುತೂಹಲದ ಪ್ರಶ್ನೆ ಅದು. ಅದು ಹೇಳುತ್ತೆ, ನನಗೆ ಈ ಸ್ಥಿತಿಯಲ್ಲಿ ಇದ್ದೇನೆ, ನಿನಗಿರೋದು ಯಾವುದು ನನಗಿಲ್ಲ, ಆದರೂ ಯಾತಕ್ಕೆ ನಾನು ಸಾಯೋದಿಲ್ಲ ಅಂದ್ರೆ, ನಾನು ಮತ್ತೇನಾದರೂ ಸತ್ತೋದ್ರೆ ಇದಕ್ಕಿಂತ ಕೆಟ್ಟ ದೇಹ ಬಂದರೆ ಏನು ಮಾಡಲಿ ಅಂತ ಬದುಕಿದ್ದೇನೆ ಅಂತ ಹೇಳಿತಂತೆ. ಎಷ್ಟು ತಮಾಷೆ ಇದು ಒಂದು, ನಿಜವಾಗ್ಲೂ ಯೋಚನೆ ಮಾಡಬೇಕು ನಾವು. ಇದಕ್ಕಿಂತ ಕೆಟ್ಟ ದೇಹ ಬಂದರೆ ಮುಂದೆ ಗತಿ ಏನು, ಅದಕ್ಕೆ ಬದುಕಿದ್ದೇನೆ ಅಂತ ಹೇಳಿತಂತೆ. ಇದನ್ನ ಅರ್ಥ ಮಾಡ್ಕೊ, ಆತ್ಮಹತ್ಯೆ ಮಾಡ್ಕೊಂಡವ್ರು ಮಾಡ್ಕೊಂಡ್ಬಿಡ್ತಾರಲ್ಲ ಕಷ್ಟ ಅಂತೇಳಿ, ಇನ್ನೂ ಕಷ್ಟ ಬಂದು ಏನ್ ಮಾಡ್ತೀವಿ ಈ ಮಧ್ಯೆ ನೀನೀಗ? ಇದೇನು ದೇವರಾಣಿ ಒಳ್ಳೆಯದು ಅಂತ ನನಗಾಗೋದಿಲ್ಲ ಈ ಮತ್ತೆ ಅದು ಏನು ಸಾಧಿಸಿದಾಗಾಯಿತು ಅದನ್ನೆಲ್ಲ ಯೋಚನೆ ಮಾಡಿದರೆ ಸಾಯೋರ ಸಂಖ್ಯೆ ಕಡಿಮೆ ಆಗುತ್ತೆ. ಇವತ್ತು ಯಾವ ಸರ್ಕಾರವು ಮಾಡದೇ ಇರೋ ಕೆಲಸವನ್ನು ಮಹಾಭಾರತದ ಪ್ರವಚನ ಮಾಡುತ್ತೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು ನಾವು. ಇವತ್ತು ಸರ್ಕಾರ ಬೇಕಾದ್ರೆ ಸತ್ತವರಿಗೆ ಕಾಂಪೆನ್ಸೇಷನ್ ಕೊಡ್ಬೋದೇ ಹೊರತು ಅವರು ದೇಹ ವಾಪಸ್ ಕೊಡೋ ಶಕ್ತಿ ಅದಕ್ಕಿಲ್ಲ. ಸಾಯದಂತೆ ಮಾಡೋ ಅವರೇ ಸಾಯ ಸ್ಥಿತಿಯಲ್ಲಿದ್ದಾರೆ, ಪಾಪ ಇವ್ರನ್ನ ಉದ್ಧಾರ ಮಾಡೋ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಇವತ್ತು ಮಹಾಭಾರತಾದಿಗಳ ಪ್ರವಚನ ಅಂದರೆ ಸಂಜೀವನ ಇದ್ದಂತೆ ಲೆಕ್ಕ. ಕೊರತಕ್ಕಂಥ ವ್ಯಕ್ತಿ ಬದಲಾಗಿ ಬಿಡ್ತಾನೆ. ಭಗವದ್ಗೀತೆ ಕೇಳಿದ ಅರ್ಜುನ ಎಷ್ಟು ಬದಲಾದ ಜಗತ್ತಿಗೆ ಗೊತ್ತು. ಆದರೆ ಇದು ಸಣ್ಣ ಪ್ರಸಂಗ, ಎಷ್ಟು ಮಾರ್ಮಿಕವಾದ ಪ್ರಸಂಗ. ನೀನು ಹಾಗೆಲ್ಲ ಸಾಯ್ಬೇಡ, ನಾನು ಸತ್ತು ಇನ್ನೂ ಕೊರಗಲಿಕ್ಕೆ ಇಷ್ಟಪಡೋದಿಲ್ಲ, ಇನ್ನೂ ಯಾರಿದ್ದಾರೆ ಗೊತ್ತೇನೆ, ಇನ್ನೂ ಪ್ರಾಣಿಗಳು ನೋಡು ಅಂತ ಹೇಳುತ್ತೆ. ಎಂಥೆಂಥ ಪ್ರಾಣಿ ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ. ಅದೆಲ್ಲ ನೋಡಿದಾಗ ಎಂಥ ತಿಮಿಂಗಲು ಎಷ್ಟಾಪಟ್ಟೆ ಇರುತ್ತೆ, ಏನು ಪ್ರಯೋಜನ ಅದರಿಂದ. ಬೇರೆ ಪ್ರಾಣಿಗಳ ಗತಿ ನೋಡು, ಚಿಕ್ಕ ಚಿಕ್ಕ ಇರುವೆಗಳನ್ನು ನೋಡು, ಕ್ರಿಮಿಗಳನ್ನು ನೋಡು, ಕೀಟಗಳನ್ನು ನೋಡು. ಕೆಲವಂತೂ ಬಲಮೂತ್ರದಲ್ಲಿ ಓಡಾಡುತ್ತಲ್ಲ ಕ್ರಿಮಿಗಳು, ನೋಡಿದಾಗ ಎಷ್ಟು ಸಂಕಟ ಆಗ್ಬೋದು ಲೆಕ್ಕ ಹಾಕಿ ನೋಡಂತೆ. ಎಂಥ ಪಾಪಿ, ಎಂಥ ಒಂದು ಪಾಪ ಮಾಡಿರಬೇಕು ಅವೆಲ್ಲ ಕೂಡ. ಜಿರಳೆ ಮದರ ಸ್ಥಿತಿಗಳನ್ನು ನೋಡಿ, ಹಂದಿಗಳನ್ನು ನೋಡಿ. ಅವು ಬೇರೆ ಪ್ರಾಣಿಗಳು, ಹೆಚ್ಚು ಪ್ರಾಣಿಗಳು ನ್ಯಾಚುರಲ್ ಸಾಯೋದೇ ಇಲ್ಲ, ಇನ್ನೊಬ್ಬರು ಬೇಟೆಯಾಡಿಕೊಂಡು ಹಾಕಿಬಿಡ್ತಾರೆ. ಅವನಂತೂ ಹಂದಿಯ ಸುಡುವಂತೆ ಸುಡಿಸುವ ಯಮನು ಅಂತ ಹೇಳುತ್ತಾರೆ. ಬದುಕಿರಬೇಕಾದ್ರೆ ಕೈಕಾಲು ಕಟ್ಟಿಬಿಡ್ತಾರೆ. ಹಂದಿ ಹೊಡೆಯಲು ಯಾರು ನೋಡಿರಬೇಕು, ಕೈಕಾಲು ಕಟ್ಟಿಬಿಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಾ ಇರ್ತಾರೆ, ಒದರ್ತಾ ಇರುತ್ತೆ ಒಂದು ಸಮನೆ, ಅದು ಬಿಡೋದಿಲ್ಲ. ಆ ಹೊಡೆದೊಡೆದು ಕೊಲ್ತಾರೆ, ಅದನ್ನು ಹೊಡೆದೊಡೆದು ಜೀವಂತ ಸುಟ್ಟು ಹಾಕಿಬಿಡ್ತಾರೆ, ಹಾಗೆ ಬದುಕೆಲ್ಲ ಸುಟ್ಟು ಹಾಕಿಬಿಡ್ತಾರೆ. ಇದೆಲ್ಲ ನೋಡಿದರೆ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಅಂತ ಹೇಳುತ್ತೆ. ಎಷ್ಟು ಭಯ ಆಗುತ್ತೆ ನನಗೆ, ಅಂಥ ಜನ್ಮ ಬಂದರೆ ಕಷ್ಟ ಅಂತ ನಾನು ಸಾಯ್ತಾ ಇಲ್ಲ, ನಾನು ಕಾಯ್ತಾ ಇದ್ದೇನೆ. ಈ ಜನ್ಮ ಅನುಭವಿಸಿಬಿಡ್ತೇನೆ, ಇನ್ನೂ ಮುಂದೆ ಹೋಗ್ತೇನೆ. ದೇವರು ನನಗೆ ಕ್ಷಮಿಸಿಬಿಟ್ಟು ಮುಂದೆ ಹೋಯ್ತಾನೋ ಅಂತ ನನ್ನ ನಿರೀಕ್ಷೆ ಇದೆ. ನಿನಗೆ ಅದಾಗಿ ಬಂದಿದೆಯಲ್ಲಯ್ಯ, ಎಂಥ ಪಾಪಿಷ್ಟ ನೀನು, ಹೀಗೆಲ್ಲ ಮಾಡಬೇಡ, ಇಂಥ ಅವಕಾಶ ಕಳ್ಕೊಳ್ಳೋದಕ್ಕೆ ಹೋಗಬೇಡ. ಮೊದಲೇ ಮನುಷ್ಯ, ಬ್ರಾಹ್ಮಣ, ಓದಿದವನು, ಒಳ್ಳೆ ಪಾಠ ಪ್ರವಚನ ಮಾಡಿಕೊಂಡಿದ್ದೀಯಾ, ದೇವರು ಎಲ್ಲಾಂಗ ನಿನಗೆ ಕೊಟ್ಟಿದ್ದಾನೆ, ಇದಕ್ಕಿಂತ ಭಾಗ್ಯ ಬೇಕಾ? ಅವಮಾನವಾಯಿತು ಅಂತ ನೀನು ಕೊರಗಬಾರದು, ಅವಮಾನ ಮಾಡಿದ ಅವನು ಕೊರಗಬೇಕು ನ್ಯಾಯವಾಗಿ. ಶಿಕ್ಷಕ ಆದಿರೋದು ಅವನಿಗೆ ನಿನಗಲ್ಲ ಅಂತ ಹೇಳ್ತಾರೆ. ನಿನ್ನಂಥ ವ್ಯಕ್ತಿಗೆ ಅವಮಾನ ಮಾಡಿದ್ದಕ್ಕೆ ಅವನಿಗೆ ನರಕ ಕಾದಿದೆ, ಅವನು ಆತ್ಮಹತ್ಯೆ ಮಾಡ್ಕೋಬೇಕು ನ್ಯಾಯವಾಗಿ. ನೀನ್ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಅರ್ಥ ಮಾಡಿಕೊಂಡು ಕಳ್ತನ ಮಾಡಿಬಿಡ್ತಾನೆ ಕಳ್ಳ, ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಕದ್ದವನು ಆತ್ಮಹತ್ಯೆ ಮಾಡ್ಕೋಬೇಕು. ಇವೊಂದು ಇರೋದು ಹೋಯ್ತಷ್ಟೇ, ಆಗ ಮತ್ತೆ ಸಂಪಾದನೆ ಮಾಡಕ್ ಬರುತ್ತೆ. ಆದ್ರೆ ಆ ಒಂದು ಮರ್ಯಾದೆನೇ ಹೋಯ್ತು, ಲೋಕದಲ್ಲಿ ಮರ್ಯಾದೆ ಹೋಯ್ತು, ಅಧ್ಯಾತ್ಮದಲ್ಲಿ ನರಕ ತಪ್ಪಿದ್ದಲ್ಲ. ಇಲ್ಲಿ ಜೈಲ್ ತಪ್ಸ್ಕೊಂಡ್ರು ತಪ್ಸ್ಕೊಂಡು ಮೋಸಗೀಸ ಮಾಡಿಬಿಟ್ಟು ಯಮದೇವರ ಶಾಸನದಲ್ಲಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಮೋಸ ಮಾಡಿಬಿಟ್ಟ ಅಂತ ನಾವು ಕೊರಗಬಾರದು, ಮೋಸ ಮಾಡಿದವನು ಕೊರಗಬೇಕು ಅಂತ ಹೇಳುತ್ತಾರೆ. ಮೋಸ ಮಾಡಿದವನು ಕೊರಗಬೇಕು. ಅದೆಲ್ಲ ಬಿಟ್ಟು ನೀನಾತು ಸಾಯ್ಲಕ್ಕೆ ಹೋಗ್ತಾ ಇದ್ದೀಯಾ, ಸಾಯ್ಬೇಡ ಅಂತ ಹೇಳಿದಂತ. ಆಗ ಎಲ್ಲ ಅರ್ಥ ಆಗ್ತಾ ಇದೆ ಬ್ರಾಹ್ಮಣನಿಗೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲಯ್ಯ, ನೀನು ಏನು ಓದಿದ್ದೀಯ ಅಂತ ಕೇಳಿದರೆ ಅಂದರಿ ಹೇಳಿತಂತೆ, ನಾನು ಸಾಮಾನ್ಯನಲ್ಲಯ್ಯ, ಹಿಂದಿನ ಜನ್ಮದಲ್ಲಿ ದೊಡ್ಡ ಪಂಡಿತನಾಗಿದ್ದೆ ಅಂತ ಹೇಳಿತಂತೆ. ಅಹಮಾಸಂ ಪಂಡಿತಕಃ ಹೇತುಕಃ ವೇದ ನಿಂದಕಃ ಅನಿಚ್ಛಿಕೀಂ ತರ್ಕವಿದ್ಯಾಂ ಅನುರಕ್ತೋ ನಿರರ್ಥಿಕಾಂ. ಮಧ್ವಾಚಾರ್ಯ ಮಾತನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ ಈ ವಾಕ್ಯವನ್ನು. ಅನ್ವೀಕ್ಷಿಕೀಂ ಹೇತು ವಿದ್ಯಾಂ ಅದರಕ್ತೋ ನಿರರ್ಥಿಕಾಂ ಇತಿ ಭಾರತೆ ಅಂತ ಕೋಟ್ ಮಾಡ್ತಾರೆ. ಅಂದರೆ ನಾನೊಬ್ಬ ದೊಡ್ಡ ತರ್ಕ ಪಂಡಿತನಾಗಿದ್ದೆ, ದೊಡ್ಡ ವಿದ್ವಾಂಸನಾಗಿ, ಇಷ್ಟೇ ತಿಳ್ಕೊಂಡ್ಬಿಟ್ರೆ ಪಂಡಿತ ಆಗಿಬಿಡುತ್ತೆ, ಪಂಡಿತರೆಲ್ಲ ನರಿಗಳಾಗ್ತಾರೆ ತಿಳ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಓದಿದ್ರೆ ಖುಷಿ ಆಗುತ್ತೆ, ನಾವಂತೂ ನರಿಗಳಾಗೋದಿಲ್ಲ ಬಿಡಿ, ಬರೇ ಪಕ್ಷ, ಯಾಕೆ ನಾವಂತೂ ಓದಿಲ್ಲ ಗ್ಯಾರಂಟಿ ಆದ್ದರಿಂದ ಅಂತೇಳಿ ಅದಕ್ಕೆ ಹೇಳೋದಿಲ್ಲ ಅವನು. ನಾನು ಪಂಡಿತನಾಗಿದ್ದಕ್ಕೆ ನರಿ ಆಗಲಿಲ್ಲ, ನಾನು ಕೆಟ್ಟ ಪಂಡಿತನಾಗಿದ್ದಕ್ಕೆ ನರಿಯಾದೆ ಅಂತ ಹೇಳ್ತಾರೆ. ಎಂಥ ಪಂಡಿತನಾಗಿದ್ದೆ, ಹೈತುಕೋ ವೇದ ನಿಂದಕಃ, ನನ್ನ ಬುದ್ಧಿಯನ್ನು ಬರೀ ಊಹಾಪೋಹಗಳಿಗೆ ಬಿಟ್ಟೆ, ಕುತರ್ಕಕ್ಕೆ ಮೀಸಲಿಟ್ಟೆ, ವೇದಗಳನ್ನು ಬೇಲಕ್ಕೆ ಹೊರಟೆ, ನಾಸ್ತಿಕಃ ನಾಸ್ತಿಕನಾದೆ. ಬರ್ತಾ 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 ಅದಕ್ಕೆ ಹೇಳ್ತಾರೆ ಪಾಂಡಿತ್ಯ ಬಹಳ ಡೇಂಜರಸ್ ಥಿಂಗ್, ಅದು ಒಂದು ಶ್ರೀಮಂತಿಕೆ ಒಂದು ಗರ್ವ ತಂದುಕೊಡುತ್ತೆ, ಪಾಂಡಿತ್ಯ ಒಂದು ಅಹಂಕಾರ ತಂದುಕೊಡುತ್ತೆ. ಆ ಪಂಡಿತ ಶ್ರೀಮಂತನಾಗಿ ವಿನೀತನಾಗಿ ದಾನ ಧರ್ಮ ಮಾಡಿದರೆ ಬಹಳಷ್ಟು ಮುಂದಕ್ಕೆ ಬರ್ತಾನೆ. ದುರಹಂಕಾರ ಮಾಡಿಕೊಂಡು ಆ ಮಾಡಿದ್ನಲ್ಲ ರಸ್ತೆ ಕೂತು ಬೀಳಿಸೋದ ಮಾಡಿಬಿಟ್ಟರೆ ನರಕಕ್ಕೆ ಹೋಗ್ತಾನೆ. ಪಂಡಿತನು ಹಾಗೇನೆ, ಅವನೇನು ಅಹಂಕಾರಕ್ಕೆ ಒಳಗಾಗಿ ಬಿಟ್ಟ ಅಂತ ಕೇಳಿದರೆ ಸಾಮಾನ್ಯ ಮನುಷ್ಯನಿಗಾಗ ನರಕ ಏನೂ ಅಲ್ಲ ಅಂತ ಭಯಂಕರ ಶಿಕ್ಷೆಗೊಳಗಾಗ್ತಾನೆ. ಪಾಂಡಿತ್ಯ ಅನ್ನೋದು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊರತು ವಿಶೇಷವಾದ ಸಾಧನೆ ಮಾಡಲಿಕ್ಕೆ ಹೊರತು ಉಳಿದವರು ಅವಮಾನ ಮಾಡಲಿಕ್ಕಲ್ಲ. ನಾನು ಪಂಡಿತನ ಅವಮಾನ ಮಾಡಿದೆ ಅಂತ ಹೇಳ್ತಾನು, ನಾನು ಮಹಾಪಂಡಿತ ಅಂತ ಉಳಿದವ್ರನ್ನ ಅವಮಾನ ಮಾಡಿದೆ. ಪರಿಸ್ಥಿತಿ ಏನಾಯಿತು, ನನ್ನ ಗತಿ ಹೀಗಾಗಿದೆ, ನಾನು ತರ್ಕಶಾಸ್ತ್ರವನ್ನು ಓದಿದ್ದೇ ಬಂತೆ ಹೊರತು ವೇದಾಂತ ಶಾಸ್ತ್ರವನ್ನು ಓದಲಿಲ್ಲ, ವೇದಗಳನ್ನು ಬಾಯ್ಪಾಠ ಮಾಡಿದನೇ ಹೊರತು ಅವರ ಅರ್ಥ ಮಾಡಿಕೊಳ್ಳಲಿಲ್ಲ, ಕುತರ್ಕವನ್ನು ಮಾಡಿದನೇ ಹೊರತು ಸಾರ್ಥಕವಾದ ತೀವ್ರ ಸಾಗಿಸಲಿಲ್ಲ. ಅದರಿಂದ ಗುರುಗಳ ನಿಂದೆ, ದೇವರ ನಿಂದೆ ಎಲ್ಲ ಮಾಡಿದೆ, ಫಲಿತಾಂಶ ನರಿಯಾಗಿ ಹುಟ್ಟಿದ್ದೇನೆ ಅಂತ ಹೇಳಿದಂತೆ. ಆಚಾರ್ಯ ಹೇಳ್ತಾರೆ, ಸರಿಯಾಗಿ ಶಾಸ್ತ್ರ ಓದದೆ ಹೋದರೆ ಈ ಕುತರ್ಕವದ ಅಭ್ಯಾಸ ಮಾಡಿದರೆ ಅವನು ನರಿಯಾಗಿ ಹುಟ್ಟುತ್ತಾನೆ ಅಂತ ಹೇಳೋದಕ್ಕೆ ಈ ಮಾತನ್ನು ಕೋಟ್ ಮಾಡ್ತಾರೆ. ಇವತ್ತು ನಾವು ನಿಜವಾದ ಅರ್ಥದಲ್ಲಿ ಪಾಂಡಿತ್ಯದ ದುರುಪಯೋಗವನ್ನು ಕಾಡ್ತಾ ಇದ್ದೇವೆ. ಎರಡು ದುರಂತಗಳು, ಸಾಮಾನ್ಯ ಪಾಂಡಿತ್ಯವೇ ಇರೋದಿಲ್ಲ, ಒಂದು ಇದ್ರೆ ನಿರರ್ಥಕ ಪಾಂಡಿತ್ಯ ಇರುತ್ತೆ, ಮತ್ತೊಂದು ಕಡೆ ಪಾಂಡಿತ್ಯ ಒಂದು ಪ್ರದರ್ಶನದ ಪಾಂಡಿತ್ಯ ಆಗಬಾರದು. ಅದನ್ನೇ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ದಾಸರ ಎಷ್ಟು ಎಚ್ಚರಿಕೆಯಿಂದ ಹೇಳ್ತಾರೆ, ಸಾಧನೆ ತಾನು ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಸಾಧನೆ ಮಾಡಿಸಬೇಕು, ಅದನ್ನ ನಮ್ಮ ಪಾಂಡಿತ್ಯದ ಪ್ರಯೋಜನ ಮಾಡ್ಕೋಬೇಕೇ ಹೊರತು ಬೇರೆದಕ್ಕಲ್ಲ. ದಾರಿ ತಪ್ಪಿದ ನನ್ನಂತ ನಾಯಿ ಬಿಡ್ತಾನೆ. ನೀನು ಪುಣ್ಯಾತ್ಮ ಅಂತ ಹೇಳಿ ನೀನು ಪುಣ್ಯಾತ್ಮ ಸಾಕಷ್ಟು ಓದಿದ್ದೀಯ, ಆದರೆ ನಿನಗೆ ಇನ್ನೊಬ್ಬನು ಮಾಡಿದ ನೋವಾಯಿತೇ ಹೊರತು ಅವನು ತಿರುಗಿ ಹೊಡಿಬೇಕು ಅಂತ ನೀನು ಅನಿಸಲಿಲ್ಲ, ಶಾಪ ಕೊಡ್ಲಿಕ್ಕೆ ಅಂತ ಹೋಗಲಿಲ್ಲ. ನಿನಗೆ ವಿನಯ ಇದೆ, ಎಚ್ಚರ ಇದೆ, ನಿನ್ನಂತ ನ್ಯಾಕಯ್ಯ ಹೀಗೆ ಮಾಡ್ಲಿಕ್ಕೆ ಹೋಗ್ತೀಯಾ? ದಯವಿಟ್ಟು ಸಾಯ್ಲಕ್ಕೆ ಹೋಗಬೇಡ, ಬದುಕು, ಇನ್ನು ಒಳ್ಳೆ ಸಾಧನೆ ಮಾಡು, ಇನ್ನು ಮುಂದೆ ಬಾ, ಸಾಕಷ್ಟು ದಾನ ಸಂಪಾದನೆ ಮಾಡು ಅಂತೆಲ್ಲ ಹೇಳಿದಾಗ ಅದು ಬಹಳ ಆಶ್ಚರ್ಯವಾಯ್ತಂತೆ. ಭಾರಿ ಸಂತೋಷ ಪಡ್ತಾನವನು. ಅಲ್ಲ, ನೀನು ನೆರೆಯಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಿ, ಹಿಂದಿ ಜನ್ಮ ಇಷ್ಟೆಲ್ಲ ಹೇಳಿದ್ದಿ, ಆದರೆ ಎಲ್ಲರಿಗಿಂತ ಮಾತಾಡಕ್ ಬರುತ್ತೆ ನಾನು ಅನಿಸೋದಿಲ್ಲ, ನಿಜವಾಗಲೂ ಯಾರು ಪುಣ್ಯಾತ್ಮ ಅಂತ ಹೇಳಿ ಕೈಬಿಡುವಂತ ನರಿಗೆ. ಆಗ ನರಿ ತನ್ನ ರೂಪ ತೋರಿಸ್ತಂತೆ. ನರಿ ಅಲ್ಲದು, ಇಂದ್ರದೇವರ ರೂಪದಲ್ಲಿ ಬಂದಿದ್ರಂತೆ. ಅವನಿಗೆ ಜ್ಞಾನ ಕೊಟ್ಟು ಇಂದ್ರದೇವರು ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರಂತೆ. ಯಾಕೆ ಬರೀ ಅವರೇ ಬಂದು ಮಾತಾಡಿದ್ರೆ ಅರ್ಥ ಆಗದೆ ಬಿಡಿ ನಮ್ಮ ವಿಷಯ ನಿಮಗೇನು ಗೊತ್ತಾಗುತ್ತೆ ಅಂತ ಬಿಡ್ತಾ ಇದ್ದ. ಆದ್ರೆ ನರಿಯ ರೂಪದಲ್ಲಿ ನಿಂತಾಗ ಅದ್ರ ಕಷ್ಟ ಸುಖ ಹೇಳ್ಕೊಂಡಾಗ ಇದಕ್ಕೆ ಅರ್ಥ ಆಯ್ತಂತೆ. ಓ ಹೌದು, ನಿಜವಾಗ ನಮ್ಮ ಜೀವನ ಸಾರ್ಥಕ. ಆಗ ಹೇಳಿ ಇನ್ ಮಾಡ್ಬೇಡ ಅಂತ ಹೊರಟೋಗ್ಬಿಟ್ಟು. ಇಂದ್ರದೇವ ದೇವತೆಗಳು ಯಾವಾಗಲೂ ಕೂಡ ಯಾವುದೇ ರೂಪದಲ್ಲಿ ಬರ್ತಾರೆ, ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ, ಅರ್ಥ ಆಗದೇನೆ ಮೋಸ ಹೋಗಿಬಿಡ್ತೇವೆ. ಅವರು ಯೋಗ್ಯರಿಗೆ ಸ್ವರೂಪ ತೋರಿಸ್ತಾರೆ, ಅವರು ತೋರಿಸೋದಿಲ್ಲ ಅಷ್ಟೇ ಹೊರತು ಅವರು ಬರೋದು ನಿಶ್ಚಿತ. ನಮಗೆ ಎಷ್ಟೋ ಸರ್ತಿ ಭಯಂಕರ ಸನ್ನಿವೇಶ ಮಾರ್ಗದರ್ಶನ ಮಾಡಿಬಿಡ್ತಾರೆ, ಬಹಳ ಯೋಗ್ಯರಿಗೆ ಕಣ್ಣಿಗೆ ಕಾಣ್ತಾರೆ, ಉದರಲ್ಲಿ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಅದಕ್ಕೆ ಪ್ರತಿದಿನ ದೇವಪೂಜೆಯನ್ನು ಮಾಡಿದರೆ, ಸಂಧ್ಯಾವಂದನೆ ಮಾಡ್ತಾ ಇದ್ರೆ, ನಿತ್ಯ ನಾವು ಸಂಧ್ಯಾವಂದನೆ ಜಪ ಮಾಡಿದ ಮೇಲೆ ಉಪಸ್ಥಾನ ಅಂತ ಮಾಡೋದು, ಉಪಸ್ಥಾನ ಎಲ್ಲ ದಿಕ್ಪಾಲ ನಮಸ್ಕಾರವನ್ನು ಮಾಡ್ತೇವೆ. ಇಂದ್ರಾಯ ನಮಃ, ಅಗ್ನೇಯ ನಮಃ, ಯಮಾಯ ನಮಃ, ನಿರುತೇ ನಮಃ, ವರುಣಾಯ ನಮಃ, ದಿಕ್ಪಾಲಗಳೆಲ್ಲ ನಮಸ್ಕಾರ ಮಾಡುತ್ತೆ. ಅವ್ರು ಸುಮ್ಮನೆ ನಮಸ್ಕಾರ ತಗೊಂಡು ಸುಮ್ಮನೆ ಕೂತಿರೋದಿಲ್ಲ, ನಮ್ಮನ್ನು ಕಾಯಿಲೆಕ್ಕೆ ಅನುಗ್ರಹ ಮಾಡಕ್ಕೆ ಸದಾ ಕಾತರರಾಗಿರ್ತಾರೆ. ಅದೇ ರೀತಿಯಲ್ಲಿ ನಮೋ ಮಹದ್ಭ್ಯ ನಮೋ ಅರ್ಭಕೇಭ್ಯೋ ಅಂತ ಹೇಳುತ್ತೇವೆ, ಅವರೆಲ್ಲ ಕಾಯ್ತಿರ್ತಾರೆ. ಸಂಧ್ಯಾಯ ನಮಃ, ಗಾಯತ್ರೇ ನಮಃ, ಸಾವಿತ್ರೇ ನಮಃ, ಸರಸ್ವತೇ ನಮಃ, ಅಷ್ಟೇ ಅಲ್ಲ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಸುಮ್ಮನೆ ನಮಸ್ಕಾರ ಮಾಡಿಬಿಡ್ತಾರೆ, ತಗೊಂಡ್ಬಿಡ್ತು ಕೊಟ್ಬಿಡ್ತಾರೆ. ಅವರು ದಿವಸಕ್ಕೆ ಮೂರು ಸರ್ತಿ ಈ ರೀತಿ ಅಂತಿದ್ರೆ ಎಂಥ ಕಷ್ಟಕಾಲದಲ್ಲೂ ನಮ್ಮನ್ನು ಕೈ ಬಿಡದೆ ಕಾಪಾಡ್ತಾರೆ. ನಮ್ಮಿದ್ದಾರೆ ಕಂಡವರು ಕೈ ಮುಗಿದು ಗೊತ್ತೇ ಹೊರತು ದೇವತೆಗಳಿಗೆ ಕೈ ಮುಗಿದೇ ಗೊತ್ತಿಲ್ಲ, ಋಷಿಗಳಿಗೆ ಕೈ ಮುಗಿದೇ ಗೊತ್ತಿಲ್ಲ ಮನುಷ್ಯನಿಗೆ. ನಾವು ಆಧ್ಯಾತ್ಮದಲ್ಲಿ ಮಾಡ್ತಕ್ಕಂಥ ಯಶಸ್ಸನ್ನು ಎಂದೂ ಲೌಕಿಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮದ ಯಶಸ್ಸು ಅತ್ಯಂತ ಖಚಿತ, ಅತ್ಯಂತ ತೀವ್ರ, ಅತ್ಯಂತ ಸುರಕ್ಷಿತ, ಅತ್ಯಂತ ಶಾಶ್ವತ. ಲೌಕಿಕದಲ್ಲಿ ಎಲ್ಲವೂ ಕಷ್ಟನೇ, ಅಶಾಶ್ವತ ಅಂಬುದಂತೂ ಕಾಮನ್ ಅದು, ಶಾಶ್ವತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂದ್ರದೇವರು ಕೃತಜ್ಞನಾದರಂತೆ, ಮುಂದೆ ದೊಡ್ಡ ಸಾಧನೆ ಮಾಡ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ, ಆ ಕಾಶ್ಯಪ ಬ್ರಾಹ್ಮಣ ಉದ್ಧಾರ ಆಗಿಬಿಡ್ತಾನೆ. ಆದ್ದರಿಂದ ಆತ್ಮಹತ್ಯೆ ದೊಡ್ಡ ಸಮಸ್ಯೆ ಹೊರತು ಪರಿಹಾರ ಅಲ್ಲ. ಎಲ್ಲ ಸಮಸ್ಯೆಗಳಿವೆ ಅಂಥೇಳಿ, ತುಂಬ ಸಮಸ್ಯೆ ಇವೆ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗಬೇಡಿ, ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಮೊದಲು ಇಮ್ಮಿಡಿಯೇಟ್ ಶಿಕ್ಷೆ ಅಂದರೆ ಅವನು ಪಿಶಾಚಿನೇ ಆಗೋದು ಫಸ್ಟ್. ಮೊದಲು ಪಿಶಾಚಿ ಆಗ್ತಾರೆ. ಪಿಶಾಚಿ ಆದಾಗ ಹೇಳ್ತಾರೆ ಅವನು ಸಂಕಟ ಅಂತ ಕೇಳಿದರೆ ಅದಕ್ಕೆ ತಿನ್ನಕ್ಕೆ ಬರೋದಿಲ್ಲ, ಏನು ಕೂಡ ಏನು ಕುಡಿಯಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರು ಎಂಟರಾಗಿ ಕೆಲಸ ಮಾಡಬೇಕು, ಅದು ತಾನು ಮಾಡ್ಕೊಳ್ಳೋಕೆ ಬರೋದಿಲ್ಲ. ಎಲ್ಲರೂ ಎಂಟರ್ ಆಗ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಎಲ್ಲಕ್ಕೆ ಒಳ್ಳೆ ಒಳ್ಳೆ ಎಂಟರ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಜಪ ತಪ ಮಾಡಿರ್ತಾವೆ, ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ. ಕೆಟ್ಟವರಲ್ಲಿ ಎಂಟರ್ ಉಪಯೋಗ ಇಲ್ಲ, ಸಿಕ್ಕಿ ತಿನ್ಬೇಕಾಗುತ್ತೆ. ಆಮೇಲೆ ಕೆಟ್ಟವರಲ್ಲಿ ಎಂಟರ್ ಒನ್ ಡೇಂಜರು, ಒಳ್ಳೆಯವರು ಎಂಟರ್ ಆಗಕ್ಕೆ ಸಾಧ್ಯತೆ ಇಲ್ಲ, ಹೀಗಾಗಿಬಿಡುತ್ತೆ. ಅಂದ್ರೆ ಪಿಶಾಚಿಗಳ ಜೀವನ ಅತ್ಯಂತ ಹೇಯವಾದ ಜೀವನ. ಮೊದಲು ಅದು ಅನುಭವಿಸ್ಬೇಕು ಇವನು ಫಸ್ಟು. ಜೀವನದ ಕಷ್ಟ ಅದ್ರ ಮುಂದೆ ಏನೂ ಅಲ್ಲ. ಇನ್ನೂ ಮುಂದೆ ಹೋದರೆ ನರಕಾದಿ ಅನರ್ಥಗಳು. ಆತ್ಮಹತ್ಯೆಗೆ ಸಣ್ಣ ಪುಟ್ಟ ನರಕ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಧಂತಮ ಪ್ರವೇಶಂತಿ ಏಕೇಚ ಆತ್ಮಹನೋ ಜನಾಹ. ನಮ್ಮನ್ನು ಕೊಲ್ಕೊಳ್ಳೋ ಹಕ್ಕು ನಮಗಿಲ್ಲ, ನಾವೇ ಹುಟ್ಟಿ ಬಂದಿಲ್ಲ ಆದ್ರಿಂದ ಅಂತ ಹೇಳ್ತಾರೆ. ನಾವೇ ಹುಟ್ಟಿ ಬಂದಿಲ್ಲ ಆದ್ರಿಂದ ಕೊಂದ್ಕೊಳ್ಳೋ ಹಕ್ಕು ನಮಗಿಲ್ಲ. ರಿಸೈನ್ ಮಾಡ್ತಾರೆ, ಸಿಟ್ಟು ಬಂದು ಆಫೀಸ್ನಲ್ಲಿ ಯಾರೋ ಬೈದು ಬಿಡ್ತಾರೆ, ರಿಸೈನ್ ಮಾಡಕ್ಕೆ ಹೋಗ್ತಾನೆ. ರಿಸೈನ್ ಮಾಡಿದ್ರೆ ಇವನು ಉಪವಾಸ ಬಿಡೋದಿಲ್ಲ, ಹೆಂಡತಿ ಮಕ್ಕಳಲ್ಲಿ ಉಪವಾಸ ಬಿಡುತ್ತಾರೆ. ಅವ್ರ ಮುಖ ನೋಡ್ಕೊಂಡು ಹೇಗೆ ಕೆಲಸ ಕಂಟಿನ್ಯೂ ಮಾಡ್ತಾನಲ್ಲ. ಇವನಿಗೆ ಕೆಲಸ ಬಿಟ್ಟರೆ ಹೆಂಡತಿ ಮಕ್ಕಳು ಅನಾಥರ ಆಗ್ತಾರೆ, ಇವನು ಪ್ರಾಣನೇ ಬಿಟ್ಟರೆ ಅವ್ರು ಸುಖವಾಗಿರ್ತಾರೆ. ಈ ಮಧ್ಯೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಆಮೇಲೆ. ಅಂತ ಬೆಳಕೊಡ್ತಕ್ಕ ಸಂಗತಿಗಳಿಲ್ಲ. ಮೊದಲೇ ಹೇಳಿದ್ದೇನೆ, ಬರೀ ಬಡವರಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಹುಚ್ಚಾಪಟ್ಟೆ ಶ್ರೀಮಂತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ, ಏನ್ ಮಾಡಬೇಕು ತೋರಿಸ್ತೇ ಆತ್ಮಹತ್ಯೆ ಮಾಡ್ಕೊಳ್ಳೋರು ಕೆಲವರು, ಅಥವಾ ಇನ್ನೊಬ್ಬ ಶ್ರೀಮಂತನು ಅಷ್ಟಿಲ್ಲ ಅಂತ ಕೊರಗೆ ಸಾಯೋರು ಕೆಲವರು. ತಮಗೆ ದುಡ್ಡಿದೆ ಎಲ್ಲ ಇದೆ, ಅವರಷ್ಟಿಲ್ವಲ್ಲ ಅಂತ ಸಂಕಟ, ಅದಕ್ಕೋಸ್ಕರ ಸಾಯ್ತಾರೆ. ಸತ್ತ ದುಡ್ಡು ಬಂದ್ಬಿಡುತ್ತಾ ಇವರಿಗೆ, ಎಂಥ ಮೂರ್ಖರಿದ್ದಾರೆ. ಆದ್ದರಿಂದ ತುಂಬಾ ಶ್ರೀಮಂತರುಗಳು ಇವತ್ತಂತೂ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರಲ್ಲ, ಎಷ್ಟೋ ಜನಕ್ಕೆ ತಾತ್ವಿಕ ವಿಚಾರವೇ ಗೊತ್ತಿಲ್ಲ. ಅವರ ಕೆಲಸ ಇಲ್ಲ ಬಾರ್ಗಳು ಅಷ್ಟೇ, ಕುಡಿದು ಬಿದ್ದಿರೋದು, ಬೇರೆ ವಿಚಾರಣೆ ಅವರಿಗಿಲ್ಲ. ಈಗ ಬೇರೆ ಜಗತ್ ಕಂಡೇ ಇಲ್ಲ, ಅವರು ಹೇಳ್ಕೊಡೋ ಜನಗಳೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ತಂದೆ ತಾಯಿಗಳಿಗೆ ಮೊದಲೇ ಗೊತ್ತಿಲ್ಲ, ಇವು ಬಹಳ ಗೊತ್ತಿರೋ ವ್ಯವಸ್ಥೆ ಎಲ್ಲೂ ಹೊರಗಡೆ ಇಲ್ಲವೇ ಇಲ್ಲ. ಇನ್ನು ಯಾರು ಹೇಳ್ಕೊಡ್ಬೇಕು ಅವರೀಗ? ಇವು ಮೇಷ್ಟು ಪಾಠ ಬೇಡ, ಮೇಷ್ಟು ಬ್ಯಾಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಈ ಸ್ಟಾಫ್ ರೂಮ್ ಹೋಗಿಬೇಕಾದ್ರೆ ಕಾಲೇಜ್ ಸ್ಟಾಫ್ ರೂಮ್ಗೆ ಸ್ಕೂಲ್ ಸ್ಟಾಫ್ಗೆ ಹೋದರೆ ಇವತ್ತು ಬಸ್ಸಲ್ಲಿ ಸೇರೋದಕ್ಕಿಂತ ಜಾಸ್ತಿ ಸ್ಟಾಫ್ ರೂಮ್ ಸೇರ್ತಾ ಕೂತಿರ್ತಾರೆ ಮೇಷ್ಟ್ರುಗಳೆಲ್ಲ. ಅವರಿಂದ ಯಾವ ಸಂಸ್ಕಾರ ನಿರೀಕ್ಷೆ ಮಾಡಬಹುದು ಹುಡುಗರು? ಯಾವ ತತ್ವಜ್ಞಾನ ಹೇಳ್ಕೊಳ್ಳೋಕೆ ಸಾಧ್ಯ ಇದೆ? ಅವರು ಏನು ಸಾಧ್ಯತೆ ಇಲ್ಲ, ಹಾಳು ಮಾಡಿ ಹಾಕಿಬಿಡ್ತಾರೆ. ಎಷ್ಟೋ ಜನ ಮೇಷ್ಟ್ರುಗಳು ಎಷ್ಟು ಡೇಂಜರಸ್ ಅಂದರೆ ಅವ್ರು ಪಾಠ ಮಾಡೋದಕ್ಕಿಂತ ತಡೆಯಾಟು ಹೊಡೆಯೋದೇ ಜಾಸ್ತಿ ಅಂತೆ. ಭೀಮಾ ವಹಿಸಬೇಕ ಅಂತ ಕರೆಯೋದು, ಅವ್ರು ದುರ್ಯೋಧನ ಭಾರಿ ಛಲದೊಳು ದುರ್ಯೋಧನ ಅಂತ ಹೇಳ್ಕೊಡೋದು ಅಂದರೆ ಜೊತೆಗೆ ಬುಡು ತಡೆ ಕೆಡಿಸಿಬಿಡ್ತಾರೆ. ಎಷ್ಟೋ ಜನ ಬಂದುಬಿಟ್ಟು ಸುಳ್ಳು ಸುಳ್ಳು ಬೈಯೋದು, ಕೃಷ್ಣನ ಕಣ್ಣಿಂಗ್ ಅಂತ ಬೈದು ಹಾಕಿಬಿಡೋದು, ದುಶ್ಯಾಸನ ಭಾರಿ ಹೊಗಳಿಬಿಡೋದು, ರಾವಣ ಅಂದ್ರೆ ಭಾರಿ ತೀರೋರಾತ ವ್ಯಕ್ತಿ, ರಾಮ ಮೋಸ ಮಾಡಿಬಿಟ್ಟ ಅಂತ ಹೇಳೋದು. ಟೆಕ್ಸ್ಟ್ ಅಂದಿರೋದಲ್ಲಿ ಇದೆಲ್ಲ ಹಲಟೆ ಹೊಡಿತಾರೆ, ಇದು ತಮಾಷೆ ಅಂತ ಕೇಳಿದೆ. ಮೇಷ್ಟ್ ತಂದೆ ತಾಯಿ ಗೊತ್ತಾಗೋದಿಲ್ಲ, ಅದು ಗೊತ್ತಾಗೋದು ಟೂ ಲೇಟ್. ಅದು ಅವ್ರು ಗೊತ್ತಾಗಿ ಉತ್ತರ ಕೊಡೋ ಶಕ್ತಿ ಅವ್ರಿಗೆ ಇಲ್ಲೇ ಇಲ್ಲ. ಈ ಮಧ್ಯೆ ತಂದೆ ತಾಯಿನ ಅಕಸ್ಮಾತ್ ಮಗ ಕ್ಲಾಸಲ್ಲಿ ಪಾಠ ಕೇಳ್ಕೊಂಡು ಹೋಗಿ ಅಪ್ಪ ಹೀಗೆ ಅಂದ್ರು ರಾಮನ ಬಗ್ಗೆ ಮೇಷ್ಟ್ರು ಅಂದ್ರೆ ಇರ್ಬೋದು ಬಿಡೋ ಅನ್ನೋ ಬಗ್ಗೆ ಅವನಿರ್ತಾನೆ. ಅವನಿಗೇನು ಸಂಸ್ಕಾರ ಇರುತ್ತೆ? ಈ ಮಧ್ಯೆ ಹಿಂದಿನ ಕಾಲಕ್ಕೆ ಅಜ್ಜ ಅಜ್ಜರಿಗೆ ಗೊತ್ತಿರ್ತಿತ್ತು ವಿಷಯ. ಒಬ್ಬ ಅಡಗೋಲಜ್ಜಿಗಳು ಬ್ರಾಹ್ಮಣರಲ್ಲ, ಯಾವುದೋ ಜಾತಿಯವರು, ಹಣ್ಣು ಮುದುಕಿಯರು, ಫಸ್ಟ್ ಕ್ಲಾಸ್ ರಾಮಾಯಣ ಮಹಾಭಾರತ ವಿಷಯ ಹೇಳಿದ್ರು, ಯಾರಾದ್ರು ಕೇಳಿದ್ರೆ ಉತ್ತರ ಕೊಡ್ತಿದ್ರು. ಇವತ್ತು ಎಲ್ಲಿ ಕೊಡೋ ವ್ಯವಸ್ಥೆ ಇದೆ? ಇಲ್ಲವೇ ಇಲ್ಲ. ಇದಿತ್ತಾದಾಗ ಇಡೀ ನಮ್ಮ ಧರ್ಮಸೂತ್ರ ಧರ್ಮಶಾಸ್ತ್ರ ನಮ್ಮ ಜನಕ್ಕೆ ಅಜ್ಞಾತವಾಗಿ ಉಳ್ಕೊಂಡು ಹೋಗಿಬಿಟ್ಟಿದೆ. ನಾಳೆ ಗ್ರಹಣ ಬರ್ತಾ ಇದೆ. ಎಷ್ಟು ಜನಕ್ಕೆ ಗೊತ್ತು ಗ್ರಹಣ ಅಂದರೆ? ಕೆಲವರು ಹೇಳ್ತಾರೆ ಏನೂ ಇಲ್ಲ, ಆಚರಣೆ ಮಾಡಬೇಡಿ, ಗಂಗೋರು ಓಡಾಡ್ತಿರ್ತೇನೆ, ಇಂದು ಪರಲೋಕ ಕಂಡವರ ಇವರು, ಹಿಂದೆ ಮುಂದೆ ನೋಡಿಬಿಟ್ಟಿದ್ದಾರೆ, ಆಗಲೇ ಏನೂ ಇಲ್ಲ, ಆಚರಣೆ ಮಾಡಿಬಿಟ್ಟು ದೊಡ್ಡದಾಗಿ ಗಂಗೋರ ಹೊಡಿಸಿಬಿಡ್ತಾರೆ, ಇವರು ಕುತ್ಕೊಂಡ್ಬಿಡ್ತಾರೆ ಮಾಡಿಬಿಟ್ಟು. ತಪ್ಪೋದು, ಶಾಸ್ತ್ರ ಹೇಳ್ತಾ ಇದೆ ಗ್ರಹಣಾದಿಗಳು ಬಂದರೆ ನಮ್ಮ ಜೀವನ ದೊಡ್ಡ ಪರ್ವಕಾಲಗಳು. ನಾಳೆ ಬರೋ ಗ್ರಹಣಕ್ಕಂತ ಗಜಚ್ಛಾಯ ಅಂತ ಹೆಸರು. ಅದು ಎಂದೋ ಒಂದು 10-20 ವರ್ಷಕ್ಕೂ ಬರೋದು ಕಷ್ಟ, ಬಹಳ ರೇರ್ ಗ್ರಹಣ ನಾಳೆ ಬರತಕ್ಕಂಥದ್ದು. ಯೋಗ ವಿಚಿತ್ರ ಯೋಗ ಇರತಕ್ಕಂತಹ ಗ್ರಹಣ, ಆ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ನಮಗೆ ಸ್ವಲ್ಪ ದುಃಖ ಆಗುತ್ತೆ, ಇಡೀ ದಿವಸ ಊಟ ಎಲ್ಲ ಪದೀತಿ ಆಗುತ್ತೆ, ಸಂಕಟ ಆಗಿಬಿಡುತ್ತೆ. ಬರೀ ಇಂಥವೇ ಬರುತ್ತೆ ನೋಡಿಬಿಟ್ರೆ, ಯಾರು ಉಪವಾಸ ಉಪವಾಸ ಅಂತೇಳಿ ಅದಕ್ಕೆ ಮನ್ನೆ ಹೇಳಿದ್ದಾರೆ, ಉಪವಾಸಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ಹೇಳಿಬಿಟ್ಟಿದ್ದ. ನಾವಾಗಿ ಮಾಡೋದು ಕಷ್ಟ, ಅದಾಗಿ ಬದ್ದ ಮಾಡಿದ್ರೆ ಸುಲಭ. ಇದು ಒಂದು ಬಹಳ ಸುಲಭ, ಇಡೀ ದಿವಸ ಉಪವಾಸ ಇರಬೇಕು, ಇಡೀ ದಿವಸ ಉಪವಾಸನೆ. ಆದರೆ ತುಂಬ ಹಣ್ಣು ಮುದುಕರಿಗೆ, ತುಂಬ ಬಾಣಂತಿ ಅಂತವರಿಗೆ, ಚಿಕ್ಕ ಮಕ್ಕಳಿಗೆ ಕೊಡಬಹುದು, 10-11 ಗಂಟೆವರೆಗೂ ಕೊಡಬಹುದು ಅವರಿಗೆ, ತಪ್ಪೇನಿಲ್ಲ. ಆದರೆ ದೊಡ್ಡವರು ನಾವು ಬಾಲಕರು ಅಂತ ಒಳಗೊಳ್ಳಬಾರದು ಅಷ್ಟೇ. ಎಷ್ಟೋ ಜನ ಬಾಲಕರು ಅಂದರೆ ತಾವು ಬುದ್ಧಿ ಮಾಡಿದವರು ಬಾಲ, ಅಂಥ ಬಾಲಕರು ಬೇಕಾದ್ರೆ ಸಿಕ್ಕಿಬಿಡ್ತಾರೆ, ಅಂಥ ಬಾಲಕರಾಗಬಾರದು. ಮತ್ತೆ ನಿಜವಾದ ಅರ್ಥದಲ್ಲಿ 4-5 ವರ್ಷದ ಹುಡುಗರಾದರೆ, 80-90 ಮೀರಿದ ವಯಸ್ಸು ವೃದ್ಧರಾದರೆ ಅವರಿಗೆ ಎಲ್ಲ ಅನಿಗೆ ಊಟ ಹಾಕಬೇಕಂತ ಏನು ಅರ್ಥ ಅಲ್ಲ. ಅದಕ್ಕೆ ಸ್ವಲ್ಪ ಆಹಾರ ತಗೊಳ್ಳೋದಕ್ಕೆ ಕೊಟ್ಟರೆ ಸಾಕು, ಹೊರತು ಈರುಳ್ಳಿ ಉಡಿಯನೆ ಮಾಡಾಕೋದು ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಮತ್ತೆ ಸ್ವಲ್ಪ ಉಳಿದವರೆಲ್ಲ ತಡ್ಕೋಬೇಕಾದ್ರೆ, ಒಂದಿಷ್ಟು ತಡ್ಕೊಳ್ಳೋದು ಯಾವ ಅನರ್ಥನೂ ಆಗೋದಿಲ್ಲ. ಜನ್ಮ ಜನ್ಮಕ್ಕೆ ಸಾಧನೆ ಮಾಡ್ತಕ್ಕಂಥ ಪುಣ್ಯವನ್ನು ನಾವು ಸಂಪಾದನೆ ಮಾಡ್ತೇವೆ. ಸರಿಯಾಗಿ ಗ್ರಹಣ ನಾಡ ಹಿಡಿಯೋದು ಬೆಂಗಳೂರಿನ ಮಟ್ಟಿಗೆ ಹೇಳ್ತಿದ್ದೇನೆ, 4:20 ಬೆಂಗಳೂರಿನ ಮಟ್ಟಿಗೆ 4:20 ಹಿಡಿಯುತ್ತೆ, 6:19 ಬಿಡುತ್ತೆ. 4:20 ಹಿಡಿದ್ರೆ 6:19 ಸುಮಾರು 2 ಗಂಟೆಗಳ ಕಾಲ ಪರ್ವಕಾಲ ಇರುತ್ತೆ. ಹಿಡಿದ ತಕ್ಷಣ ಸ್ನಾನ ಮಾಡಬೇಕು, ಫಸ್ಟ್ ಹಿಡಿದ ತಕ್ಷಣ 4:20 ಅನಂತರ ಅದು ನೋಡಿ ಸ್ನಾನ ಮಾಡಬೇಕಾಗಿಲ್ಲ, ಗಡಿಯಾರ ನೋಡಿದ್ರೆ ಸಾಕಷ್ಟೇ. ಗ್ರಹಣ ನೋಡಲಿಕ್ಕೆ ಹೋಗಬೇಕಾಗಿಲ್ಲ, ಮೋಡ ಇದ್ರೆ ಕಾಣಿಸೋದೇ ಇಲ್ಲ. ಮತ್ತೆ ಗ್ರಹಣ ನೋಡಬಾರದ ಶಾಸ್ತ್ರ ಈ ಮಧ್ಯೆ. ನೇಕ್ಷೇತ ಉದ್ಯಂತಮಾದಿತ್ಯಂ ನೋಪಗ್ರಸ್ತಂ ಕದಾಚನ. ಉಪಗ್ರಹ ಯಾವಾಗಲೂ ಕೂಡ ಗ್ರಹಣ ಹಿಡಿದ ಸೂರ್ಯನ ನೋಡಬಾರದು. ವೈಜ್ಞಾನ ಒಪ್ಪಿಕೊಂಡು ಅದನ್ನು ಒಪ್ಪಿಕೊಂಡಿದೆ ಪುಣ್ಯಕ್ಕೆ, ನೋಡಿದ್ರೆ ಕಣ್ಣು ಹೋಗುತ್ತೆ ಅಂತ ಗೊತ್ತದೆ, ಸಾಮಾನ್ಯವಾಗಿ ಕಣ್ಣು ಕಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಗ್ರಹಣ ಸೂರ್ಯಗ್ರಹಣವನ್ನು ನೇರವಾಗಿ ನೋಡಲಿಕ್ಕೆ ಹೋಗಬಾರದು, ಬಹಳ ಮುಖ್ಯ. ಅದು ಟೈಮ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ರೆ ಆಯ್ತು, ಸ್ನಾನ ಮಾಡಲೇಬೇಕು. ಆಮೇಲೆ ಜಪ ತಪಗಳನ್ನು ಮಾಡಬೇಕು, ವಿಷ್ಣು ಸಹಸ್ರ ರಾಮ ಹೇಳೋದು, ಮೊದಲು ಗಾಯತ್ರಿ ಜಪ ಹೆಚ್ಚು ಮಾಡೋದು, ನಾರಾಯಣ ಜಪ, ಕೃಷ್ಣ ಜಪ, ಭಾಗವತಾದಿ ಗ್ರಂಥಗಳು ಪಾರಾಯಣ ಮಾಡೋದು, ಹರಿದಾಸರ ಹಾಡುಗಳನ್ನು ಹೇಳೋದು, ತಮಗೇನು ಬರುತ್ತೋ ಅದನ್ನು ಹೇಳಿಬಿಟ್ರೆ ಸಾಕು, 2 ತಾಸು ಫುಲ್ ಅವಕಾಶ ಇರುತ್ತೆ. ಮಧ್ಯದ ಕಾಲಕ್ಕೆ ಮುಗಿದ ಮೇಲೆ ಪಿತೃ ತರ್ಪಣ ಕೊಡಲೇಬೇಕು, ಬಹಳ ಮುಖ್ಯ. ಅದು ಅದಕ್ಕೆ ಗ್ರಹಣ ಕಾಲದಲ್ಲಿ ಮಾಡಿದ ಶ್ರಾದ್ದ ಅಂತ ಕರೀತಾರೆ. ಅದು ಎಷ್ಟು ಪುಣ್ಯ ಬರುತ್ತೆ ಅಂತ ಕೇಳಿದರೆ, ಉಳಿದು ಎಷ್ಟೋ ಶ್ರಾದ್ದಗಳು ಮಾಡಿದಾಗಲೂ ಪುಣ್ಯ ಬರುತ್ತೆ, ಅದಕ್ಕೂ ಮಹಾಪುಣ್ಯ ಬರುತ್ತೆ. ನಾಳೆ ಗಜಚ್ಛಾಯೋಗ ಭಾರಿ ವಿಶೇಷವಾದ್ದರಿಂದ ತಿಲತರ್ಪಣನೇ ಕೊಡಬೇಕು. ಆಯನ ಕಾಲಕ್ಕೆ ದಾನ ಭಾರಿ ಶ್ರೇಷ್ಠ, ದಾನ ಹುಡ್ಕೊಂಡು ಹೋಗೋ ಟೈಮ್ ಹೋಗಿಬಿಡುತ್ತೆ. ಮತ್ತೆ ಸಂಕಲ್ಪ ಮಾಡಿ ಇಟ್ಬಿಟ್ರೆ ಸಾಕಂದ್ರೆ ಆಮೇಲೆ ಕೊಡಬಹುದು. ಆ ಕಾಲಕ್ಕೆ ಅಕಸ್ಮಾತ್ ಯಾರೋ ಬಂದರೆ ಅವಶ್ಯ ಕೊಡಬಹುದು, ಆಗಲೇ ಕೊಡಬಹುದು, ತಪ್ಪಿಲ್ಲ. ಆದರೆ ತೆಗೆದಿಟ್ಟು ಆಮೇಲೆ ಕೊಡಲಿಕ್ಕೆ ಬರುತ್ತೆ. ಆದರೆ ದಾನ ಬಹಳ ಶ್ರೇಷ್ಠವಾದ ಪರ್ವಕಾಲವಾದ್ದರಿಂದ ಅದನ್ನು ಮಾಡಲೇಬೇಕು. ಅಲ್ಲಿ ಸ್ನಾನ ಆದಷ್ಟು ಕೂಡ ಸ್ನಾನ ಹಿಡು ಸ್ನಾನವನ್ನು ಮಾಡಲೇಬೇಕು, ಬಿಟ್ಟ ತಕ್ಷಣ ಮತ್ತೆ ಸ್ನಾನ ಮಾಡಲೇಬೇಕು. ಹಿಡು ಸ್ನಾನ ಮಾಡದೆ ಹೋದರೆ ಅಪಮೃತ್ಯು ಬರುತ್ತೆ ಅಂತ ಪುರಾಣದಲ್ಲಿ ಹೇಳುತ್ತಾ ಇದೆ. ಅಪಮೃತ್ಯು ಇವತ್ತಂತೂ ಅಂತ ಅಪಾಯ ಬಹಳ ಜಾಸ್ತಿ ಇರೋದ್ರಿಂದ ಹಿಡಿದ ಸ್ನಾನ ಯಾರು ಮಾಡೋದಿಲ್ಲ ಅವರಿಗೆ ಅಪಮೃತ್ಯು ಕಾದಿರುತ್ತೆ, ದುರಂತ ಕಾದಿರುತ್ತಾದ್ದರಿಂದ ತಪ್ಪದ ಹಿಡು ಸ್ನಾನವನ್ನು ಮಾಡಲೇಬೇಕು. ಎಲ್ಲರೂ ಸಂಕಲ್ಪ ಮಾಡಿ ಮಾಡಬೇಕಂದ್ರೆ, ಯಾವ ನೀರು ನಮಗೆ ಬೆಸ್ಟ್ ಸಿಗುತ್ತೆ, ಯಾರು ಆ ಬಾವಿ ಇದೆ, ನಲ್ಲಿ ಇದೆ ಅಂತ ನಿಮಗೇನು ಸಿಗುತ್ತೋ ಬೆಸ್ಟ್ ಉಪಯೋಗ ಮಾಡಬೇಕು ಅಷ್ಟೇ ಹೊರತು ಇಲ್ಲ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ನದಿ ಸಮುದ್ರ ಅಂತ ಸಿಕ್ಕರೆ ಭಾರಿ ಶ್ರೇಷ್ಠ, ಇಲ್ಲದೆ ಹೋದರೆ ಯೋಚನೆ ಇದ್ದಿದ್ರಲ್ಲೇ ಮಾಡಬೇಕು. ಅನಂತರ ಪಾರಾಯಣಾದಿಗಳನ್ನು ಮಾಡಬೇಕು. ಎಷ್ಟೋ ಜನ ಆಗ ಗ್ರಹಣಕ್ಕೆಗಿಂತ ಶಾಂತಿಗೆ, ನಕ್ಷತ್ರಕ್ಕೆ, ರಾಶಿಗೆ ಬಹಳ ದೋಷ ಅಂತ ಬರೆದಿರ್ತಾರೆ. ಅವರೇನು ಗಾಬರಿ ಆಗಬೇಕಾಗಿಲ್ಲ. ಮನೆಯಲ್ಲಿ ಕುತ್ಕೊಂಡು ಜಪ ಮಾಡ್ತಿದ್ರೆ ಎಲ್ಲ ದೋಷನೂ ಪರಿಹಾರ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದ ಮೇಲೆ ಯಾರು ಯೋಚನೆ ಮಾಡೋ ಕಾರಣನೇ ಇಲ್ಲ. ಇನ್ನೂ ಸಾಧ್ಯತೆ ಇದ್ರೆ ಇಲ್ಲಿ ಮಠ ಅನೌನ್ಸ್ ಮಾಡಿರ್ತಾರೆ ಎಲ್ಲೋ ಒಂದು ಕಡೆಗೆ, ಇಷ್ಟು ಕೊಟ್ಟರೆ ಗೋವು ಮಾಡ್ತೀವಿ ಅಂತೇಳಿ ಅಷ್ಟು ಮಾಡಿಸಿಬಿಟ್ರೆ ಮುಗಿದು. ಅಲ್ಲಿ ಇವರು ಹೋಗುವ ಆದರೆ ಹೋಗುವುದು, ಮನೆಗೆ ಒಂದು ಪಾರಾಯಣ ಮಾಡಿದ್ರು ಸಾಕು. ದುಡ್ಡಿಲ್ಲ ಕೊಡ್ಲಿಕ್ಕೆ ಏನು ಯೋಚನೆ ಮಾಡಬೇಡಿ. ಇದು ಮುಖ್ಯ, ಪಾರಾಯಣ ಜಪ ಮುಖ್ಯನೇ ಹೊರತು ಇನ್ನೊಬ್ಬರು ಕರೆ ಮಾಸ ನಾವೇ ಮಾಡೋ ಭಾರಿ ಶ್ರೇಷ್ಠ ಅಲ್ಲವೇನು? ಬಹಳ ಸುಲಭ. ಅದನ್ನು ತಮ್ಮ ಯೋಗ್ಯತೆಗೆ ತಕ್ಕಂತೆ ತಮಗೆ ಬರೋದನ್ನ ಸ್ಪಷ್ಟವಾಗಿ ಆ ಕಾಲಕ್ಕೆ ಹೇಳಿದ್ರೆ ಶ್ರೇಷ್ಠ. ಇನ್ನೂ ಹೇಳ್ತಾರೆ, ಹೊರಗಾದವರು ಮನೆಯಲ್ಲಿದ್ದರೆ ಆ ಕಾಲಕ್ಕೆ ಅವರು ಸ್ನಾನ, ಅವರು ಕೂಡ ಸ್ನಾನ ಮಾಡಬೇಕು. ಬೇರೆ ಸ್ನಾನ ಮಾಡಬೇಕು, ಆಗ ಸ್ನಾನ ಮಾಡಿ ಸೂತಕರವರು ಸ್ನಾನ ಮಾಡಬೇಕು, ಸೂತಕರವರು ಸ್ನಾನ ಮಾಡಬೇಕು. ಆ ಸ್ನಾನ ಮಾಡೋದಕ್ಕೆ ವಿಧಿ ಇದೆ, ಮಾಡಬೇಕು. ಅಷ್ಟು ಗ್ರಹ ಹಿಡಿದಷ್ಟು ಕಾಲ ಅವರಿಗೆ ಮೈಲಿಗೆ ಅಲ್ಲ ಅಂತ ವಿಶೇಷ. ಮನೆ ಓಡಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ, ಅಂದರೆ ಆಗ ಅವರು ಕೂಡ ಸ್ತೋತ್ರ ಹೇಳಬಹುದು ಅಂತ ಅರ್ಥ. ಮನಸ್ಸಲ್ಲೇ ಸ್ತೋತ್ರಗಳು ಹೇಳ್ಕೊಳ್ಬಹುದು. ಆ ಕಾಲಕ್ಕೆ ಮೈಲಿಗೆ ಇಲ್ಲ, ಗ್ರಹಣ ಹಿಡಿದಷ್ಟೊತ್ತು ಕಾಲ ಅವರಿಗೆ ಮೈಲಿಗೆ ಇರೋದಿಲ್ಲ. ಆದ್ದರಿಂದ ಅಷ್ಟು ಉಪಯೋಗ ಮಾಡಿಕೊಳ್ಬೇಕು. ಇಂಥ ಅವಕಾಶ ಕಳ್ಕೊಂಡ್ರೆ ಅದಕ್ಕಿಂತಲೂ ಮನುಷ್ಯ ಕೀಳಾದಾಗಾಗಿ ಬಿಡ್ತಾನೆ. ಇವತ್ತು ಶುದ್ಧ ಶೂತಕದಲ್ಲಿದ್ದಾಗಾಗಿ ಬಿಡ್ತಾನೆ. ಆದ್ದರಿಂದ ಅದನ್ನು ಕಳ್ಕೊಳ್ಳೋಕೆ ಹೋಗಬಾರದು. ಬಿಟ್ಟು ಸ್ನಾನ ತಕ್ಷಣ ಮಾಡಬೇಕು. 6:26 ಸ್ನಾನ ಮಾಡಿಬಿಡಬಹುದು. ಸ್ನಾನ ಬಿಟ್ಟು ಸ್ನಾನ ಯಾರು ಮಾಡೋದಿಲ್ಲೋ ಅವರಿಗೆ ಸೂತಕ ಇರುತ್ತಂತೆ. ಎಷ್ಟು ಸೂತಕ ಇರುತ್ತೆ ಅಂದರೆ ಇನ್ನೊಮ್ಮೆ ಅಂಥದ್ದೇ ಗ್ರಹಣ ಬಂದು ಆಗ ಸ್ನಾನ ಮಾಡೋರಿಗೆ ಅವನು ಮೈಲಿಗೆ ಅಂತ. ಅಂದರೆ ಎಷ್ಟು ಎಂದಿ ಬರೆಯುವುದು, 20 ವರ್ಷ 30 ವರ್ಷ ಬರೋದಿಲ್ಲ ಅಲ್ಲಿವರೆಗೂ ಮೈಲಿಗೆ, ಅವನ ಮುಖ ನೋಡಿಬಿಡೋ ಸ್ನಾನ ಮಾಡಬೇಕು ಆಮೇಲೆ. ಅಂತ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಇದಕ್ಕೆಲ್ಲ ವಿಜ್ಞಾನ ನಂಬಲಿಕ್ಕೆ ಹೋಗಬೇಡಿ, ವಿಜ್ಞಾನ ಕೇಳೋದಕ್ಕೆ ಹೋಗಬಾರ್ದು. ಗ್ರಹಣ ಆಗಂದ್ರೆ ವಿಜ್ಞಾನ ಒಪ್ಕೊಂಡ್ಬಿಟ್ಟಿದೆ. ಇದನ್ನು ಹೇಳೋದಕ್ಕೆ ವಿಜ್ಞಾನ ಕಾಂಪಿಟೆಂಟ್ ಅಲ್ಲ, ಆ ತತ್ವಶಾಸ್ತ್ರನೇ ಕಾಂಪಿಟೆಂಟ್. ಆದರೆ ಅದನ್ನು ಕೇಳಬೇಕೇ ಹೊರತು ಬೇರೆಯವ್ರನ್ನ ಕೇಳೋದಕ್ಕೆ ಹೋಗಬಾರ್ದು. ಇವತ್ತು ಅಕಸ್ಮಾತ್ ಇಲ್ಲ, ನಿಮ್ಮ ಗಂಟೆ ಸ್ನಾನ ಮಾಡಿದ್ರೆ ಸ್ವಚ್ಛ ಆಯ್ತು, ಏನು ಗಾಳಿಚಾರ ಅದರೊಳಗೆ, ಏನೂ ಇಲ್ಲ. ಅಕಸ್ಮಾತ್ ಇದ್ರೆ ಎಷ್ಟು ಅನರ್ಥವಾಗ್ತದೆ ಲೆಕ್ಕ ಹಾಕಿ. ಆ ಕಾರದೊಳಗೆ ಏನಾದ್ರು ತಿಂದರೆ ದೊಡ್ಡ ಮುಂದೆ ಕ್ಯಾನ್ಸರ್ ಮೊದಲಾದ ರೋಗಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಆ ಕಾರದಲ್ಲಿ ತಿಂದಿದ್ದು ಜೀರ್ಣ ಆಗೋದಿಲ್ಲ, ಅದು ಹಾಗೆ ರೋಗದ ವಿಷವಾಗಿ ಸೇರ್ಕೊಂಡ್ಬಿಡುತ್ತೆ ಒಳಗಡೆ. ಮಕ್ಕಳಿಗೂ ಆ ಕಾಲಕ್ಕೆ ಕೊಡ್ಲಕ್ಕೆ ಹೋಗಬಾರದು. ತೀರ ಚಿಕ್ಕ ಮಕ್ಕಳಿಗೆ ದೋಷ ಅಲ್ಲ, ತುಂಬ ಚಿಕ್ಕ ಮಕ್ಕಳಿಗೆ ಯಾವುದು ನಿಯಮಗಳಿಲ್ಲ, ತುಂಬ ವೃದ್ಧರಿಗೆ ಹಣ್ಣು ಮುದುಕರಿಗೆ ದೋಷ ಇಲ್ಲ. ಆದರೆ ಉಳಿದವರು ಮಾತ್ರ ಅದರ ಆದಷ್ಟು ಅವಾಯ್ಡ್ ಮಾಡಬೇಕು ಆ ಕಾಲಕ್ಕೆ. ಆ ಕಾಲದಲ್ಲಿ ಸಾರ್ಥಕ ಮಾಡ್ಕೋಬೇಕು. ನೂರಾರು ನಮಗೆ ಸೂರ್ಯಗ್ರಹಣಾದಿಗಳು ಬಂದರೆ ಎಷ್ಟು ಪುಣ್ಯನೋ ಅಂಥ ಗ್ರಹ ನಾಡಿ ಬಂದಿರೋದು. ಇನ್ನು ನೂರಾರು ಅಮಾವಾಸ್ಯ ಮೊದಲಾದ ಪರ್ವಗಳೆಷ್ಟು, ಅದಕ್ಕಿಂತ ಗ್ರಹಣ ಕಾಲ ಶ್ರೇಷ್ಠ. ಆ ಗ್ರಹಣ ಕಾಲ, ಈ ಗ್ರಹಣ ಕಾಲ ಶ್ರೇಷ್ಠ. ಅದು ಸೋಮವಾರ ಸೂರ್ಯಗ್ರಹಣ ಬಂದರೆ, ಭಾನುವಾರ ಸೂರ್ಯಗ್ರಹಣ ಬಂದರೆ ಇನ್ನೂ ಶ್ರೇಷ್ಠ. ನಾಳೆ ಸೋಮವಾರ ಆಗಿರೋದು ಒಂದು ವಿಶೇಷಾಂಶ. ಮತ್ತೆ ಮುಂದೆ ಚಂದ್ರಗ್ರಹಣ ಬರುತ್ತೆ, ಅದ್ರ ಬಗ್ಗೆ ನಾಡಿದ್ದು ಬರುತ್ತಲ್ಲ ಅವಾಗ ಹೇಳ್ತೇನೆ ಅಂತ. ಚಂದ್ರಗ್ರಹಣದಲ್ಲಿ ಏನು ಮಾಡಬೇಕು ಅಂತ ಅವಾಗ ಹೇಳ್ತೇನೆ. ಇಷ್ಟನ್ನು ಮಾಡಬೇಕು. ಆದರೆ ವಿಶೇಷ ಅಂದರೆ ನಾಳೆ ಪೂರ್ತಿ ಗ್ರಹಣ ಬಿಟ್ಟಿರೋದಲ್ಲಿ ಇನ್ನೂ ಕೂಡ ನಮಗೆ ಇನ್ನೂ ಗ್ರಹಣ ಇರಲಿಕ್ಕೆ ಸೂರ್ಯ ಮುಳುಗೋಗ್ಬಿಡ್ತಾನೆ. ಕೆಲವು ಕಡೆ ಮಾತ್ರ ಬಿಡ್ತಾನೆ, ಕೆಲವು ಕಡೆ ಬಿಡೋದಿಲ್ಲ. ಆದರೆ ಎಲ್ಲಿ ಗ್ರಹಣ ಬಿಟ್ಟಿಲ್ಲ ಅಂತಲ್ಲಿ ಬಿಟ್ಟು ಸ್ನಾನ ಮಾಡಬೇಕೇ ಹೊರತು ಉಳಿದೇನೂ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಉಪವಾಸ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಗಿದ ಟೈಮ್ ನೋಡ್ಕೋಬೇಕು, ಸೂರ್ಯನೇ ನೋಡಬೇಕಾಗಿಲ್ಲ. ಸೂರ್ಯೋದಯ ಟೈಮ್ ನೋಡ್ಕೊಂಡು ಆಮೇಲೆ ಸ್ನಾನ ಇತ್ಯಾದಿ ಮಾಡಿಕೊಂಡು ಆಮೇಲೆ ಮಾಡಬೇಕು. ದ್ವಾಸ್ಯ ಅಂತ ಮೊದಲು ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ದ್ವಾಸ್ಯ ಮಾಡಿದಂತೆ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಎಲ್ಲ ಆಗಬೇಕು. ಗ್ರಹಣ ಸೂರ್ಯೋದಯ ಆದಮೇಲೆ ಆಗ ಸ್ನಾನ ಮಾಡಿ ಆಗ ಹೊಸ ನೀರು ಎಲ್ಲ ಇಟ್ಕೊಂಡು ಆಗ ಮಾಡಬೇಕು ಹೊರತು ಮೊದಲು ಮಾಡಾಗಿಲ್ಲ. ಅದೊಂದು ವಿಶೇಷ. ಏಕಾದಶಿಗೋದಕ್ಕೆ ವ್ಯತ್ಯಾಸ ಇತ್ತು. ಉಳಿದಂತೆ ಬೆಳಗ್ಗೆ ದೇವ್ರ ಪೂಜೆ ಮಾಡಂತೆ ಮಾಡಿ ನಿರ್ಮಾಲ್ಯ ತೀರ್ಥ ತಗೊಂಡ್ಬಿಟ್ಟು ಉಳಿದವರಿಗೆಲ್ಲ ಅಶಕ್ತರಿಗೆ ಏನು ಕೊಡ್ತಿರಲ್ಲ ಅವರಿಗೆಲ್ಲ ಕೊಡಬಹುದು. ಅಶಕ್ತರಿಗೆ ಮಾತ್ರ ಏನು ಆಹಾರ ಮಾಡುತ್ತೆ ದೇವ್ರ ನೈವೇದ್ಯ ಮಾಡಿ ಹಾಗೆ ಕೊಡಬಾರದು, ದೇವ್ರ ನೈವೇದ್ಯ ಮಾಡಿ ಕೊಡಬೇಕು. ಅಷ್ಟು ಆಚರಣೆ ಮಾಡಿದರೆ ಜನ್ಮ ಜನ್ಮಗಳ ಭಾಗ್ಯ ಎಷ್ಟೋ ಅನಿಷ್ಟ ಪರಿಹಾರ ಆಗಿಬಿಡುತ್ತೆ. ಮಾಡದೆ ಹೋದ್ರೆ ಅಪಮೃತ್ಯು ಬರುತ್ತೆ. ಅಪಮೃತ್ಯು ಯೋಗ ಇದ್ರೆ ಪರಿಹಾರ ಆಗುವ ಶಕ್ತಿ ಅದಕ್ಕಿದೆ. ಇಂದು ಗ್ರಹಣದ ಕಾಲದ ಜಪದಿಂದ ಇಲ್ಲಿ ಮಾಡೋ 10 ಜಪ 1,000 ಜಪಕ್ಕೆ ಸಮಾನ, 100 ಜಪ ಕೋಟ್ಯಂತರ ಜಪಕ್ಕೆ ಸಮಾನ. ಅಂದರೆ ಶ್ರದ್ಧೆಯಿಂದ ಒಂದು ಚೂರು ನಿಮಿಷ ಕೂಡ ವೇಸ್ಟ್ ಮಾಡ್ಕೋಬಾರದು, ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡ್ಕೋಬಾರದು. ಆದಷ್ಟು ಬೇಗ ಮ್ಯಾಕ್ಸಿಮಮ್ ಎಕ್ಸಾಮ್ ಆದರೆ ಬರೀಬೇಕಾದ್ರೆ ಹಾಗೆ ನೋಡ್ತಾನಲ್ಲ ಟೈಮ್ನ, ಫುಲ್ ಉಪಯೋಗ ಮಾಡ್ಕೋಬೇಕು. ಇರೋದು ಕರೆಕ್ಟ್ 2 ಅವರ್ಸ್ ಸಿಗುತ್ತೆ ನಮಗೆ. ಆ 2 ಅವರ್ಸ್ ಉಪಯೋಗ ಮಾಡಿ ಸಿದ್ಧಿ ಪಡ್ಕೊಳ್ಬೇಕು. ಇದನ್ನು ಪ್ರಾಣಿಗಳು ಮಾಡಲಿಕ್ಕೆ ಬರೋದಿಲ್ಲ, ಮನುಷ್ಯರು ಮಾತ್ರ ಮಾಡಲಿಕ್ಕೆ ಬರೋದು. ಆ ನರಿ ಮೊದಲಾದ ಪ್ರಾಣಿಗೆ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಪ್ರಾಣಿಗಳೇ ಮಾಡಲಿಕ್ಕೆ ಬರೋದಿಲ್ಲ, ಮನುಷ್ಯನೇ ಬರುತ್ತೆ. ಮನುಷ್ಯ ಮಾಡದೆ ಹೋದರೆ ಪ್ರಾಣಿಗಳ ಅಪ್ಪಾದಾಗ್ತಾರೆ ಹೊರತು ಯಾವ ಕೆಲಸಕ್ಕೂ ಬರೋದಿಲ್ಲ. ಅಂಥವನ್ನು ಪಶು ಅಂತ ಕರೀತಾರೆ ಹೊರತು ಮನುಷ್ಯ ಅಂತ ಕರೆಯೋದೇ ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನಪಟ್ಟು ಮಾಡಿದರೆ ಒಂದೇ ಜನ್ಮದೊಳಗೆ ಅಪಾರ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇಷ್ಟೆಲ್ಲ ಹೇಳಿದಾಗ ಬ್ರಾಹ್ಮಣರಿಗೆ ಭಾರಿ ಆನಂದವಾಯಿತು. ನಿಜವಾಗಲೂ ಸಾಧನೆ ಮಾಡಿಕೊಂಡ, ವಿಶೇಷ ರೀತಿಯಲ್ಲಿ ಹೊರಟ. ಆ ಕಾಲಕ್ಕಿಂತ ಉಪಯೋಗಿಸಿ ಉಪದೇಶ ನಮಗೆ ಬೇಕಾಗ್ತದೆ. ಮನುಷ್ಯ ಡಿಪ್ರೆಸ್ ಆಗಿಬಿಡ್ತಾನೆ ಹೇಳಿದ್ರಲ್ಲ, ಯಾವುದೋ ಕಾಲ ಡಿಪ್ರೆಸ್ ಆಗಿಬಿಡ್ತಾನೆ. ಆಗ ಅವನಿಗೆ ಹತಾಶ ಭಾವನೆ ಬಂದುಬಿಡ್ತದೆ. ಇನ್ನು ರಿಟೈರ್ ಆಗಿದ್ದೇನೆ, ನಾನು ಯಾರು ಮನೆಯಲ್ಲಿ ಕೇಳೋದಿಲ್ಲ, ದುಡ್ಡು ಪೂರ್ತಿ ಬರೋದಿಲ್ಲ, ಏನೇನೋ ಆಗಿಬಿಡುತ್ತೆ ತಾನೇ ಅನ್ಕೋತಾನೆ. ಅಂಥದ್ದೇನೂ ಆಗಿರೋದಿಲ್ಲ, ತಾನೇ ಅನ್ಕೊಂಡ್ಬಿಡ್ತಾನೆ. ಅಂದ್ಕೊಂಡ್ಬಿಟ್ಟು ಡಿಪ್ರೆಸ್ ಆಗಿಬಿಡ್ತಾನೆ. ಅದಕ್ಕೆ ಯಾವ ವಸ್ತುನೂ ಕೊಡ್ಲಿಕ್ಕಾಗೋದಿಲ್ಲ. ಕೆಲವರಿಗೆ ಆ ರೀತಿ ಆಗಬಹುದು ಅಂತ ತಿಳ್ಕೊಂಬೋಣ. ಆದರೆ ಅವರಿವ್ರು ಕೈ ಬಿಡ್ತಾರೆ ಅಂತ ಯಾಕೆ ಯೋಚನೆ ಮಾಡಬೇಕು? ನಮ್ಮ ದೇವರಿದ್ದಾನೆ, ಆ ಥರ ಯೋಚನೆ ಮಾಡಬೇಕು. ದೇವ್ರ ಕಡೆ ಮನಸ್ಸು ಹಾಕಿದರೆ ಆಗ ಯಾರ ಬಗ್ಗೆ ನಮ್ಗೆ ಡಿಪ್ರೆಸ್ ಆಗೋ ಚಾನ್ಸೇ ಬರೋದಿಲ್ಲ. ಮನುಷ್ಯನ ದೇವರ ಬಗ್ಗೆ ಗೊತ್ತಿಲ್ಲ, ಆದ್ರಿಂದಾಗೇನೆ ತಾನು ಡಿಪ್ರೆಸ್ ಆಗಲಿ ಶುರುವಾಗ್ತಾನೆ. ಇವತ್ತು ಭಗವಂತ ನಮ್ಮ ಕಡೆ ಇದ್ದಾನೆ, ನಾ ಇವ್ರು ಯಾರು ಹುಟ್ಟಿಸವರಲ್ಲ, ನಮ್ಮನ್ನ ದೇವರು ಹುಟ್ಟಿಸಿದ್ದಾನೆ. ಇವ್ರು ಯಾರು ಅವನು ಬದುಕಿಸಿಲ್ಲ, ದೇವರು ಅವನು ಬದುಕಿಸಿದ್ದಾನೆ. ಇವರಿಂದ ಉಸಿರಾಟ ಆಗ್ತಾ ಇಲ್ಲ, ದೇವರು ಉಸಿರಾಟ ಮಾಡಿಸ್ತಾ ಇದ್ದಾನೆ. ಅಂತ ದೇವರ ಸೇವೆಗೋಸ್ಕರ ಕೊನೆಯ ಕ್ಷಣದವರೆಗೂ ನಾವು ಬದುಕ್ತೇವೆ. ನಾವು ಏನು ಮಾಡಕ್ ಬರೋದಿಲ್ಲ, ಹೋದಲ್ಲೋ ನಾರಾಯಣ ಕೃಷ್ಣ ಅನ್ನಕ್ ಬರುತ್ತೋ, ದೇವರ ಧ್ಯಾನ ಮಾಡಕ್ ಬರುತ್ತೋ, ನಮೋಚ್ಚಾರಣೆ ಮಾಡಕ್ ಬರುತ್ತೋ, ಅದು ಮಾಡ್ಬೇಕಾದ್ರೆ ಎಷ್ಟು ಜನ್ಮ ಸಾಧನೆ ಮಾಡಿರ್ಬೇಕು ಅದಕ್ಕೆ. ಅಂತ ಯೋಗ ಅಂತ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ ಕೊನೆಯೊಳಗೆ ಕೊನೆ ಉಸಿರಿರೋವರೆಗೂ ಕೂಡ ನಾವು ಸಾಯ ಯೋಚನೆ ಮಾಡಬಾರದು. ದೇವರನ್ನ ನಂಬಿ ಇನ್ನೂ ಮೇಲೆ ಹೋಗೋ ಯೋಚನೆ ಮಾಡಬೇಕೆ ಹೊರತು ಮತ್ತೊಂದು ರೀತಿ ಕೆಟ್ಟ ಯೋಚನೆ ತಂದುಕೊಂಡ್ರೆ ಅದು ದೇವರಿಗೆ ಮಾಡತಕ್ಕಂಥ ಅವಮಾನ ಇದ್ದಾಗೆ. ದೇವರು ಕೊಟ್ಟ ದೇಹ ಯಾರೋ ಕೆಲಸ ಕೊಡಿಸಿರ್ತಾರೆ, ಹೇಳದೆ ಕೇಳದೆ ಬಿಟ್ಟು ಹೋಗಿಬಿಟ್ಟು ಕೆಲಸ ಕೊಟ್ಟವನು ಹೇಳ್ತಾನೆ, ಎಂಥ ಪಾಪಿಷ್ಟ ನೀನೀಗ, ಇನ್ಮೇಲೆ ಎಲ್ಲೆಲ್ಲೂ ಕೆಲಸ ಸಿಗದಂತೆ ಮಾಡ್ತಾನೆ. ಆಮೇಲೆ ಇಂಥ ಜನ್ಮ ಮತ್ತೆ ಬರೋ ಗ್ಯಾರಂಟಿ ಇಲ್ವೇ ಇಲ್ಲ, ಮತ್ತೊಮ್ಮೆ ಬಂದಾಗ ಮಾಡ್ತೇನೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಒಂದು ಕಡೆ ಕೆಲಸ ಬಿಟ್ಟು ಹೋದ ಮನುಷ್ಯನಿಗೆ ಕೆಲಸದಿಂದ ಬೇರೆ ಕಡೆ ಸಿಕ್ಕೋಗೋದು ಬೇರೆ, ಇರೋ ಕೆಲಸ ಅವಮಾನ ಮಾಡಿ ಬಿಟ್ಟು ಹೋಗೋದು ಬೇರೆ. ಆ ರೀತಿ ಬಿಟ್ಟು ಹೋದರೆ ಅವನ ಜನ್ಮ ಅನಾಥನಾಗಿ ಸಾಯ್ಬೇಕಾಗತ್ತೆ, ಬೀದಿ ಬಿಕಾರಿ ಆಗ್ತಾನೆ ಹೊರತು ಸಿಗೋದಿಲ್ಲ. ಮುಂದಕ್ಕೆ ಹೋಗೋ ರೀತಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ಬಿಟ್ಟು ಕೆಟ್ಟ ಹೆಸರು ತಗೊಂಡೋ ರೀತಿಯಲ್ಲಿ ಬದುಕಬಾರದು ಮನುಷ್ಯ. ಇವತ್ತು ಎಲ್ಲೋ ಕಷ್ಟಪಟ್ಟು ಯಾವುದೋ ಆಫೀಸಲ್ಲಿ ಸೇರಿಕೊಂಡ್ರೂ ಸೇರಿಕೊಳ್ಳಬಹುದು, ಆದರೆ ಮನುಷ್ಯ ಜನ್ಮವನ್ನು ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗಿದೆ ಯೋಚನೆ ಮಾಡಿ. ದೇವರು ಕೊಡಬೇಕು ಇಲ್ಲ, ಅದಕ್ಕೆ ಹೇಳಿದ್ರಲ್ಲ ಸಾಧಾರ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯನಿತ್ತು ಮೋದ ಕೊಡು ಸತತ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಇವತ್ತು ವಾಯುದೇವರನ್ನು ಜಗನ್ನಾಥ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೆ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸಾಧನ ಶರೀರ ಅಂತ ಕರೆದಿದ್ದಾರೆ, ಸಾಧನ ಶರೀರ. ಎಕ್ಸಾಮ್ ಆದಲ್ಲಿ ಕೂತಾಗ ಅದು ಸಾಧನ ಟೈಮ್, ಅದು ಒಂದು ಅವರು ಕೊಟ್ಟಿರೋ ಪೇಪರಲ್ಲೇ ಬರೀಬೇಕು. ನಮ್ಮ ಪೇಪರ್ ಇದ್ರೆ ಅಲ್ಲೂ ನಾಟಲ್ ಓಡೋದು, ಮನೆಗೆ ಹೋಗ್ಬೇಕು ಹೊರತಾಗಿ ಬರೋದು ಅವ್ರು ಕೊಟ್ಟ ಪೇಪರಲ್ಲೇ ಬರೀಬೇಕು. ದೇವರು ಕೊಟ್ಟ ದೇಹದಲ್ಲೇ ಸಾಧನೆ ಮಾಡಬೇಕೇ ಹೊರತು ನಮ್ಮ ಚಾಯ್ಸ್ ಅಲ್ಲೋದು ದೇಹ ತಗೊಳ್ಳೋದು. ಕೆಲಸದ ಪೇಪರ್ ಹರಿದೋಗಿರುತ್ತೆ, ಎರಡು ಡಲ್ ಆಗಿರುತ್ತೆ, ಏನು ಮಾಡಿ ಈ ಕಡೆ ಕ್ರಾಸಾಗಿ ಬಂದಿರ್ಬೋದು ರೂಲ್ಸ್ ಎಲ್ಲ, ಏನು ಯೋಚನೆ ಮಾಡಾಗಿಲ್ಲ. ಕೊಟ್ಟರಲ್ಲಿ ಬರೀಬೇಕೇ ಹೊರತು ನಮ್ಮ ಒಳ್ಳೆ ಬಾಂಡ್ ಪೇಪರ್ ಹೋಯ್ತು ಬರೋದು ಇನ್ವ್ಯಾಲಿಡ್, ಅದು ಬ್ಯಾಪ್ಲಿದ ಬಾಂಡ್ ಪೇಪರ್ ಹೋಯ್ತೇನೆ ಅಂತ ಕೇಳಿದರೆ ಯಾವ ಕೆಲಸಕ್ಕೂ 500 ರೂಪಾಯಿ ನೋಟ್ ಮೇಲೆ ಬರೋದು ಪ್ರಯೋಜನ ಇಲ್ಲ, ಎಲ್ಲ ಇನ್ವ್ಯಾಲಿಡ್ಡೆ. ಅವ್ರು ಕೊಟ್ಟ ದರ್ಟಿ ಪೇಪರಲ್ಲೇ ಬರೀಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದೇ ರೀತಿಯೇ ಬರೆದಿದ್ದಲ್ಲ ಕೃಷ್ಣಾರ್ಪಣ ಅಂತ ಒಪ್ಪಿಸಿ ಬರಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅಲ್ಲಿ ಸಬ್ಮಿಟ್ ಮಾಡಿ ಬರಬೇಕು. ಅಲ್ಲಿ ಬರೆಯೋದೊಂದೇ ಕೆಲಸ, ಅವನೇನು ಮಾಡ್ತೀವಿ ಇವನೇನು ಬರೀತಾ ನೋಡ್ಲಿಕ್ಕೆ ಹೋಗಬಾರ್ದು. ಇವನು ಸನ್ಯಾನೆ ಮಾಡಿದ್ದೋ ಇಲ್ಲ ಅವನೇ ಏಕಾಚಿ ಮಾಡಿದ್ದೋ ನೋಡಬಾರ್ದು, ನೀವು ಮಾಡಿ ಅಷ್ಟೇ. ಅವ್ನು ಮಾಡ್ತಾನೆ ನಿಮ್ಗೆ ಯಾಕೆ ಗ್ರಹಚಾರ, ಅದು ಒಂದು ಹುಡುಗ ನೋಡಿದ್ರೆ ತನ್ನ ಟೈಮ್ ವೇಸ್ಟ್ ಮಾಡ್ಕೋತಾನೆ ಅಷ್ಟೇ. ಇರೋ 3 ತಾಸುಗಳು ಯಾವ ಟೈಮ್ ಇರೋದಿಲ್ಲ, ಅವ್ನು ಏನೋ ಮಾಡಿ ಮಾತಾಡ್ತಿರ್ತಾನೆ ಸುಮ್ಮನೆ ಕೊಟ್ಟು ತಿರ್ಕೊಂಡೇ ನೋಡೋದಿಲ್ಲ. ಅವನು ಇನ್ನೂ ಲೇಟರ್ ಬರ್ತಾನೆ, ಪೆನ್ದಾಗ ಪೇಪರ್ ಕೊಟ್ಟರೆ ಬರ್ಕೋತಾನೆ ಇಸ್ಕೋತಾನೆ, ಆ ಕಡೆ ಮುಖ ನೋಡೋದಿಲ್ಲ ಅವ್ನ ಮುಖನ. ನನ್ನ ಮುಖ ಯಾಕೆ ನೋಡಲಿಲ್ಲ ಅಂತ ಅವನು ಕೇಳೋದಿಲ್ಲ, ಮತ್ತೆ ನನ್ನ ಮುಖ ನೋಡ ಸಲ್ಯೂಟ್ ಹೊಡಿ ಅಂತ ಕೇಳೋದಿಲ್ಲ. ಒಳ್ಳೆ ಮೇಷ್ಟ ಆದರೆ ಸುಮ್ಮನೆ ಕೊಟ್ಟು ಹೋಗ್ತಾನೆ, ತಾನು ಎಂಟ್ರ್ ತಾನೇ ಮಾಡಿಬಿಡ್ತಾನೆ, ಅವ್ನು ಟೈಮ್ ಸೇವ್ ಮಾಡಬೇಕು ಅಂತ ತಾನೇ ಮಾಡಿ ಸುಮ್ಮನೆ ಸೈನ್ ಮಾಡ್ತಾನೆ. ಹುಡುಗಿ ಮಿನಿಮಮ್ ಕೆಲಸ ಕೊಡಬೇಕು ಅಂತೇಳಿ, ಯಾಕೆ ಅವ್ನ ಟೈಮ್ ಬಹಳ ಪ್ರೆಷರ್ಸ್ ಅದು ಒಂದು. ಬಟ್ ಬೇರೆ ಬೇಕು ನಿರ್ವಹ ಇಲ್ಲ, ಆದ್ರಿಂದ ತಾನು ಮಾಡೋದನ್ನು ಮಾತ್ರ ಕೆಲವು ಮೇಷ್ಟ್ರು ತಾವೇ ಆಲ್ಸೇ ಬೇರೆತಾರೆ, ಆ ಕೆಲಸ ಮಾಡಬಾರ್ದು ಅಷ್ಟೇ. ಆನ್ಸರ್ ಬೇರೆ ನಿರ್ಷ್ಟ ನಂಬರ್ ಹಾಕದ್ ಹಾಕ್ಬೋದೆ ಹೊರತು ಇದನ್ನೆಲ್ಲ ಮಾಡಕ್ ಬರೋದಿಲ್ಲ. ಅಂಥವ್ರಿಗೆ ಸಹಾಯ ಮಾಡ್ತಾರೆ, ಹುಡುಗ ಚೆನ್ನಾಗಿ ಬರ್ತಿದ್ದಾನೆ ಅದಕ್ಕೆ ವಿದ್ಯೆ ಭಾರಿ ಖುಷಿ ಆಗ್ತದೆ. ಪಾಪ ಒಳ್ಳೆ ಹುಡುಗ ಅಂತೇಳಿ ತಮ್ಮಿಂದ ಸಾಧ್ಯವಾದಷ್ಟು ಕೂಡ ಅವನಿಗೆ ಯಾವುದೇ ಬೇರೆ ತೊಂದರೆ ಬರೋದನ್ನು ನೋಡ್ಕೊಂಡ್ಬಿಡ್ತಾರೆ. ದೇವತೆಗಳು ಹಾಗೆ ನೋಡ್ತಾ ಇರ್ತಾರೆ ನಮ್ಮನ್ನು. ನಮ್ಮ ಕೆಲಸ ನಾವು ಮಾಡಿಕೊಂಡು ನಾರಾಯಣ ಕೃಷ್ಣ ಅಂತಿದ್ರೆ ನಿಸ್ಸಂಶಯದಿಂದ ಮುಂದೆ ಬರಲಿಕ್ಕೆ ಸಾಧ್ಯ. ಅಲ್ಲಿ 3 ತಾಸುಗಳು ಹೇಗೋ ನಮ್ಮ ಮನುಷ್ಯ ಜನ್ಮದ 100 ವರ್ಷಗಳು ಅಂದರೆ ಅತ್ಯಮೂಲ್ಯವಾದ ವರ್ಷಗಳು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಒಂದಕ್ಕಿಂತ ಒಂದು 100 ಕೋಟಿ ರೂಪಾಯಿ ಬೆಲೆ ಅಲ್ಲ, ಕೋಟಿ ಕೋಟಿ ಜನ್ಮಗಳ ಸಾಧನೆಯ ಫಲ ಇದು ಒಂದು. ಅಂಥದ್ದನ್ನು ನಾವು ರಕ್ಷಣೆ ಮಾಡಿಕೊಂಡು ಅದನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಮುಂದೆ ಹೋಗ್ತಕ್ಕಂಥ ಜಾಣತನ ತೋರಿಸಲಿಕ್ಕೆ ಮಹಾಭಾರತ ಕೊಡ್ತಕ್ಕಂಥ ಸ್ಫೂರ್ತಿ ಅತ್ಯಂತ ಅಪೂರ್ವವಾದ ಸ್ಫೂರ್ತಿ ಅದು. ಒಂದ್ಸರ್ತಿ ಪ್ರಹ್ಲಾದ ರಾಜರು ಸಂಚಾರ ಮಾಡ್ತಾ ಹೊರಟಂತೆ, ಪ್ರಹ್ಲಾದ್ ಸಂಚಾರ ಮಾಡ್ತಾ ಮಾಡ್ತಾ ನಮ್ಮ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅದು ಶಿವಮೊಗ್ಗ ಪ್ರಾಂತ ಸಹ್ಯ ಪರ್ವತಕ್ಕೆ ಬಂದಿರಂತೆ, ಸಹ್ಯಾದ್ರಿ ಸಂತೆ ಓಡಾಡ್ತಾ ಇದ್ದಂತೆ ಪ್ರಹ್ಲಾದ. ಆಗ ಒಬ್ಬ ಮುನಿಯನ್ನ ನೋಡ್ತಾನೆ, ಒಳ್ಳೆ ಮುನಿ, ಬಹಳಷ್ಟು ಒಳ್ಳೆ ಆರೋಗ್ಯವಂತನಾಗಿರ್ತಾನೆ. ಆದ್ರೆ ಆಸ್ತಿ ಪಾಸ್ತಿ ಏನಿರೋದಿಲ್ಲ ಆತನಿಗೆ, ಎಲ್ಲಿದ್ರಲ್ಲೇ ಎಲ್ಲೋದ್ರಲ್ಲೇ ಪುಣ್ಯಾತ್ಮ ಅನ್ಬಾರದು. ಸ್ಕೂಟರ್ ರೋಡ್ ಪುಣ್ಯಾತ್ಮ ಅವನು ಕೇಳಿ ಅಯ್ಯೋ ಶುರು ಮಾಡ್ತಾನೆ ಎಷ್ಟೋ ತರತ್ತೆ. ಏನಿದೆ ಅಯ್ಯೋ ನನ್ನ ಕಷ್ಟ ನಿಮಗೆ ಗೊತ್ತಿಲ್ರಿ, ಇಷ್ಟೆಲ್ಲ ಇದೆ ತಿನ್ನಲಿಕ್ಕೆ ಡಾಕ್ಟರ್ ಹೇಳಿದ್ದಾರೆ ಅಂತ ಅನ್ನ ತಿನ್ನಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಮಕ್ಕಳು ಯಾರು ಮಾತು ಕೇಳೋದೇ ಇಲ್ಲ, ಹೊರಗಾಕಿ ಹೋಗ್ಬಿಟ್ಟಿದ್ದ. ಅವ್ನ ಕತೆ ಕೇಳಿದ ನಾವೇ ವಾಸಿ ಅನ್ಕೊಂಡ್ಬಿಡ್ತೇವೆ. ಆಗ ಮೊದಲು ಏನೋ ಅನ್ಕೊಂಡ್ರೆ ತಾವೇ ನೋಡಿದ್ರೆ ಸದ್ಯ ನಾವೇ ವಾಸಿ ಅನ್ಕೊಂಡ್ಬಿಡ್ತೇವೆ. ಆ ಭಾವನೆ ಬರುತ್ತದೆ. ಅದಕ್ಕೆ ಅವರು ಅಲ್ಲಿ ನೋಡಬಾರ್ದು, ಅವ್ರ ಮುಖ ನೋಡಬೇಕು. ಮುಖ ಪ್ರಸಾದ ದಾರ್ಢ್ಯಾಚ್ಯ ಆಚಾರ್ಯರ ಮಾತು, ಮುಖದಲ್ಲಿರ್ತಕ್ಕಂಥ ಪ್ರಸನ್ನತೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಪ್ರಾವರ್ಬ್ ಏನು. ಮುಖದಲ್ಲಿ ಕಾಣತಕ್ಕಂಥ ಸಂತೋಷ ನಿಜವಾದ ಸಂತೋಷ ಹೊರತು ಹೊರಗಿನ ಸಂತೋಷ ಸಂತೋಷ ಅಲ್ಲ. ಹೊರಗಿನ ಸಂತೋಷನೇ ಬೇರೆ. ಕೆಲವು ಅಡುಗೆ ಹೇಗಿದೆ ಅಂತ ಕೇಳ್ತಾರೆ, ಬಾಯಿ ಚೆನ್ನಾಗಿದೆ ಅಂತಾರೆ, ಮುಖ ಸೊಟ್ಟು ಮಾಡಿರ್ತಾರೆ ಅಂದರೆ ತುಂಬ ಸಮಾಧಾನ ಕೇಳಿದ್ದಾರೆ ಅಂತ ಅರ್ಥ. ನಿಜವಾಗಿ ಚೆನ್ನಾಗಿಲ್ಲ ಬೈಕೋಬಾರದು ಅಂತ ಹೇಳಿದ್ದಾರೆ ಅಂತ ಅರ್ಥ. ಕೆಲವು ಹೇಳೋದಿಲ್ಲ, ಮುಖದಲ್ಲಿ ಇದ್ದರೆ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅರ್ಥ. ಬಡಿಸ ಜ್ಞಾನಿಗಳಿಗೆ ಗೊತ್ತಾಗ್ತದೆ, ತಿಳುವಳಿಕೆ ಇದ್ದವರಿಗೆ ಅರ್ಥ ಆಗ್ತದೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ ಅದು ಆ ಟೈಪ್. ಆದ್ದರಿಂದ ನಾವು ಅವರ ಮುಖ ನೋಡಿ ಹೇಗೆ ಸಮಯದಲ್ಲಿ ಅರ್ಥ ಮಾಡ್ಕೋತೇವೋ. ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಪ್ರಹ್ಲಾದ ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ, ಸ್ವಾಮಿ ತಮ್ಮ ಹೆಸರು ಅಂತ ಕೇಳಿದರೆ ಅಜಗರ ಅಂತ ಹೇಳಿದರೆ ಅಂತ. ಅಜಗರ ಅಂದರೆ ಹೆಬ್ಬಾವು ಅಂತ ಅರ್ಥ. ಅಜಗರ ಆ ಹೆಸರು ಇಟ್ಕೋತಾರೆ ಅಂದರೆ ನಕುಲ ಮುಂಗುಸಿ ಇಟ್ಕೊಂಡಿಲ್ಲ ಹೆಸರನ್ನ. ಆ ಟೈಪ್ ಹೆಸರು ಇಟ್ಕೊಳ್ಳೋದು ತಪ್ಪಲ್ಲ, ಹೆಸರಿಗೆ ತಕ್ಕಂತೆ ಬದುಕಿದ್ದಾರೆ. ಅಜಗರ ಅನ್ನೋ ಹೆಸರು ಹೆಬ್ಬಾವು ಅಂತ ಅರ್ಥ. ಯಾತಕ ಹೆಸರು ಬಂತು ಅಂದರೆ ಆ ರೀತಿ ಬದುಕಿದ್ದಂತೆ ಪುಣ್ಯಾತ್ಮ. ಆ ರೀತಿ ಬದುಕೋದು ಅಂದ್ರೆ ಏನು, ಹೆಬ್ಬಾವು ಹುಚ್ಚಾಪಟ್ಟೆ ಅವಲು ತಿನ್ನೋದಿಲ್ವಂತೆ, ಅದಾಗಿ ಬಂತೋ ತಿನ್ನುತ್ತಂತೆ, ಇಲ್ಲದೆ ಹೋದ್ರೆ ಹಾಗೆ ಇರುತ್ತಂತೆ, ಹುಡ್ಕೊಂಡು ಹೋಗೋದಿಲ್ಲಂತೆ ಹೆಚ್ಚಾಗಿ. ಅದಾಗಿ ಬಂದಾಗ ಕಷ್ಟ ತಗೊಳ್ಳೋದು, ಪುಷ್ಕಳ ತಿನ್ನೋದು, ಇಲ್ಲದವರು ಕೊರಗೋದಿಲ್ಲಂತೆ. ನಾನು ಆ ರೀತಿ ಬದುಕಿದ್ದೇನೆ ಅಂತ ಹೇಳುತ್ತಾನೆ. ಅದನ್ನೇ ಭಗವದ್ಗೀತೆ ಹೇಳೋದು. ತೇನ ತ್ಯಕ್ತೇನ ಹುಂಜೀತಾಹ ಮಾಗೃಧಾಹ ಕಶ್ಯ ಸ್ವಿದ್ಧರಂ. ದೇವರು ಕೊಟ್ಟನೋ ಎಂಜಾಯ್ ಮಾಡು, ಕೊಡ್ಲಿಲ್ಲೋ ಅದು ದೇವ್ರ ಭಾಗ್ಯನೇ, ದೇವ್ರು ಕೊಟ್ಟ ಅನುಗ್ರಹನೇ. ಇಷ್ಟಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ. ದೇವ್ರು ಕೊಟ್ಟರೆ ತಗೊಳ್ಳೋದಕ್ಕೂ ಸಂಕೋಚ ಬೇಡ, ದೇವ್ರು ಕೊಡದೆ ಹೋದರೆ ನೀವು ಬಿಡ್ಲಕ್ಕೂ ಸಂಕೋಚ ಬೇಡ. ದೇವರು ಕೊಡ್ತಾನೆ ಎಂಬ ಭಾವನೆ ನಮ್ಮ ಉದ್ಧಾರ ಮಾಡಿಬಿಡುತ್ತೆ. ನಾವು ತುಂಬ ಸರ್ತಿ ದೊಡ್ಡವ್ರ ಹತ್ರ ಹೋಗ್ತೇವೆ, ಪ್ರಸಾದ ಕೊಡ್ತಾರೆ ಅವರು, ಕೆಲವು ಸತ್ತೆ ಒಂದು 20-25 ವೆರೈಟಿ ಇರಬಹುದು, ಅದು ಕೊಡ್ತಾ ಹೋಗ್ತಾರೆ. ಆದರೆ ಇಂಥದ್ದೇ ಕೊಡಬೇಕು ಅಂತ ನಮ್ಮ ಯೋಚನೆ, ಪ್ರಸಾದ ಸಿಗಬೇಕು ಅಷ್ಟೇ ಕಾನ್ಸೆಪ್ಟ್, ಇದೇ ಬೇಕು, ಆ ದೊಡ್ಡ ಹಣ್ಣು ಕೊಡಿ ಆಗೆಲ್ಲ ಕೇಳೋಕ್ಕಾಗೋದಿಲ್ಲ. ಮನೆ ಬಂದ ನಾವೇ ಇಟ್ಟಿರ್ತೇವೆ ಪ್ರಸಾದ, ನಾವೇ ಇಟ್ಟಿರ್ತೇವೆ ಕೆಲವು ಸಲ. ಮನೆ ಬಂದು ಸ್ವಾಮಿ ದೊಡ್ಡವ್ರನ್ನ ಪ್ರಸಾದ ಕೊಡ್ತಾರೆ, ನಾವು ಕೇಳೋದಿಲ್ಲ ಇದನ್ನೇ ಆರಿಸಿಕೊಡಿ, ನಾವು ನಿಮಗೆ ನಮಗೋಸ್ಕರ ಇಟ್ಟಿದ್ದು ಸ್ವಾಮಿ ನೀವು ತೊಗೊಂಡ್ಬಿಡಬೇಡಿ ಮತ್ತೆ ಅಂತ ಹೇಳೋದಲ್ಲ. ಅವ್ರು ಏನು ಕೊಡ್ತಾರೆ ಅದನ್ನೇ ತಗೋತೇವೆ. ಪ್ರಸಾದ ಕೆಲಸತ್ತೆ ಅಂತ ಕೆಟ್ಟದ್ದು ಬಂದ್ಬಿಡುತ್ತೆ ಕೆಲವು ಸಲ, ಇದ್ದಕ್ಕಿಂತ ಕೊಳತ್ ಮಾಡಿ ಯಜಮಾನಿಗೆ ಕೊಳತ್ ಮಾಡಿ ಅಂತ ಬರುತ್ತೆ ಎಷ್ಟೋ ಸಲ, ಯಜಮಾನಿಗೆ ಅಷ್ಟೇ ಬರುತ್ತೆ. ಅವಾಗ ಏನು ಮಾಡ್ತಾ, ಏನು ಸ್ವಾಮಿ ನಾನೇ ಮಾಡಿಸಿದ್ದು ಹೀಗೆ ಮಾಡಿಬಿಟ್ರಲ್ಲ ಅಂತ ಕೇಳ್ತಾನ ಹೇಳ್ತಾರೆ. ಕೊಟ್ಟಿದ್ದು ಸಾಕಷ್ಟೇ, ಅವನಿಗೆ ಕೊಟ್ಟಿರೋ ತೃಪ್ತಿ ಅದರಲ್ಲ, ಆ ಸೇವೆ ಮಾಡಿದ್ರಲ್ಲಿರೋ ತೃಪ್ತಿ ಇದೆಯಲ್ಲ ಅದು ನಿಜವಾದ ತೃಪ್ತಿ. ಅದು ದೊಡ್ಡವ್ರ ಕೈಯಿಂದ ಬಂದರೆ ಅದು ತೃಪ್ತಿನೇ ಹೊರತು ಅದನ್ನ ಹೇಗೆ ಇಸ್ಕೋತೇವೆ ನೋಡಿ. ನಾವೀಗ ಪುಣ್ಯಕ್ಕ ದಡತ ನಾವಿನ ಯಾರು ಮಾಡಿಲ್ಲ, ಮನೆಯ ಸ್ವಾಮಿಗಳು ಬಂದ ಕಾಲಕ್ಕೆ ಯಾರು ಅದನ್ನು ಕೊಡಿ ಇನ್ನೂ ಕೇಳಿಲ್ಲ, ರಾಯರ ಹತ್ರ ಕೇಳೋದು ಬಿಟ್ಟಿಲ್ಲ, ಅದೇ ವಿಶೇಷ. ಅದನ್ನು ಕೊಡಿ ಇನ್ನು ಕೊಡಿ ಅಂತ ಕೇಳೋದು ಬಿಟ್ಟಿಲ್ಲ ನಾವು, ಇಲ್ಲಿ ಮಾತ್ರ ಕೇಳೋದಿಲ್ಲ. ನಾವು ಎದುರಿಗಿದ್ದ ಸ್ವಾಮಿಗಳನ್ನ ಹೀಗೆಲ್ಲ ಕೇಳೋದಿಲ್ಲ ಅಂದಮೇಲೆ ಅವ್ರನ್ನ ಯಾಕೆ ಹಾಕಿ ಕೇಳಬೇಕು? ಮತ್ತೆ ಏನು ಕೇಳಬೇಕು ಅಂತ ಹೇಳ್ತಾರೆ, ಸ್ವಾಮಿ ನಮಗೆಲ್ಲ ಕೇಳೋದಕ್ಕೂ ಬರೋದಿಲ್ಲ ಅಂತ ಹೇಳ್ತಾರೆ. ನಮಗೆಲ್ಲ ಕೇಳೋದಕ್ಕೂ ಬರೋದಿಲ್ಲ. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭಾ. ದೇವರೇ ನಮಗೇನು ಹಿತ ಅಂತ ನಮಗೆ ಗೊತ್ತಿಲ್ಲ, ಗುರುಗಳೇ ಏನು ಹಿತ ಅಂತ ನಮಗೆ ಗೊತ್ತಿಲ್ಲ, ಏನು ಮಾಡಿದ್ರೆ ಒಳ್ಳೇದಾಗುತ್ತೋ ಅದನ್ನು ಕೊಡಿ ಅಷ್ಟೇ, ಇನ್ನೇನು ಇಲ್ಲ. ನಾವು ಇನ್ನೊಂದು ಕಡೆ ಮೇಂಟೈನ್ ಮಾಡ್ತೇವೆ, ಡಾಕ್ಟರ್ ಹತ್ರ ಹೋಗಿರ್ತೇವೆ, ಡಾಕ್ಟರ್ ಹತ್ರ ಏನು ಕೇಳ್ತೇವೆ ನಾವೀಗ, ಡಾಕ್ಟ್ರೆ ಆ ಕೆಂಪು ಪಾಟ್ಲಿದೆ ಅಲ್ಲ ಕೊಡಿ ಅಂತ ನಾವು ಕೇಳೋದಿಲ್ಲ, ದೊಡ್ಡ ಗುಡಿಗೆ ಕೊಡಿ ಅಂತ ಕೇಳೋದಿಲ್ಲ, ಕ್ಯಾಪ್ಸೂಲ್ ಕೊಡಿ ಅಂತ ಕೇಳೋದಿಲ್ಲ. ಏನು ಕೊಟ್ಟರೆ ತಗೋತೀವಿ, ಇಂಜೆಕ್ಷನ್ನೋ ಇಂಜೆಕ್ಷನ್ನು, ಔಷಧಿನೋ ಈ ಔಷಧಿ, ಗುಳಿಗೆ ಮಾತ್ರೆನೋ ಮಾತ್ರೆ, ಇದೋ ಇದು ಆಪರೇಷನ್ನು ಆಪರೇಷನ್ನು, ಏನು ಮಾಡಲಿ ಅಂತ ಅವನು ಕೇಳಲೂಬಾರದು. ಸ್ವಾಮಿ ನಿಮ್ಮದು ಅಷ್ಟೇ, ಪ್ರಾಣ ಉಳಿಸಿ ಅಷ್ಟೇ, ನನ್ನ ಸರಿ ಮಾಡಿ. ಆ ಭಾವನೆ ಇದ್ದ ಹಾಗೆ ಡಾಕ್ಟರ್ ಹತ್ರ ಹೋಗ್ತೇವೋ, ದೊಡ್ಡವರ ಹತ್ರ ಆ ರೀತಿ ಹೋಗಬೇಕು. ದೇವರೇ ನಮ್ಮನ್ನು ನಿನ್ನ ಭಕ್ತಿ, ನಿನ್ನ ಭಕ್ತಿ ಜಾಸ್ತಿ ಆಗಬೇಕು, ಜ್ಞಾನ ಜಾಸ್ತಿ ಆಗಬೇಕು ಅಷ್ಟೇ. ಅದಕ್ಕೆ ಏನು ಬೇಕಾದ್ರೂ ಮಾಡು, ಇದು ಮಾತ್ರ ಕೊಡು. ಸರ್ವದಾ ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಇದು ನಮ್ಮ ಜೀವನದಲ್ಲಿ ಬಂತು ಅಂದರೆ ನಿಜವಾಗಲೂ ಇಲ್ಲೂ ಸುಖವಾಗಿರ್ತೇವೆ, ಉಳಿದವರು ಸುಖವಾಗಿರ್ತಾರೆ, ನಮ್ಮ ಹತ್ರ ಜನ ಬಂದರೆ ಅವರೂ ಸುಖವಾಗಿರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಅತ್ಯಂತ ಹೆಚ್ಚು ಅನುಗ್ರಹಿಸ್ತಾನೆ, ಜೀವನ ಸಾರ್ಥಕವಾಗ್ತದೆ. ಇದನ್ನು ಯಾರೋ ತಿಳ್ಕೊಂಡ ಕಥೆಯಲ್ಲ, ಪ್ರಹ್ಲಾದನಂತ ಮಹಾನುಭಾವ ತಿಳ್ಕೊಂಡಿತ್ತು. ನರಸಿಂಹದೇವನ ಸಾಕ್ಷಾತ್ಕಾರ ಮಾಡಿಕೊಂಡ ಪುಣ್ಯಾತ್ಮ 5 ವರ್ಷ ಇದ್ದಾಗ ನರಸಿಂಹದೇವರು ಕಂಡವನು. ವಯಸ್ಸಾಗಿ ಬಂದಿದ್ದಾನೆ, ವಿಷಯಗಳಿಂದ ಇನ್ನೂ ಕಲ್ತ್ಕೊಳ್ಳೋದು ಯೋಚನೆ ಮಾಡ್ತಾರಂತೆ. ಅಂಥ ಭಾಗ್ಯಶಾಲಿ ನರಸಿಂಹ, ನೀವು ನೋಡಿದ್ದೇನೆ ನೋಡಿದ್ದೇನೆ ಅಂತ ಹಠ ಮಾಡಕ್ಕೆ ಹೋಗಲಿಲ್ಲ. ನರಸಿಂಹನ ಕಂಡವನು ಗೊತ್ತೇನ್ರಿ ನಾನು ಅಂತ ಹೇಳ್ಕೊಳ್ಳೋಕೆ ಹೋಗಲಿಲ್ಲ. ಸ್ವಾಮಿ ನಿಮ್ಮ ಆನಂದದ ಗುಟ್ಟೇನು ಅಂತ ಕೇಳಿದ. ಆನಂದದ ರಹಸ್ಯ ಏನು? ಅವರು ಹೇಳಿದರು, ಲೋಕದ ಬಗ್ಗೆ ನಾನು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ, ನನ್ನ ಪಾಡಿಗೆ ನಾನು ನನ್ನ ಕರ್ತವ್ಯ ನೋಡಿಕೊಂಡಿರ್ತೇನೆ. ಇದು ಹೆಬ್ಬಾವಿನಿಂದ ಕಲಿತ ತತ್ವ ಅಂತ ಹೇಳ್ತಾನೆ, ಹೆಬ್ಬಾವಿನಿಂದ ಕಲಿತ ತತ್ವ. ಆದ್ರಿಂದ ನಾನು ನಿಶ್ಚಿಂತೆಯಾಗಿದ್ದೇನೆ, ಬರೋದಕ್ಕೂ ಸುಖವಾಗಲಿ ಬಹು ದುಃಖವಾಗಲಿ, ಸಖ ನೀನಾಗಿರೋ ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ, ನೆರೆ ನಿಂಬಿದ ಮಧ್ಯದಯ ಮಂಟಪದೋಡು ಪರಿಶೋಭಿಸುತ್ತಿರೋ ಪಾಂಡುರಂಗ. ಒಳ್ಳೆಯ ಶ್ಲೋಕ ಅದು. ಒಂದು ನಮ್ಮ ಸುಖನ ದುಃಖನ ಮುಖ್ಯ ಅಲ್ಲ, ನಿನ್ನ ಅನುಗ್ರಹ ಭಾರಿ ಮುಖ್ಯ. ಈ ಒಂದು ರೀತಿ ನಾನು ಬದುಕಿದ್ದೇನೆ ಅಂತ ಅವಧೂತ ಹೇಳಿದಾಗ ಪ್ರಹ್ಲಾದನೇ ಭಾರಿ ಖುಷಿ ಆಯ್ತಂತೆ. ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಸಂಭ್ರಮ ಪಟ್ಟನಂತೆ. ಇದನ್ನು ಹೇಳ್ತಿರೋದು 5 ವರ್ಷದ ಹುಡುಗ ಪ್ರಹ್ಲಾದ, 8 ವರ್ಷದ ಮುದುಕರು ಭೀಷ್ಮರು, ಆ ಥರ ಕಥೆ ತಾವು ಕೋಪ ಮಾಡ್ತಾರೆ, ಇದು ಭಾರಿ ಆಶ್ಚರ್ಯ ಅಂತ ಕೇಳಿದೆ. ಇಂಥ ಪ್ರಹ್ಲಾದನ ಕಥೆ ಇದು, ಇಂಥ ಮಹಾನುಭಾವ. ಅಂಥ ದೊಡ್ಡವರ ಕಥೆ ಕೇಳಿದಾಗ ನಮಗೆ ಜೀವನದಲ್ಲಿ ವಿಶ್ವಾಸ ಬರ್ತದೆ. ರಾಯರ ಕಥೆನೇ ಕೇಳಿದ್ದೇವೆ. ವಾರಕ್ಕೆ ಒಪ್ಪತ್ತರವತ್ತು ಊಟ, ಅರ್ಧ ಹೊತ್ತಿನಲ್ಲಿ ಏನು ಮಾಡಿದ್ರು ಯೋಚನೆ ಬಿಡಿದವರು ಆತ್ಮಹತ್ಯೆ ಮಾಡ್ಕೊತಿದ್ರು, ಕಳ್ಳರು ದರೋಡೆಕೋರರಾಗ್ತಿದ್ರು. ಅವ್ರು ಪೂಜ್ಯಾಯ ರಾಘವೇಂದ್ರಾಯ ಆಗಿಬಿಟ್ರು. ಎಂಥ ಆಶ್ಚರ್ಯ ಅದು. ದೇವರಿಟ್ಟಿದ್ದಾನೆ ಹಾಗಿರಬೇಕಂತ ದೇವರ ಸಂಕಲ್ಪ. ತಾತರು ಕಷ್ಟ ಕೊಟ್ಟಿದ್ದಾರೆ, ತಗೊಳ್ಳೋದಷ್ಟೇ, ಮುಂದೆ ಒಳ್ಳೇದು ಮಾಡಿಯೇ ಮಾಡುತ್ತಾನೆ. ಎಂದೂ ದೇವರು ಕೈ ಬಿಡೋದಿಲ್ಲ, ವಿಶ್ವಾಸ ನಮಗಿರಬೇಕು. ಫಲಿತಾಂಶ ಬರೀ ಕೈ ಬಿಡಲಿಲ್ಲ ಅಲ್ಲ, ಅವ್ರು ಹಿಡಿದವ್ರನ್ನೂ ಕೈ ಬಿಡ್ತಾ ಇಲ್ಲ ಪರಮಾತ್ಮ, ಅವ್ರ ಕೈ ಅಲ್ಲ. ಅವರ ಹತ್ರ ಹೋ ಸಮುದ್ರ ಗುರು ಮಾವದ್ನ ರೂಪಂ ಸದಾ ಅಂತ ಹೋದರೂ ಕೂಡ ಪರಮಾತ್ಮ ಕಾಪಾಡಿ ಬಿಡ್ತಾನೆ. ಇಂಥ ಒಂದು ಆಧ್ಯಾತ್ಮಿಕ ತತ್ವವನ್ನು ತಿಳಿಸ್ಲಿಕ್ಕೆ ಬೇರೆ ಯಾವ ಗ್ರಂಥಗಳಿಗೂ ಸಾಧ್ಯ ಇಲ್ಲ. ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿಗಳ ಮಧ್ಯ ನಾವು ಬದುಕಬೇಕೇ ಹೊರತು ಬೇರೆದಕ್ಕೆ ಸಾಧ್ಯ ಇಲ್ಲ. ಆದರೆ ದುರಂತ ಅಂದರೆ ಅದರ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅವತ್ತಿನ ದಿವಸ ಮಠಮಾನ್ಯಗಳಲ್ಲೂ ಅದು ವ್ಯವಸ್ಥೆ ಬಂದಿಲ್ಲ. ಇದು ನಿಜವಾದ ಆಶ್ಚರ್ಯ ಅಂತ ಕೇಳಿದೆ. ಪ್ರತಿನಿತ್ಯದಲ್ಲೂ ಪಾಠ ಪ್ರವಚನ ಆಗಬೇಕು ಅಂತ ಶಾಸ್ತ್ರ. ಮಠಮಾನ್ಯ ಇರಬೇಕಾಗಿದ್ದೇ ಅದಕ್ಕೆ ಎಂಬುದು ತತ್ವ. ಆದರೆ ದುರ್ದೈವ ಅಂದರೆ ಅಂಥ ವ್ಯವಸ್ಥೆ ಬಹಳಷ್ಟು ಕಡೆ ಇಲ್ಲ. ಅದು ದೊಡ್ಡ ಕೊರಗಾಗುವುದು. ಅದನ್ನು ನಡೆಸಿದರೆ ಮಾತ್ರ ಜೀವನ ಸಾರ್ಥಕವಾಗೋದು. ಅದಕ್ಕೆ ಇವತ್ತು ಗುರುರಾಜರ ಮಹಾಭಾರತ ಹೇಳಿಸ್ತಿದ್ದಾರೆ ಅಂತ ಕೇಳಿದರೆ ಅದು ಎಲ್ಲಿ ಮಠ ಅಲ್ಲ, ಇದು ಒಂದು ವಿಜಯಭಾರತಿ ಸ್ಕೂಲನ್ನೇ ಮಠ ಮಾಡಿಬಿಟ್ಟೆ. ಇದು ಬಹಳ ಆಶ್ಚರ್ಯ. ಮಠದಲ್ಲಾಗಬೇಕೆ ಕೆಲಸ ಇಲ್ಲಿ ಆಗಿದೆ ಎಂಬುದೇ ಬಹಳ ಆಶ್ಚರ್ಯ. ನಿಜವಾದ ಅರ್ಥದಲ್ಲಿ ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕೆ ಹೊರತು ಅದನ್ನು ಯೋಚನೆ ಮಾಡೋದಿಲ್ಲ. ಇವತ್ತು ಎಲ್ಲಿ ಮರದ ಕೇಳಿ ಪಾಠ ಆದರೂ ಕೂಡ ಅದು ಸ್ಕೂಲ್ ಅಂತ ಕರೀತಾರೆ. ಸೊ ಸ್ಕೂಲ್ನಲ್ಲಿ ಏನಾದರೂ ಅಧ್ಯಾತ್ಮ ಪಾಠವಾದರೆ ಮಠ ಅಂತಲೇ ಅರ್ಥ. ಅದಕ್ಕೆ ಮಠ ಛಾತ್ರಾದಿ ನಿಲಯ. ಆ ಒಂದು ಯೋಚನೆ ಮಾಡಬೇಕು. ಪ್ರತಿ ಸತಿ ಬೆಂಗಳೂರಲ್ಲಿ ಎಷ್ಟು ಕಟ್ಟಡಗಳಿಲ್ಲ, ಎಷ್ಟು ಅವಕಾಶಗಳಿಲ್ಲ, ಜನಕ್ಕೆ ಎಷ್ಟು ಜನಕ್ಕೆ ಬೇಕಿದೆ. ಆದರೆ ಬಹುಶಃ ನನಗೆ ಅನಿಸ್ತಾ ಇದೆ, ಇಡೀ ಬೆಂಗಳೂರಿನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿಜಯಭಾರತಿ ಸ್ಕೂಲ್ ಒಂದೇನೆ ಸಾಯಂಕಾಲ ಇಂಥ ವ್ಯವಸ್ಥೆ ಮಾಡಕ್ಕೆ ಹೊರಟಿದೆ ಅಂತ ಕೇಳಿದರೆ ಎಷ್ಟು ಕೊಂಡಾಡಿದರೂ ಸಾಲು. ಅದು ಕೂಡ ಇದು ಸ್ಕೂಲು ಹೇಳಿಸ್ತಿರೋರು ಪ್ರಿನ್ಸಿಪಾಲ್ ಆಗಿದ್ದವರು, ದೊಡ್ಡ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿದ್ದವರು ಹೇಳಿಸ್ತಾ ಇದ್ದಾರೆ ಅಂದರೆ ಬಹುಶಃ ಎಲ್ಲ ರಿಟೈರ್ಡ್ ಪ್ರಿನ್ಸಿಪಾಲ್ಗಳು ಈ ರೀತಿ ಮಾಡ್ಕೊಂಡು ಹೊರಟ್ರೆ ಬಹುಶಃ ಬೆಂಗಳೂರು ಸ್ವರ್ಗ ಆಗಿಬಿಡ್ತದೆ. ರಿಟೈರ್ಡ್ ಪ್ರಿನ್ಸಿಪಾಲ್ ಏನೇನೋ ಮಾಡಿ ಕಾಲ ಕಳೀತಾರೆ ಹೊರತು ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕು, ಒಳ್ಳೆ ಕಾಲ ಇದು ಒಂದು ಅಂತ ಹೊರಟ್ರೆ ಎಷ್ಟು ಸಾಧನೆ. ಯಾಕೆ ಎಕ್ಸ್ಪೀರಿಯನ್ಸ್ ಇರ್ತದೆ ಅವರಿಗೆ, ಅರ್ಥ ಮಾಡ್ಕೋಬೇಕು. ಉಳಿದವರಿಗೆ ಅನುಭವ ಇರೋದಿಲ್ಲ. ಅವ್ರಿಗೆ ಅನುಭವ ಇರೋದ್ರಿಂದ ಹೇಗೆ ಮಾಡಿಸ್ಬೇಕು, ಹೇಗೆ ತಿಳುವಳಿಕೆ ಇರೋದ್ರಿಂದ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಆದರೆ ಜನ ಇಲ್ಲವೇ ಇಲ್ಲ, ಎಲ್ಲ ಹಣಕಾಸಿನ ನೋಡಲಿಕ್ಕೆ ಹೋರೋ ಪ್ರಯೋಜನ ಇಲ್ಲ. ಇವತ್ತಂಥ ಅನುಭವವನ್ನು ಅವರು ಉಪಯೋಗಿಸ್ಬೇಕು, ಜನ ಉಪಯೋಗ ಮಾಡಿಕೋಬೇಕು ಕೂಡ. ಅಂತ ತಜ್ಞರ ಪ್ರಯೋಜನವನ್ನು ಪಡ್ಕೊಂಡಾಗ ಹೇಗೆ ಜ್ಞಾನ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮುಖ ನಮಗೆ ಅರ್ಥವಾಗ್ತದೆ. ಅದು ಎಲ್ಲರೂ ಮಾಡ್ತಾ ಇಲ್ಲ, ಬಹಳ ಆಶ್ಚರ್ಯ. ಗುರುರಾಜರಾಯರು ತಮ್ಮ ಸಕುಟುಂಬ ಸಪರಿವಾರರಾಗಿ ಈ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಹೆಗಲು ಕೊಟ್ಟು ನಿಂತವರು ಶ್ರೀ ರಾಘವೇಂದ್ರರಾಯರು ಮತ್ತು ಸತ್ಯನಾರಾಯಣವರು, ಮೂರು ಜನಗಳು ಸೇರಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ಅದ ಒಂದು ಅಂತ ವಾತಾವರಣ ವಿಶೇಷವಾಗಿ ಬೆಳೆದಷ್ಟು ಕೂಡ ಜನಗಳಿಗೆ ಕ್ಷೇಮ. ಜನಗಳನ್ನು ಯಾವ ಕಾನೂನಿನಿಂದ ಕೂಡ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಇನ್ನು ಒಳದಾರಿ ಹುಡುಕ್ತಾನೆ, ಮನುಷ್ಯ ಬಿಡೋದಿಲ್ಲ. ಯಾವಾಗ ಧರ್ಮದ ಪ್ರಜ್ಞೆ ಬರ್ತದೋ ಆಗ ನಿಜವಾಗಲೂ ಮನುಷ್ಯ ಮನುಷ್ಯನಾಗ್ತಾನೆ. ಆ ಎಚ್ಚರವನ್ನು ಜನ ಹೊಂದಿಲ್ಲ. ಇನ್ನೂ ಜನ ಅರ್ಥ ಮಾಡಿಕೊಳ್ಬಹುದು. ಇಷ್ಟು ವರ್ಷಗಳಾಗಿದೆ, ಇಷ್ಟು ಕಥೆ ಕಾದಂಬರಿ ಬಂದಿದೆ, ಟಿವಿ ಸಿನಿಮಾ ಇಷ್ಟೆಲ್ಲ ಬಂದಿದೆ. ಇಷ್ಟಾದರೂ ಮಹಾಭಾರತ ರಾಮಾಯಣದ ಹೆಸರು ಹಿಡ್ಕೊಂಡೇ ಅವು ಬದುಕಬೇಕೇ ಹೊರತು ಇಲ್ಲ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಮಹಾಭಾರತ ರಾಮಾಯಣಗಳ ಹಿನ್ನೆಲೆಯಲ್ಲಿ ಬಂತು ಅಂದರೆ ಜನ ನೋಡೋ ರೀತಿಯೇ ಬೇರೆ. ಅದನ್ನು ಅದರ ಪಾವಿತ್ರ್ಯ ಜನತೆ ರಕ್ತಗತವಾಗಿಬಿಟ್ಟಿದೆ, ಮನಸ್ಸಲ್ಲಿ ವಂಶ ಪಾರಂಪರೆ ಸೇರ್ಕೊಂಡು ಹೋಗಿಬಿಟ್ಟಿದೆ. ಅಂತ ಅಮೋಘವಾದ ಕೃತಿಗಳು ಮಹಾಭಾರತ ರಾಮಾಯಣಗಳು. ಅದರ ಕಥಾರೂಪವನ್ನು ಕೇಳೋದೇ ಬೇರೆ, ಅದರ ಆಧ್ಯಾತ್ಮಿಕ ಸಂದೇಶ ಕೇಳೋದೇ ಬೇರೆ. ಆಧ್ಯಾತ್ಮಿಕ ಸಂದೇಶದ ಮುಖವನ್ನು ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಕೊಟ್ಟ ಮಹಾಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು, ಅದನ್ನು ಮರೆಯಬಾರದು. ಅಂತ ಮಹಾನುಭಾವರ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳು ತೀರ ವಿನೂತನವಾದಂತಹ ಹೊಸ ಪ್ರಪಂಚವನ್ನು ಮುಂದಿಟ್ಟಂತಹ ಮಹೋನ್ನತವಾದ ಕೃತಿಗಳು. ಅವರು ಅತ್ಯಂತ ಸುಲಭ ಶೈಲಿಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಭಗವಂತನ ಬಗ್ಗೆ ಸಕಲ ವಿಚಾರಗಳನ್ನು ಕೂಡ ಅವರು ಹೇಳಿ ಕೇಳಿ ಪೂರ್ಣ ಪ್ರಜ್ಞರು. ಅವರು ಮಾಹಿತಿ ಏನು ಕೊಟ್ಟರು ಪೂರ್ಣವಾಗಿಯೇ ಕೊಡ್ತಾರೆ, ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಅವರ ಹೆಸರು ಪರಮ ಸಾರ್ಥಕವಾದದ್ದು. ಅಂಥವರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಈ ಪ್ರವಚನ ನಡೀತಾ ಇದೆ. ಇದು ಹರಿವಾಗಲು ವಿಶೇಷ ಪ್ರೀತಿಕರವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಮಳೆನೇ ಸಾಕ್ಷಿ. ಅದಕ್ಕೆ ಎಲ್ಲರಂತೆ ರೆಗ್ಯುಲರ್ ಮಳೆನೂ ಬರುತ್ತೆ, ತೊಂದರೆ ಮಾಡದಂತೆ ಬರುತ್ತೆ. ಒಂದು ಭಾರಿ ವಿಶೇಷ ಈ ಬಾರಿ ಎಂದಿನಂತೆ ಯಾರ ಅಟೆಂಡೆನ್ಸ್ ಬರಲಿ ಬೀಳಿ ಮಳೆ ಮಾತ್ರ ಗ್ಯಾರಂಟಿ. ಈ ಎರಡು ವರ್ಷದ ಸತತವಾಗಿ ಯಾವಾಗಲಾರು ಬಂದು ಹೋಗೇ ಬಿಡುತ್ತೆ. ಬಹುಶಃ ನನಗೆ ಅನಿಸ್ತಾ ಇದೆ ಈ ವರ್ಷ ಎಲ್ಲಾ ಸರ್ತಿಗಿಂತ ಜಾಸ್ತಿ ಮಳೆ ಆಗಿಬಿಟ್ಟಿದೆ. ಬಹುಶಃ ಮಹಾಭಾರತ ಪ್ರವಚನ ಒಂದು ಕಾರಣವಾಗಿರಬೇಕು ಅಂತ ತಿಳ್ಕೊಂಡ್ರೆ ಏನು ಆಶ್ಚರ್ಯ ಅಲ್ಲ. ಅದಕ್ಕೆ ಮತ್ತು ಜಗತ್ತಿನ ಎಲ್ಲೋ ಒಂದ್ ಕಡೆ ಆದರೆ ಆಗುತ್ತೆ ಅಂತ ಕೇಳಿದರೆ, ಎಲ್ಲೋ ಒಂದ್ ಕಡೆ ಸೂರ್ಯ ಇದ್ದಿದ್ದಕ್ಕೆ ಇಡೀ ಜಗತ್ತಿ ಬೆಳಕು ಬರೋದಾದ್ರೆ ಒಂದ್ ಕಡೆ ಮಹಾಭಾರತ ನಡೆದ್ರೆ ಯಾಕೆ ಆಗೋದಿಲ್ಲ? ಅದು ಯಾರು ಆಚೆ ಮಧ್ವಾಚಾರ್ಯ ತಾತ್ಪರ್ಯ ಸಮೇತ ಮಹಾಭಾರತ ಅಂದ್ರೆ ಅದರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಅದರಿಂದ ಇಹಾಪರ ಎಲ್ಲದರಲ್ಲೂ ಕೂಡ ಅಸಾಧಾರಣವಾದಂತಹ ಒಂದು ಹಿರಿಮೆಯನ್ನು ಸಂಪಾದಿಸಬಹುದು. ಇಂಥ ಕಾರ್ಯವನ್ನು ಮಾಡಿಸಿರತಕ್ಕಂಥ ಶ್ರೀ ಗುರುರಾಜರಾಯರಿಗೆ, ರಾಘವೇಂದ್ರರಾಯರಿಗೆ ಮತ್ತು ಸತ್ಯನಾರಾಯಣವರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ಇನ್ನೇನು ಇದು ಎರಡು ಮೂರು ಪ್ರವಚನ ಮಾಡಿಕ್ಕೆ ಅಷ್ಟೇ ಬಾಕಿ ಇರೋದು, ಮಹಾಭಾರತ ಮುಗಿಲಿಕ್ಕೆ ಕೊನೆ ಹಂತದಲ್ಲಿದ್ದೇವೆ ಈಗಾಗಲೇ ನಾವು. ಮುಂದಿನ ಸರ್ತಿ ಅನುಶಾಸನ ಪರ್ವ, ಶಾಂತಿ ಪರ್ವ ಮುಕ್ತಾಯವಾಗ್ತದೆ. ಭೂಷ್ಪರ ಇದು ಮತ್ತೆ ಶುರುವಾಗೋದು ನವೆಂಬರ್ 19 25 ತಾರೀಕಿನವರೆಗೆ. ನಿಮಗೆಲ್ಲ ಎಲ್ಲ ಕೊಟ್ಟಿರ್ತಾರೆ ಚೀಟಿಗಳಲ್ಲಿ, ನವೆಂಬರ್ 19-25 ಆ ಬಾರಿಗೆ ಭೂಷ್ವರ ಉಪದೇಶದ ಪ್ರಸಂಗ ಮುಗೀತದೆ. ಮುಂದೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇಡೀ ಮಹಾಭಾರತದ ಪ್ರವಚನ ಮಾಡಲಿಕ್ಕೆ ಮಂಗಳವಾಗುತ್ತೆ. ಅಷ್ಟೆಲ್ಲದಕ್ಕೂ ನೀವೆಲ್ಲ ಕೂಡ ಒಂದೇ ರೀತಿಯಲ್ಲಿ ಗುರುರಾಜರಾಜ ಹೇಳಿದ ಹಾಗೆ ಒಂದೇ ಉತ್ಸಾಹದಿಂದ ಭಾಗವಹಿಸಿದ್ದೀರಿ ಅಂದರೆ ಅದು ನಿಜವಾಗಲೂ ಕೂಡ ನಿಮಗಿರತಕ್ಕಂಥ ದೇವರಲ್ಲಿ ಇರತಕ್ಕಂಥ ವಿಶ್ವಾಸ ಎಷ್ಟು ಅಗಾಧ ಅಂತ ಗೊತ್ತಾಗ್ತಾ ಇದೆ. ಇದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳು ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ಗುರುರಾಜರಾಜ ಹೇಳಿರೋ ಹಾಗೆ ಈ 6, 7, 8 ಮೂರು ದಿವಸಗಳ ಕಾಲ ಇದೇ ವೇದಿಕೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ಅವರೇ ಮತ್ತೆ ಏರ್ಪಾಟ್ ಮಾಡಿದ್ದಾರೆ. ಅದು ಶ್ರೀನಿವಾಸ ಕಲ್ಯಾಣ ಅಂತೇಳಿ ವಿಜಯದಶಮಿ ಕಾಲ ನವರಾತ್ರೋತ್ಸವ ಅಂದರೆ ಶ್ರೀನಿವಾಸ ಕಲ್ಯಾಣದ ಮಂಗಳ ಮಹೋತ್ಸವ ಅಂತಲೇ ಅದಕ್ಕೆ ಹೆಸರು. ಮೂರು ದಿವಸಗಳ ಕಾಲ ಶ್ರೀನಿವಾಸ ಕಲ್ಯಾಣದ ಒಂದು ಪ್ರವಚನವನ್ನು ಇಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.